ಈಗ ನಾವು ನಿಂತಿರುವ ಹಾಗೆ ನಮ್ಮ ಹಿರಿಯ ಸಹೋದರಾದಂಥ ಡ್ಯಾನಿಯಲ್ ಉದಯ್ ಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುವಂತೆ ಅವರಲ್ಲಿ ಕೇಳಿಕೊಳ್ತೇವೆ.
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೂ ಕುಂದಿಲ್ಲದ ವರಗಳಿಗೂ ಮೂಲ ಕಾರಣನಾಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯಹೋವ ದೇವರೇ, ನಿನ್ನ ಮಹಾಕೃಪೆಯ ನಾಮಕ್ಕೆ ಸ್ತೋತ್ರ. ಘನಮಾನ ಪ್ರಭಾವವು ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗಲಿ ತಂದೆ. ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ಈ ಭಯಂಕರವಾದ ದಿನಗಳಲ್ಲಿ ಈ ದಿನವನ್ನು ನಮ್ಮ ಜೀವಿತದಲ್ಲಿ ಕಾಣು ಮಾಡಿ ನಮ್ಮ ಜೀವಿತರ ಲೋಕದಲ್ಲಿ ಉಳಿಸಿ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಮತ್ತೊಂದು ಆವರ್ತಿ ನಾವು ಮಹಾಸಭೆಯಾಗಿ ಸೇರಿ ಇಲ್ಲಲ್ಲಿ ನಿನ್ನನ್ನು ದಿನವಿಡಿ ಆರಾಧಿಸುವಂಥ ಒಂದು ವಿಶೇಷ ಸಂದರ್ಭವನ್ನು ನಮ್ಮ ಜೀವಿತದಲ್ಲಿ ಮತ್ತೊಂದು ಆವರ್ತಿ ದಯಪಾಸ ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಇದನ್ನು ಆಯೋಜಿಸಿದಂಥ ಸಹೋದರನ ವಿಶೇಷವಾಗಿ ಆಶೀರ್ವದಿಸು. ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ತಂದೆ ನೀನು ಆಶೀರ್ವದಿಸು. ಬೆಳಗಿನಿಂದ ಇಲ್ಲಿಯವರೆಗೂ ತಮಗೆ ಎರಡು ಪಾಠಗಳನ್ನು ನಮಗೆ ದಯಪಾಸ ಕೊಟ್ಟಿದ್ದಿ. ವಿಶೇಷವಾಗಿ ನಮ್ಮ ಸಹೋದರ ಅಂತ ಕ್ರಿಸ್ಟೋಫರ್ ಅವರನ್ನು ಅವರ ಒಂದು ಶಸ್ತ್ರಚಿಕಿತ್ಸೆಯ ನಂತರದಲ್ಲಿ ಬಂದು ಅವರು ಮಾತಾಡಲು ಅವರ ಒಂದು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಒಂದು ಕೃಪೆ ಮಾಡೋದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಜೀವಿತದಲ್ಲಿ ತಂದೆಯೇ ನೀನು ವಿಶೇಷವಾಗಿ ಬಂದಂಥ ಆ ಗಂಡಾಂತರದಿಂದ ಪಾರು ಮಾಡಿ ನಮಗೆ ಒಂದು ಉತ್ತಮ ಸಾಕ್ಷಿಯಾಗಿ ಅವರನ್ನು ಇಟ್ಟಿದ್ದಿ. ನಾವು ಎಂದೂ ಕಷ್ಟಗಳು ಇಕ್ಕಟ್ಟುಗಳು ಬರುವಾಗ ನಾವು ಬಿದ್ದು ಹೋಗದ ರೀತಿಯಲ್ಲಿ ಇವೆಲ್ಲವುಗಳು ತಂದೆಯೇ ನಮಗೆ ಒಂದು ಸಾಕ್ಷಿಯಾಗಿರ್ತದೆ. ನಿನ್ನ ಮಕ್ಕಳನ್ನು ಎಂದೂ ಕೈ ಬಿಡುವುದಿಲ್ಲ ಎನ್ನುವಂಥ ಒಂದು ಭರವಸೆಯಿಂದ ನಮ್ಮ ನಮ್ಮ ಜೀವಿತವನ್ನು ಸಾಗಿಸ್ಲಿಕ್ಕಾಗುವಂತೆ ಕೃಪೆ ಮಾಡು. ಅದೇ ರೀತಿಯಾಗಿ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ಮಾಡಿದಂಥ ಒಂದು ಐದು ಕಾರ್ಯಗಳನ್ನು, ಐದು ವಿಶೇಷವಾದಂಥ ಯಜ್ಞಗಳನ್ನು ನಮಗೆ ತಿಳಿಯಪಡಿಸಿದ್ದಿ. ಆದ್ದರಿಂದ ನಾವುಗಳು ಸಹ ಆ ಒಂದು ಮಾದರಿಯನ್ನ ಒಂದು ದಾರಿಯನ್ನು ಸಿದ್ಧಪಡಿಸಿದ್ದಿ. ಆ ಒಂದು ಯಜ್ಞದ ಮಾದರಿ ಒಂದು ದಾರಿಯಲ್ಲಿ ನಾವು ಹೋಗಿ ಕೃತಾರ್ಥರಾಗಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ನಮ್ಮನ್ನು ನಡೆಸಬೇಕೆಂಬುದಾಗಿ ಬೇಡುತ್ತೇವೆ. ಈ ಆರಾಧನೆಯ ಪರ್ಯಂತರನ ಪ್ರಸನ್ನತೆಗಾಗಿ ಬೇಡುತ್ತೇವೆ. ಮುಂದೆ ಮಾತಾಡಲಿಕ್ಕಿರುವಂಥ ಸಹೋದರನ ಆತ್ಮನಿಂದ ತುಂಬಿಸಿ ಆತನು ಮಾತಾಡುವಂಥ ವಾಕ್ಯವು ದಿನದಿಂದ ಆಗಿದ್ದುಕೊಂಡು ಅದನ್ನು ಸತ್ಯಕ್ಕನುಗುಣವಾಗಿ ನಾವು ಹೊಂದಿ ಈ ಲೋಕದಲ್ಲಿ ನಾವುಗಳು ಉತ್ತಮ ಸಾಕ್ಷಿಗಳಾಗಿ ಜೀವಿಸಲು ನಮಗೆ ನಿನ್ನ ಆತ್ಮನ ಸಹಾಯವನ್ನು ದಯಪಾಲಿಸಿಕೊಡೆಂಬುದಾಗಿ ಈ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡರಾಗಿದ್ದೇವೆ ತಂದೆಯೇ. ಆಮೇಲೆ
ಕ್ರಿಸ್ತದಲ್ಲಿ ಸ್ನೇಹಿತರೆ ಕುಳಿತ್ಕೊಬೇಕೆಂಬುದಾಗಿ ಕೇಳ್ಕೊತೀನಿ. ಸೊ ಈ ವಿಭಾಗದಲ್ಲಿ ನಮಗೆ ದೇವ ವಾಕ್ಯದ ಅಧ್ಯಯನಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯ ಶ್ರೀಯುತ ಪೇತ್ರನು ಬರೆದ ಪತ್ರಿಕೆ 2ನೇ ಪತ್ರಿಕೆ 1ನೇ ಅಧ್ಯಾಯ ವಚನ 19 ರಿಂದ 21 ರವರೆಗೆ ಇದನ್ನು ಓದುವಂತೆ ನಮ್ಮ ಮಧ್ಯೆ ಇರತಕ್ಕಂಥ ಪ್ರಕಾಶ್ ಮುನಿಯಾಲ್ ಎಂಬತಕ್ಕಂಥವರು ಬಂದು ಓದುವಂತೆ ಕೇಳಿಕೊಳ್ಳುತ್ತೇನೆ. ಸಹೋದರ ಪ್ರಕಾಶ್ ಮುನಿಯಾಲ್ ಅವರು ಮುಂದೆ ಬಂದು ಓದುವಂತೆ ಕೇಳಿಕೊಳ್ಳುತ್ತೇನೆ. ಪೇತ್ರನು ಬರೆದ ಪತ್ರಿಕೆ 2ನೇ ಪತ್ರಿಕೆ 1ನೇ ಅಧ್ಯಾಯ ವಚನ 19 ರಿಂದ 21 ರವರೆಗೆ.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪೇತ್ರನು ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮಾನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬ ಎಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ಹೊಂದಿದ್ದನ್ನೇ ಮಾತಾಡಿದರು ಎಂಬುದಾಗಿ ದೇವರು ವಾಕ್ಯ ಆಶೀರ್ವದಿಸಿ.
ಕ್ರಿಸ್ತದಲ್ಲಿ ಸ್ನೇಹಿತರೆ, ಈಗ ಓದಿ ಕೇಳಿಸಿಕೊಂಡಂಥ ವೇದವಾಕ್ಯದ ಅಡಿಯಲ್ಲಿ ಇಲಂ ಎಂಬತಕ್ಕಂಥ ವಿಷಯದ ಶೀರ್ಷಿಕೆಯಲ್ಲಿ ನಮ್ಮ ಮಧ್ಯೆ ಇರತಕ್ಕಂಥ ಸಹೋದರ ರಾಜು ಅವರಿಂದ ದೇವರ ಸಂದೇಶ. ಈ ಒಂದು ದೇವರ ಸಂದೇಶಕ್ಕೆ ಸಹಾಯಕವಾಗಿ ದೇವರ ವಾಕ್ಯಗಳನ್ನು ಓದುವ ಸಲುವಾಗಿ ಸಹೋದರಿ ಉಷಾ, ಸಹೋದರಿ ಸುಜಯ ಅವರು ಮುಂದೆ ಬಂದು ಕುಳಿತುಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಕುಳಿತುಕೊಂಡಿದ್ದಾರೆ. ಈಗ ದೇವರ ವಾಕ್ಯವನ್ನು ಸಾರುವಂತೆ ಸಹೋದರ ರಾಜು ಅವರು ಮುಂದೆ ಬಂದು ಹೊರತು ಕೇಳಿಕೊಡ್ತೇನೆ.
ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತು ನಮ್ಮದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಆತನ ವಾಕ್ಯಗಳನ್ನ ಸೇರೋದಕ್ಕೆ, ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ನಮ್ಮನ್ನ ಸೇರಿಸಿದರೆ ಅನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯಂಥ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ದೇವರ ಸಮಾಧಾನ ಉಂಟಾಗಲಿ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸುಗಳೇ, ನೋಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಸಮಾಧಾನ ಇದೆಯಾ ಅಂತ ಒಂದು ಪ್ರಶ್ನೆ ಹಾಕಿದ್ರೆ ನಮಗೆಲ್ಲರಿಗೂ ಒಂದು ಉತ್ತರ ಆಟೋಮೆಟಿಕ್ಕಾಗಿ ಬರ್ತಾರೆ. ಲೋಕದಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಎಲ್ಲಿ ನೋಡಿದ್ರು ಏನ್ರಿ ಯುದ್ಧ, ಅದರ ಧ್ವಂಸ, ಜಗಳ, ಗಲಾಟೆ, ಇದನ್ನೇ ನಾವು ಏನು ಮಾಡ್ಬೋದು ಹೆಚ್ಚಾಗಿ ನೋಡ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನ್ರಿ ಇವತ್ತು ಹೈಲೈಟಿಂಗ್ ಆಗಿರೋಂಥ ಹೆಡ್ಲೈನ್ಸ್ ಏನು, ಅದರ ಏನ್ರಿ ಇರಾನ್ ಮತ್ತು ಅಮೇರಿಕಾಗೆ ಇರೋಂಥ ಒಂದು ಯುದ್ಧ. ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಗೆ ಅಮೆರಿಕ ಏನು ಮಾಡ್ತಾರೆ, ಎಕ್ಸಾಕ್ಟ್ 50 ಡೇಸ್ ಬಿಫೋರ್ ಫೆಬ್ರವರಿ 28 ಇರಾನ್ ಮೇಲೆ ಏನು ಮಾಡ್ತಾರೆ, ಸಡನ್ನಾಗಿ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿಬಿಟ್ಟು ಅಲ್ಲಿರೋಂಥ ಲೀಡರ್ಸ್ನ ಎಲ್ಲರನ್ನೂ ಅಟ್ ಎ ಟೈಮ್ ಒಂದೇ ಸತಿ ಏನು ಮಾಡ್ತಾರೆ, ಬಾಂಬ್ ಹಾಕಿ ಏನು ಮಾಡ್ತಾರೆ ಅವನ್ನೆಲ್ಲ ನಾಶ ಮಾಡಿಬಿಡ್ತಾರೆ ಅಲ್ವರ. ಅದರಿಂದ ಎಂಥ ಒಂದು ಕಮೋಷನ್ ಉಂಟಾಗ್ಬಿಡ್ತು ಒಂದು ಜಗತ್ತಲ್ಲಿ ಅಂತಂದರೆ, ಸಡನ್ನಾಗೆ ಈ ಕ್ರೂಡ್ ಪ್ರೈಸಸ್ ಏನಾಗ್ಬಿಡ್ತು, ಸಿಕ್ಕಾಪಟ್ಟೆ ಏನಾಗ್ಬಿಡ್ತು, ಸ್ಕೈ ರಾಕೆಟಿಂಗ್ ಆಗ್ಬಿಡ್ತು. ಅದರ ನಮ್ಗೆ ಎಷ್ಟೋ ಜನಗಳಿಗೆ ಅಂದರೆ ಅಡುಗೆ ಮಾಡೋಕ್ಕೆ ಏನಾಗಿಲ್ಲ, ಗ್ಯಾಸ್ ಸಪ್ಲೈಸ್ ಏನಾಗಿಲ್ಲ, ಸಿಕ್ಕಿಲ್ಲ, ಆಟೋಗಳಿಗೆ ಸಿಕ್ಕಿಲ್ಲ. ಎಷ್ಟೋ ಜನಗಳು ಅಂದರೆ ಅಬ್ರಾಡಲ್ಲಿ ಕೆಲಸ ಮಾಡ್ತಾ ತನ್ನ ಕೆಲಸಗಳೇನು ಮಾಡಿದ್ರು ಕಳ್ಕೊಂಡ್ರೆ, ಯಾಕಂದರೆ ಯುದ್ಧದ ಒಂದು ಭಯ. ಆದರೆ ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ, ಸಮಾಧಾನ ಎಲ್ಲಿದೆ ನೋಡ್ಬೇಕಾದ್ರೆ ಸಮಾಧಾನ ಇಲ್ಲ. ಇಡೀ ಜಗತ್ತು ಇವತ್ತು ಏನಪ್ಪ ಪ್ರಾರ್ಥನೆ ಮಾಡ್ತಾ ಇದೆ ಅಂದರೆ, ಅಯ್ಯೋ ದೇವರೇ ಹೆಂಗಾರ ಏನಾಗಲಿ, ಯುದ್ಧ ಏನಾಗಲಿ ನಿಂತೋಗ್ಲಿ ಅಂತಂದ್ಬಿಟ್ಟು. ಯಾಕಂದರೆ ಆ ಯುದ್ಧ ನಿಂತೋದ್ರೆ ಎಷ್ಟೋ ಜನಗಳಿಗೆ ಏನಾಗ್ತದೆ, ಒಂದು ಜೀವನಕ್ಕೆ ಆಧಾರ ಆಗ್ತದೆ ಅಂತಂದ್ಬಿಟ್ಟು. ಅದರಿಂದ ಇವತ್ತು ನಾವೇನಪ್ಪ ಮಾಡೋಣ ಅಂತಂದರೆ, ಈ ಒಂದು ಘಟನೆಗಳು ಸತ್ಯವೇದದಲ್ಲಿ ಇದೆಯಾ, ಈ ಒಂದು ಘಟನೆಗಳು ಸತ್ಯವೇದಕ್ಕೆ ಏನಾದ್ರು ಸಂಬಂಧಪಟ್ಟಿದೆಯಾ ಅಂತ ನಾವೇನು ಮಾಡೋಣ, ದೇವರ ವಾಕ್ಯದ ಮುಖಾಂತರ ನೋಡೋಣ. ಅದಕ್ಕೆ ನಾವು ಓದಿರೋಂಥ ಆಧಾರ ವಚನದಲ್ಲಿ ಹೇಳ್ತಾರೆ, ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ನಾವೆಲ್ಲ ನೋಡಿರೋಂಥ ಒಂದು ಸಾಕ್ಷಿಗಳಿಗಿಂತ ಹೆಚ್ಚಾಗಿರೋಂಥ ದುಡುವಾಗಿರೋಂಥ ಒಂದು ಪ್ರವಾದನೆ ಮಾತ್ರ ನಮ್ಗೆ ಏನಾಗಿರುತ್ತೆ, ತುಂಬ ನಮಗೆ ಬಲಪಡಿಸೋದಾಗಿದೆ ಅಂತ ಹೇಳ್ತಾರೆ. ಅದರಿಂದ ನಾವೇನಪ್ಪ ಮಾಡೋಣ ಅಂದರೆ, ಇವತ್ತು ಪ್ರವಾದನೆ ವಾಕ್ಯ ನಾವೇನು ಮಾಡೋಣ ನೋಡೋಣ. ಅಂದ್ರೆ ಇವತ್ತು ಜಗತ್ತಲ್ಲಿ ನಡೀತಾರಂಥ ಘಟನೆಗಳಿಗೂ ಸತ್ಯವೇದದಲ್ಲಿ ಅಂತ ಪ್ರವಾದನೆಗಳೇನೇ ಇದೆಯಾ, ಆ ಪ್ರವಾದನೆಗಳಿಗೆ ನಾವು ಹೋಲಿಕೆ ಇದೆಯಾ ಅಂತ ನೋಡೋಣ. ಯಾಕಂದ್ರೆ ಅಂತಂದರೆ ನಿಮ್ಮ ಹೃದಯದೊಳಗೆ ಬೆಳ್ಳಿ ಮೂಡಿ ಅರುಣೋದಯವಾಗುವ ಪರ್ಯಂತ ಅದನ್ನು ಕತ್ತಲೆ ಆದ ಸ್ಥಳದಲ್ಲಿ ಪ್ರಕಾಶಿಸುವಂಥ ದೀಪದಂದೆಣಿಸಿ ಅಂತ ಹೇಳ್ತಾರೆ. ಅದರ ನಾವಿವಾಗ ಇರೋಂಥ ಸ್ಟೇಜ್ ಹೆಂಗಿದ್ದೀರಿ ಅಂತಂದರೆ ಕತ್ತಲೆ. ಅದರ ಸತ್ಯವೇದ ವಿದ್ಯಾರ್ಥಿಗಳೇ, ನಮಗೆ ಒಂದು ಪ್ರಕಾಶ ಇದೆ. ಏನು ಪ್ರಕಾಶ ಇದೆ? ಇದೆಲ್ಲ ದೇವ್ರ ಯೋಜನೆ, ಇದೆಲ್ಲ ದೇವ್ರೇ ಮಾಡ್ತಾರೆ ಅಂತ ನಮಗೇನಾಗಿದೆ ನಂಬಿಕೆ ಇದೆ. ಆದರೆ ಲೋಕ ಜನಗಳಿಗೆ ನಂಬಿಕೆ ಇದೆಯಾ? ಲೋಕ ಜನಗಳಿಗೆ ನಂಬಿಕೆ ಇಲ್ಲ. ಅಂದ್ರೆ ಅವ್ರಿಗೆ ಎಂಥ ಭಯ ಭೀತಿ ಅಂದರೆ, ಅಯ್ಯೋ ಏನಾಗ್ತದೆಯಪ್ಪ ನೆಕ್ಸ್ಟು, ನಮ್ಮ ಗತಿಗಳೇನಾಗ್ತದೆ, ನಮ್ಮ ಕೆಲಸಗಳೇನಾಗ್ತದೆ, ನಮ್ಮ ಬಿಸ್ನೆಸ್ ಏನಾಗ್ಬಿಡ್ತದೆ, ಫ್ಯೂಚರ್ ಏನೋ ಅಂತಂದ್ಬಿಟ್ಟು ಅವ್ರಿಗೆ ಏನಾಗಿದೆ, ಇಟ್ ಈಸ್ ಇನ್ ಕಂಪ್ಲೀಟ್ ಪರ್ಪ್ಲೆಕ್ಸಿಟಿ. ಹಂಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಯಾವ್ದ್ರ ಕಡೆ ಅಧಿಕವಾಗಿ ಗಮನ ಕೊಡಬೇಕು ಅಂತ ಹೇಳ್ತಾರಂದ್ರೆ, ಮತ್ತು ದುಡುವಾಗಿರೋಂಥ ಪ್ರವಾದನೆ ವಾಕ್ಯಗಳಿಗೆ ಮಾಡಿ ನೀವು ನೀವು ಗಮನ ಕೊಡಿ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಇರಾನ್ ಅಂತಂದ್ಬಿಟ್ಟು ಸತ್ಯವೇದದಲ್ಲಿ ಇದೆಯಾ ಅಂತ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ನಾವೇನ್ ಮಾಡೋಣ ನೋಡೋಣ ಅಲ್ವರ. ಯಾಕಂದ್ರೆ ಇವತ್ತು ಇರೋದು ಹೈಲೈಟಿಂಗು ಅಮೇರಿಕಾ ಅಲ್ಲರಿ, ಯಾವ್ದ್ರಿ ಇರಾನ್ ಅಂದ್ರ ನೋಟಿಸ್ ಬೋರ್ಡ್ಗೆ ಇರ್ದಿರಂತ ಇರಾನ್ ಇವತ್ತು ಏನಾಗ್ಬಿಡ್ತು ಅನಿಸ್ತಿ ಎಲ್ಲಾರ ಬಾಯಿಂದಲ್ಲಿ ಹೇಳ್ತಾರೆ ಇರಾನ್ 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 ಅಂತ. ಹಂಗ್ರೆ ಈ ಇರಾನ್ ಬಗ್ಗೆ ಸತ್ಯವೇದ ಏನು ಹೇಳ್ತದೆ ಅದರ ಸತ್ಯವೇದಲ್ಲಿ ಇದೆಯಾ, ಇದ್ರ ಇತಿಹಾಸ ಇದೆಯಾ, ಇವತ್ತೇನು ನಡೀತದೆ ಇರಾನ್ನಲ್ಲಿ ಈ ಘಟನೆಗಳು ನಮ್ಮ ಸತ್ಯವೇದದಲ್ಲಿ ಇದೆಯಾ, ಮುಂದಕ್ಕೆ ಇರಾನ್ ಬಗ್ಗೆ ಏನು ಬೈಬಲ್ ಪ್ರಬಂಧನೆಗಳು ಹೇಳ್ತಾರೆ ಅಂತ ನಾವೇನು ಮಾಡೋಣ ನಾವು ನೋಡೋಣ. ಅದರ ಅದಕ್ಕೆ ಇರಾನ್ ಅಂತ ನೋಡ್ಬೇಕಾದ್ರೆ ಇರಾನ್ಗಿರೋಂಥ ಒಂದು ಸತ್ಯವೇದಲ್ಲಿರೋಂಥ ಹೆಸರು ಅಥವಾ ಮೊದಲು ಇದಕ್ಕೆ ಕರೆಯಲ್ಪಡ್ತಾರಂತ ಹೆಸರು ಏನಪ್ಪ ಅಂದರೆ ಇಲಾಮ್. ಏನದು ಇಲಾಮ್ ಅಂತಂದ್ರ ಸಿ ಇಲಾಮ್ ಯಾರಪ್ಪ ಅಂತ ನೋಡಿದ್ರೆ ಏನ್ರಿ, ನೋವನ್ಗೆ ಮೂರು ಜನ ಮಕ್ಕಳಿರ್ತಾರೆ, ಯಾರದು ಶೇಮ್ ಹ್ಯಾಮ್ ಯಾಫತ್ ಅಂತ. ಈ ಶೇಮ್ ಹ್ಯಾಮ್ ಯಾಫತ್ ಅಲ್ಲಿ ಶೇಮಿನ ಮಗ, ಅದ್ರಲ್ಲಿ ಮೊದಲನೇ ಮಗನ ಯಾರಪ್ಪ ಅಂದ್ರೆ ಏಲಾಮನು. ಎಲ್ಲಿದೆ? ಆದಿಕಾಂಡ 10ನೇ ಅಧ್ಯಾಯ 21 ಮತ್ತು 22 ಓದ್ರಿ.
ಇಬ್ರಿಯರೆಲ್ಲರಿಗೆ ಮೂಲ ಪುರುಷನು ಏಫೇತನ ಅಣ್ಣನೂ ಆಗಿದ್ದ ಶೇಮನಿಗೂ ಸಹ ಸಂತಾನವಾಯಿತು.
ನೋಡ್ರ, ಶೇಮನಿಗೆ ಸಹ ಸಂತಾನವಾಯಿತು.
ಶೇಮನ ಸಂತಾನದವರು ಏಲಾಮ್, ಅಶೂರ್, ಅರ್ಫಕ್ಷತ್, ಲೂತ್, ಆರಾಮ್ ಎಂಬವರೇ.
ನೋಡ್ರ, ಶೇಮನ ಸಂತಾನದವರು ಮೊದಲು ಹೆಸರು ಬರೋದು ಯಾರದಪ್ಪ ಅಂತ ನೋಡ್ತೀನಿ, ಏಲಾಮನು ಅಂತ ನೋಡ್ತೀರಿ ಅಲ್ವರ. ಸರಿ, ಈ ಏಲಾಮನ್ ಬಗ್ಗೆ ಸತ್ಯವೇದದಲ್ಲಿ ಮೊದಲು ಮೊದಲು ಸನ್ನಿವೇಶಗಳು ಎಲ್ಲಪ್ಪ ಬರ್ತಾರೆ ಅಂದ್ರೆ, ಅಬ್ರಹಾಮ್ ಒಂದು ಜೀವನ ಚರಿತ್ರೆ ಒಂದು ಘಟನೆ ಆಗ್ತಾರೆ. ಲೋತನ್ ಏನ್ ಮಾಡ್ತಾರೆ, ಸರಿ ಕೊಂಡೋಗ್ಬಿಡ್ತಾರೆ ಸೋದಮನ್ ಗಮನ ಜನಗಳನ್ನ, ಲೋತನ್ ಎಲ್ಲನ. ಅವಾಗ ಅಬ್ರಹಾಮ್ ಹೋಗ್ಬಿಟ್ಟು ಈ ಒಂದು ಇಲಾಮ್ ದೇಶದವರ ಮೇಲೆ ಯುದ್ಧ ಆಡ್ಬಿಟ್ಟು ಆ ಲೋತು ಮತ್ತೆ ಸೋದಮನ್ ಜನಗಳು ಏನ್ ಮಾಡ್ತಾರೆ, ಬಿಡುಗಡೆ ಮಾಡಿ ವಾಪಸ್ ಏನ್ ಮಾಡ್ತಾರೆ, ಕರ್ಕೊಂಡ್ಬರೋದು ನಾವು ನೋಡ್ತೀರಿ. ಈ ಜನಗಳು ನೆಬೂಕದ್ನೆಚ್ಚರ್ ಕಾಲದಲ್ಲಿ ಏನಾಗ್ತಾರೆ, ಚದುರೋಗ್ತಾರೆ. ಯಾವಾಗ ಬಾಬಿಲೋನ್ ಬಂದ್ಬಿಟ್ಟು ಲೋಕದಲ್ಲಿ ಎಲ್ಲ ಕಡೆ ಕಾನ್ಕರ್ ಮಾಡಿಕೊಂಡು ತನ್ನ ರಾಜ್ಯವನ್ನು ಎಸ್ಟಾಬ್ಲಿಷ್ ಮಾಡ್ತಾರೋ ಆವಾಗ ಈ ಏಲಾಮ್ ಸಂಸ್ಥೆಯಲ್ಲಿರೋಂಥ ಎಲ್ಲ ಜನಗಳೇ ಆಗ್ತಾರೆ, ಲೋಕದಲ್ಲಿ ಎಲ್ಲ ಕಡೆ ಚದುರು ಹೋಗ್ತಾರೆ. ಆವಾಗ ಇಸ್ರೇಲ್ ಜನಗಳು ಯಾವಾಗ ಗ್ಯಾದರ್ ಆಗ್ತಾರೋ ಅವರು ಕೂಡ ಏನಾಗ್ತಾರೆ, ಗ್ಯಾದರ್ ಆಗಕ್ಕೆ ಶುರು ಮಾಡ್ತಾರೆ. ಕೆಲವೊಂದು ವಾಕ್ಯಗಳಿದೆ, ಅದು ಬರ್ಕೊಳ್ಳಿ, ಓದೋದು ಬೇಕಾಗಿಲ್ಲ, ಟೈಮ್ ಕಮ್ಮಿ ಇರೋದನ್ನ ನಾವು ಮುಖ್ಯವಾದ ಪಾಯಿಂಟ್ಸ್ಗಳಿಗೆ ಹೋಗ್ಬಿಡೋಣ. ಓಕೆನಾ? ಎಜ್ರಾ 4:9 ಮತ್ತು 10 ಏನಾಗ್ತಾರೆ ಬರ್ತಾರೆ. ಅದರ ಈ ಒಂದು ಎಲಾಮ್ಗೆ ಒಂದು ಮುಖ್ಯವಾದ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ, ಕ್ಯಾಪಿಟಲ್ ಯಾವ್ದಪ್ಪ ಆಗಿತ್ತು ಅಂತಂದ್ರೆ ಸೂಸಾನ್ ಅಂತ. ಅದಕ್ಕೆ ಸತ್ಯವೇದದಲ್ಲಿ ಓದಂದ್ರೆ ಎಷ್ಟು ಸರಿ ಸೂಸಾನ್ ಅರಮನೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದರ ದಾನಿಯಲ್ 6ನೇ ಅಧ್ಯಾಯದಲ್ಲಿ ದಾನಿಯಲ್ಗೆ ಏನ್ ಮಾಡ್ತಾರೆ, ಒಂದು ನಿಬಂಧನೆ ಹಾಕ್ಬಿಡ್ತಾರೆ. ಅದರ ಎಲ್ಲರಿಗೂ ನಿಬಂಧನೆ ಹಾಕ್ಬಿಡ್ತಾರೆ, ರಾಜ್ಯನ ಬಿಟ್ಟರೆ ಬೇರೆ ಯಾರು ಏನ್ ಮಾಡಂಗಿಲ್ಲ, ಆರಾಧಿಸಂಗಿಲ್ಲ ಅಂತಂದ್ಬಿಟ್ಟು. ಆದ್ರೆ ದಾನಿಯಲ್ಲಿ ಯಥಾ ಪ್ರಕಾರ ಕಿಟಕಿ ತೆಗ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಒಂದು ಘಟನೆ ನಡೆದಿದ್ದು ಯಾವ ಸಂಸ್ಥಾನದಲ್ಲಿ ಅಂತ ನೋಡ್ದ ಅಂತಂದ್ರೆ ಸೂಸಾನ ಸಂಸ್ಥಾನದಲ್ಲಿ. ಇವನ್ ಎಸ್ತರ್ ರಾಣಿ ಅಲ್ವರ, ಅವಳು ಎಲ್ಲಪ್ಪ ಇಡ್ತಾಳೆ ಅಂತಂದ್ರೆ ಸೂಸಾನಲ್ಲಿರೋಂಥ ಅರಮನೆಯಲ್ಲಿ ಏನಾಗಿರ್ತಾಳೆ, ಅಲ್ಲಿ ಇರೋದು ನಾವು ಸತ್ಯವೇದ ವಾಕ್ಯ ನೋಡ್ತೀವಿ. ಅಲ್ಲಿ ವಾಕ್ಯಗಳೆಲ್ಲ ಇದೆ, ಕೆಲವೊಂದೆಲ್ಲ ನೀವೇನ್ ಮಾಡ್ಬೋದು, ನೀವು ನೋಟ್ ಮಾಡ್ಕೊಬೋದು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದಾನಿಯಲ್ಲಿ 8ನೇ ಅಧ್ಯಾಯ ನೋಡ್ಬೇಕಾದ್ರೆ ನಮ್ಗೆ ಏನ್ ಮಾಡ್ತಾರೆ, ಒಂದು ಟಗರ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಆ ಟಗರಿಗೆ 2 ಕೊಂಬುಗಳಿತ್ತಂತೆ, ಒಂದು ಕೊಂಬು ಇನ್ನೊಂದು ಕೊಂಬಕ್ಕಿಂತ ಏನಾಗಿತ್ತಂತೆ ಉನ್ನತವಾಗಿತ್ತು ಅಂತ ನೋಡ್ತೀರಿ. ಅದರ ಇದು ಯಾವ ರಾಜ್ಯನ ಸೂಚನೆ ಮಾಡ್ತಾ ಇತ್ತು ಅಂದ್ರೆ, ಅದು ಮೇಧೋಪರ್ಷ ರಾಜ್ಯನ ಏನ್ ಮಾಡ್ತಾ ಇದ್ದಲ್ಲಿ ಸೂಚನೆ ಮಾಡ್ತಾ ಇದ್ದು. ಈ ಒಂದು ಟಗರ್ನ ಏನ್ರಿ, ಒಂದು ಓತ ನೆಲವನ್ನು ಸೋಕ್ಸ್ತಿರೋಂತ ಒಂದು ಓತ ಓಡ್ ಬಂದು ಅದಕ್ಕೆ ಅಪ್ಪಳಿಸಿ ಅದನ್ನ ಧ್ವಂಸ ಮಾಡ್ತು ಅಂತ ನೋಡ್ತೀವಿ. ಇದು ಯಾವ್ದಪ್ಪ ಅಂದ್ರೆ ಗ್ರೀಸ್ ರಾಜ್ಯ. ಆ ಗ್ರೀಸ್ ರಾಜ್ಯ ಈ ಒಂದು ಮೇಧೋಪರ್ಷನ ಎಂತ ನಾಶ ಮಾಡಿದ ಬಗ್ಗೆ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೌಂಡ್ ಜಾಸ್ತಿ ಮಾಡಿ ಸರ್. ಅದು ಮಾತ್ರ ಅಲ್ಲ, ವೆರಿ ಗುಡ್. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದಾನಿಯಲ್ 2ನೇ ಅಧ್ಯಾಯದಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂದ್ರೆ, 2ನೇ ಮಹಾಸಾಮ್ರಾಜ್ಯ ಬಾಬಿಲೋನ್ನ ಕಾನ್ಕರ್ ಮಾಡಿ ಬಾಬಿಲೋನ್ ಬದಲಾಗಿ ತನ್ನ ಲೋಕದಲ್ಲೇ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ರಾಜ್ಯ ಯಾವುದಪ್ಪ ಅಂದರೆ ಮೇದೋ ಪರ್ಷ್ಯ ರಾಜ್ಯ ಅಲ್ವ. ಈ ಒಂದು ಮೇದೋ ಪರ್ಷ್ಯ ಅದಕ್ಕೆ ಏನ್ರಿ ಆ ಈ ಜನಗಳೇನು ಮಾಡ್ತಾರೆ ಅಲ್ಲಿ ಅಲ್ಲಿ ಮರ್ಜ್ ಆಗೋದು ನಾವು ನೋಡ್ತೇವೆ. ಅಂದರೆ ಇಲಾಮ್ ದೇಶದವರು ಸುಸಾನ್ ಜನಗಳೆಲ್ಲ ಸೇರ್ಬಿಟ್ಟು ಇವರೇನಾಗ್ತಾರೆ ಮೇದೋ ಪರ್ಷ್ಯ ಥರ ಜನಗಳಾಗಿ ಏನು ಮಾಡ್ತಾರೆ ಅಲ್ಲಿ ಆಗೋದು ನಾವು ನೋಡ್ತೀರಿ. ಸರಿ, ಈ ಒಂದು ಇರಾನ್ ಅಂತ ಹೆಸರು ಯಾವಾಗಪ್ಪ ಬಂತು ಅಂತ ನೋಡಿದ್ರೆ 1935 ಏನಾಗಿದ್ದು ಹೆಸರು ಬಂದಿದ್ದು ಅಲ್ಲಿವರೆಗೂ ಈ ಒಂದು ಸ್ಥಳಕ್ಕೆ ಇಲಾಮ್ ಅಥವಾ ಸೂಸಾ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ರು ಹೆಸರುಗಳು ಕರೆಯೋದು ನಾವು ಸತ್ಯವೇದ ನೋಡ್ತೀರಿ. ಸರಿ, ಸತ್ಯವೇದದಲ್ಲಿ ಇಷ್ಟೊಂದೆಲ್ಲ ಕೊಟ್ಟಿರಬೇಕಾದ್ರೆ ಸತ್ಯವೇದದಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನಾಗೆ ಮಾಹಿತಿ ಇದೆಯಾ ಅಂತಂದ್ರೆ ಎಸ್ ಇದೆ. ಏನಪ್ಪ ಇದೆ ಅಂದರೆ ಇವ್ರಿಗಿರೋಂಥ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ನಮಗೆ ಸತ್ಯವೇದದಲ್ಲಿ ಮಾಡಿದ್ರೆ ನಮಗೆ ಕೊಟ್ಟಿರೋದು ನಾವು ಏನು ಮಾಡೋದು ನೋಡ್ಬೋದು ಅಂದ್ರ. ಸರಿಯಪ್ಪ, ಏನು ಕೊಟ್ಟಿದ್ದಾರೆ, ಏನು ಇವ್ರಿಗೆ ಗುಣಲಕ್ಷಣದ ಬಗ್ಗೆ ಏನ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ನೋಡ್ದ ಅಂತಂದ್ರೆ ಇವರ ನಿಬಂಧನೆಗಳ ಬಗ್ಗೆ ಅಲ್ಲ ಇವ್ರ ಲಾಗಳ ಬಗ್ಗೆ ಏನ್ ಮಾಡಿದ್ರೆ ನಮಗೆ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಇವ್ರದ್ದು ಲಾ ಅಥವಾ ಇವ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಯಾವ ತರ ಇತ್ತು ಅಂತಂದ್ರೆ ಇವ್ರು ಏನೋ ಒಂದ್ಸತಿ ಜಾರಿ ಮಾಡ್ಬಿಟ್ಟ ಅಂತಂದ್ರೆ ಅದನ್ನ ಇವನ್ ರಾಜ ಕೂಡ ಬದಲಾವಣೆ ಮಾಡಕ್ಕೇನಿಲ್ಲ, ಆಗ್ತಾನೆ ಇರಲಿಲ್ಲ. ಇದಕ್ಕೆ ನಮ್ಗೆ ದಾನಿಯಲ್ಲ ನೋಡ್ಬೇಕಾದ್ರೆ 6ನೇ ಅಧ್ಯಾಯದಲ್ಲಿ ದಾನಿಯಲ್ಲಿನ ಸಿಂಹಗೆ ಗವಿಗೆ ಹಾಕ್ಬೇಕು ಅಂತ ಏನ್ ಮಾಡ್ತಾರೆ ಒಂದು ನಿಬಂಧನೆ ರಾಜ ಹೊಡಿಸ್ಬಿಡ್ತಾನೆ. ಆಕ್ಚುಲಿ ಅದು ಕಾಮನ್ ಆಗಿ ಎಲ್ಲರಿಗೂ ಓಡಿಸ್ತಾರೆ, ಆದ್ರೆ ದಾನಿಯಲ್ಲ ಹಾಕ್ಬೇಕು ಅಂತಂದ್ಬಿಟ್ಟು ರಾಜನ್ಗೆ ಏನಾಗಲ್ಲ ಗೊತ್ತಾಗಲ್ಲ. ರಾಜನ್ಗೆ ಯಾವಾಗ ತಿಳಿತಾರೋ ರಾಜ ತುಂಬಾ ದುಃಖ ಪಟ್ಬಿಡ್ತಾನೆ. ಅದನ್ನ ರಾಜ ತುಂಬಾ ಪ್ರಯಾಸ ಪಡ್ತಾನೆ ದಾನಿಯಲ್ಲ ಬಿಡಿಸ್ಬೇಕು ಅಂತ. ಆವಾಗ ಇವರು ಶತ್ರುಗಳು ಬಂದ್ಬಿಟ್ಟು ರಾಜನ ಹತ್ರ ಏನ್ ಜ್ಞಾಪಿಸ್ತಾರೆ ಅಂತಂದ್ರೆ ಮೇಧೋ ಪರ್ಷ್ಯರ ರದ್ದಾಗದ ಧರ್ಮವಿಧಿಯ ಪ್ರಕಾರ ನೀನ ಕೈಗೊಂಡು ನಡಿಬೇಕು ಅಂತ ಹೇಳ್ಬೇಕಾರೆ ಇವನ್ ರಾಜ ಕೂಡ ಇ ವಾಸ್ ಸಪೋಸ್ ಟು ಅಬೈಡ್ ಬೈ ದಟ್ ವನ್ ಅಂದ್ರೆ ಅದನ್ನ ವಯೊಲೇಟ್ ಮಾಡೋಕ್ಕೆ ಚಾನ್ಸಸ್ಸೇ ಇರಲಿಲ್ಲ ರೀ. ಅವ್ನು ಹೇಳ್ದಂಗೆ ಕೇಳಲೇಬೇಕು. ನಿಬಂಧನೆ ಏನಾಗ್ತದೆ ರಾಜ ಕೂಡ ಏನಾಗ್ಬೇಕು ಅದಕ್ಕೆ ಸಬ್ಮಿಟ್ ಆಗ್ಬೇಕಾಗಿತ್ತು. ಅಂದ್ರೆ ಇವ್ರ ಲಾಸು ಚೇಂಜ್ ಆಗ್ತಾ ಇರಲಿಲ್ಲ ಮೊದಲನೇ ಕ್ಯಾರೆಕ್ಟರ್. ಎರಡನೇದು ಏನಂದ್ರೆ ಇವ್ರು ತುಂಬಾ ಸ್ಟಬ್ಬನ್ ರೀ. ಎಂಥ ಸ್ಟಬ್ಬನ್, ಎಂಥ ಹಠಮಾರಿ ಅಂತಂದ್ರೆ ಯಾವ್ದಾರ ಒಂದು ರಾಜ್ಯವನ್ನ ಅಥವಾ ಯಾವ್ದಾರ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ತಾ ಇರಲಿಲ್ಲ. ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರೋ ನಮ್ಮ ಬೇಸಿಕ್ ಕ್ಲಾಸಲ್ಲಿ ನೋಡಿದಿರಿ ಅಂದ್ರ ಬಾಬಿಲೋನ್ ಅಂತ ಹೇಳ್ಬೇಕಾದ್ರೆ ಭಯಂಕರವಾಗಿರೋ ಬಂದೋಬಸ್ತ್ ಆಗಿರೋ ಕೋಟೆ ರೀ. ಇದು ಕೋಟೆನೇ 100 ಅಡಿ ಎತ್ತರ ಅದರ ಆಮೇಲೆ ಆ ಕೋಟೆ ಗೋಡೆನೇ ಹೆಂಗಿದೆ ಅಂತ ಅಗ್ಲ ಅಗ್ಲನೇ 100 ಅಡಿ ರೀ. ಅದರ ಅದ್ರ ಮೇಲೆ 4 ಕುದುರೆಗಳು ಅಂತ 4 ರಥಗಳು ಅಟ್ ಎ ಟೈಮ್ ಏನಾಗೋದು ಹೋಗೋದು. ಈ ಒಂದು ಕೋಟೆಯಲ್ಲಿ ಸಂಪೂರ್ಣವಾಗಿ ನೀರು ಯಾವಾಗ ಹೋಗ್ತಾ ಇರೋದ್ರಿಂದ ಯಾರು ಇದನ್ನ ಆಕ್ರಮಣ ಮಾಡ್ಕೊಳಕ್ಕೆ ಸಾಧ್ಯನೇ ಇರಲ್ಲ. ಆದ್ರೆ ಸೈರಸ್ ರಾಜ ಎಷ್ಟೋ ವರ್ಷ ಮುತ್ತಿಗೆ ಹಾಕ್ಬಿಟ್ಟು ಇದನ್ನೇನ್ ಮಾಡ್ತಾನೆ ಇದನ್ನ ಆಕ್ರಮಿಸ್ಕೊಂತಾನೆ. ಹೆಂಗೆ ಒಂದ್ಸತಿ ಡಿಸಿಷನ್ ತಗೊಂಡ್ರೆ ಈ ರಾಜ್ಯವನ್ನು ಹೆಂಗಾರ ಮಾಡಿ ಕಾನ್ಕರ್ ಮಾಡಬೇಕು ಅಂತ ಡಿಸಿಷನ್ ತಗೊಂಡ್ರೆ ಇದನ್ನ ಬಿಡ್ತಾನೆ ಇರಲ್ಲ ರೀ. ಅದಕ್ಕೆ ನೋಡ್ಬೇಕ್ರೆ ಇಂಪಾಸಿಬಲ್ ಆಗಿರೋಂಥ ಬಾಬಿಲೋನ ಕೋಟೆನ ಹೋಗ್ಬಿಟ್ಟು ಒಂದೇ ರಾತ್ರಿಯಲ್ಲಿ ಏನು ಮಾಡ್ತಾ ಇದ್ರು ಇವರು ಧ್ವಂಸ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವ್ರು ಡಿಸಿಷನ್ಸ್ನ ಚೇಂಜ್ ಮಾಡ್ತಾರೆ. ಅದಕ್ಕೆ ನಮ್ಮ ಸತ್ಯವೇದಲ್ಲಿ ನೋಡಿದ್ರೆ ಇದನ್ನ ಕರಡಿಗೆ ಏನು ಮಾಡ್ತಾರೆ ಹೋಲಿಕೆ ಮಾಡ್ತಾರೆ. ಕರಡಿಗೆ ಎಣಿಕೆ ಅಂತಂದ್ರೆ ಕರಡಿಯ ಗುಣ, ಕರಡಿ ಕೆಲವೊಂದು ಸಿಗಾಕೊಂಡ್ರೆ ತಪ್ಪಿಸ್ಕೊಳೋದೇನ್ರಿ ತುಂಬಾ ಕಷ್ಟ ಅಲ್ದರ. ಕರಡಿ ನೀವು ಬೆಟ್ಟ ಹತ್ತಿ ಕರಡಿ ಬೆಟ್ಟ ಹತ್ತಾರೆ, ಮರ ಹತ್ತಾರೆ ಮರ ಹತ್ತದೆ, ನೀವು ಸಮುದ್ರದಲ್ಲಿ ಅಥವಾ ನೀರಲ್ಲಿ ಈಜು ಹೊಡಿತೀರಿ ಅಂದ್ರೆ ಅಲ್ಲೂ ಏನಾಗ್ತಾರೆ ಕರಡಿ ಬರ್ತಾರೆ. ತಪ್ಪಿಸ್ಕೊಳಕ್ಕೆ ಒಂದೇ ಒಂದು ಮಾರ್ಗ, ಸತ್ತೋಗಿರೋ ತರ ಬಿತ್ಕೊಂಡ್ಬಿಡ್ಬೇಕ್ರಿ. ಡೆಡ್ ಬಾಡಿ ತರ ಬಿತ್ಕೊಂಡ್ರೆ ಕರಡಿ ಬಂದ್ಬಿಟ್ಟು ಓ ಸತ್ತೋಗ್ಬಿಟ್ಟನಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಹೊಟ್ಟೋಗ್ಬಿಡ್ತಾರೆ. ಈ ತರ ಈ ರಾಜ್ಯದವ್ರಿಗೆ ಒಂದೇ ಮಾರ್ಗ, ಈ ರಾಜ್ಯದಿಂದ ತಪ್ಪಿಸ್ಕೋಬೇಕ್ರಿ. ಇವ್ರಿಗೆ ಸಂಡ್ರೆನೇ ಬಿಡ್ಬೇಕು ಅವ್ರಿಗೆ. ಅಂದ್ರೆ ಇವ್ರು ಇಂಪಾಸಿಬಲ್ ಪೀಪಲ್, ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಆಗ್ತಾ ಇರಲ್ಲ. ಎರಡನೇ ಕ್ಯಾರೆಕ್ಟರ್. ಮೂರನೇ ಕ್ಯಾರೆಕ್ಟರ್ ಏನಪ್ಪ ತುಂಬಾ ಕೋಪಿಷ್ಟು ರೀ, ಶಾರ್ಟ್ ಟೆಂಪರ್ ಅಲ್ರ. ನಮ್ಗೆಲ್ಲ ಏನ್ ಅನ್ಸ್ತಾರೆ ತುಂಬಾ ಲಾಂಗ್ ಟೆಂಪರ್ ಇರ್ಬೇಕು, ಇವ್ರು ವೆರಿ ಶಾರ್ಟ್ ಟೆಂಪರ್ ಅದರ. ವಸ್ತಿನ ಕರೀತಾರೆ, ವಸ್ತಿನಾಗಲ್ಲ, ಗಂಡನೂ ಶಾರ್ಟ್ ಟೆಂಪರ್, ಹೆಂಡತಿನೇನ್ರಿ ಶಾರ್ಟ್ ಟೆಂಪರ್ ಅಲ್ವರ. ಹೆಂಡತಿ ಬರಲಿಲ್ಲ, ಗಂಡಿಗೆ ಇನ್ನೂ ಕೋಪ ಬಂದ್ಬಿಡ್ತು, ತಗ ಇಮ್ಮಿಡಿಯೇಟ್ ಡೈವರ್ಸ್ ಏನು ಮಾಡೋ ಅಪ್ಲೈ ಮಾಡ್ಬಿಡು ಅಂತಂದ್ಬಿಟ್ಟು ಅಲ್ವರ. ಸದ್ಯ ನೋಡ್ಬೇಕಾರೆ ರಾಜನ ಸನ್ನಿಧಾನದಲ್ಲಿ ಪರ್ಮಿಷನ್ ಇಲ್ದರ ಬಂದರೆ ಅವ್ರಿಗೆ ಕೊಡ್ತಾರಂತ ದಂಡನೆ ಏನೋ ಮರಣ ದಂಡನೆ ಅಲ್ವರ. ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ನೋಡ್ರಿ ಇತ್ತೀನಿ ಅದರ. ಆಮೇಲೆ ಇವರು ತುಂಬಾ ಸೌಂದರ್ಯ ಉಳ್ಳವರು, ಸೌಂದರ್ಯನ ಪ್ರೀತಿ ಮಾಡೋಂಥ ಜನಗಳು ಯಾರಪ್ಪ ಅಂದರೆ ಏನ್ರಿ ಈ ಮೇದೋ ಪರ್ಷ್ಯ ದೇಶದವರು ಅಲ್ವರ. ಅದಕ್ಕೆ ನಮ್ಮ ಸತ್ಯವೇದ ನೋಡಿದ್ರೆ ಏನ್ರಿ ಮಿಸ್ ಯೂನಿವರ್ಸ್ ಕಾಂಟೆಸ್ಟ್ ಬೈಬಲಲ್ಲಿ ನಡೆದಿದೆಯಾ ಅಂದರೆ ನಡೆದಿದೆ. ಎಲ್ಲಿ ನಡೆದಿದೆ ನೋಡ್ರ ಬೈಬಲ್ ಎಸ್ತರ್ ಪುಸ್ತಕ ಇದನ್ನ ನೋಡಿಕೊಂಡೇ ಲೋಕದಲ್ಲಿ ಕಾಪಿ ಮಾಡಿರೋದು ಅವರ ನೋಡಿ. ಯಾವ ದೇಶದವ್ರು ಮಾಡೋರಂತೆ ಅಮೆರಿಕಾವ್ರು ಮಾಡಾರ ಮಿಸ್ ಯೂನಿವರ್ಸ್ ಕಾಂಟೆಸ್ಟ್. ಇಟ್ ವಾಸ್ ಇನ್ವೆಂಟೆಡ್ ಅಂಡ್ ಫಸ್ಟ್ ಕಂಡಕ್ಟೆಡ್ ಇನ್ ಇರಾನ್ ಅದರ. ಯಾರೋ ಮೇದೋ ಪರ್ಷ್ಯದಲ್ಲಿ ಏನು ಮಾಡೋರು ಮಾಡೋರು. ಅದಕ್ಕೆ ಇರಾನಿಯನ್ಸ್ ಆರ್ ವೆರಿ ಬ್ಯೂಟಿಫುಲ್ ಪೀಪಲ್, ವೆರಿ ಫೇರ್ ಪೀಪಲ್ ಅದರ. ಆಮೇಲೆ ಇವರು ಲವರ್ಸ್ ಆಫ್ ಪ್ಲೇಷರ್ ಅಂಡ್ ಎಂಜಾಯ್ಮೆಂಟ್ ರೀ ಅಂದ್ರ ತುಂಬಾ ಏಷಾರಾಮ್ನ ಎದುರು ನೋಡಂತ ಜನಗಳು ಯಾರಪ್ಪ ಅಂದ್ರೆ ಇವರು ಅದರ. ನಮಗೆ ಬೈಬಲ್ ಅಲ್ಲಿ ರೆಕಾರ್ಡ್ ಇದೆ ಏನಪ್ಪ ಅಂದ್ರೆ ಅಹಸ್ವರಸ್ ರಾಜ ಆರು ತಿಂಗಳು ಏನು ಮಾಡ್ತಾನೆ, ಒಂದು ಫೇರ್ ಕಂಡಕ್ಟ್ ಮಾಡ್ತಾನೆ. ಅದರ ಆರು ತಿಂಗಳು ಎಲ್ಲರಿಗೂ ಉಚಿತ. ಅದರ ಏನು ಏನು ಮಾಡೋದು, ಎಲ್ಲರೂ ಬಂದ್ಬಿಟ್ಟು ಎಕ್ಸಿಬಿಷನ್ನ ಎಂಜಾಯ್ ಮಾಡ್ಬೋದು. ಆರು ತಿಂಗಳಿಗೆ ಮುಗಿದಿದ್ದ ನಂತರ ಒಂದು ವಾರ ಎಲ್ಲರಿಗೂ ಏನು ಮಾಡ್ತಾನೆ, ಫಂಕ್ಷನ್ ಮಾಡ್ತಾರೆ. ಅನ್ಲಿಮಿಟೆಡ್ ಮೀಲ್ಸ್, ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೂ ಅನ್ಲಿಮಿಟೆಡ್ ಮೀಲ್ಸ್, ಅನ್ಲಿಮಿಟೆಡ್ ಡ್ರಿಂಕ್ಸು. ಎಷ್ಟು ಜನ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾಡ್ಬೋದಿತ್ತು, ಕುಡ್ಬೋದಾಗಿತ್ತು. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತಸಗಳೇ, ಅಲ್ಲಿ ಔತಣಕ್ಕೆ ಬಂದವ್ರಿಗೆಲ್ಲರಿಗೂ ಏನ್ರಿ ಚಿಣ್ಣದ ಏನ್ರಿ ಕಪ್ಪುರಿ ಕುಡಿಯೋದಿಕ್ಕೆ, ಒಬ್ಬೊಬ್ರದ್ದು ಚಿನ್ನದ ಕಪ್ ಹೆಂಗಿತ್ತು ಅಂದರೆ ವಿಭಿನ್ನವಾಗಿತ್ತಂತೆ. ಓದನ ವಾಕ್ಯ ಎಸ್ತರ್ 1:7. ಎಸ್ತರ್ ಒಂದನೇ ಅಧ್ಯಾಯ 7ನೇ ವಾಕ್ಯ, ಯಾರು ಇಂಗ್ಲೀಷಲ್ಲಿ ಓದ್ರಿ, ಅದು ತಮಿಳಲ್ಲಿ ಬರ್ತದೇನೋ, ಕನ್ನಡಲ್ಲಂತೂ ಬರಲ್ಲ, ಇಂಗ್ಲೀಷಲ್ಲಿ ಓದ್ತಿರೋ ಓದ್ರಿ ಯಾರಾದ್ರು. ಸರಿ ನಾನೇ ಓದ್ಬಿಡ್ತೀನಿ. ಅಂಡ್ ದೇ ಗೇವ್ ದೆಮ್ ಡ್ರಿಂಕ್ ಇನ್ ದ ವೆಸಲ್ಸ್ ಆಫ್ ಗಾಡ್, ದ ವೆಸಲ್ಸ್ ಬೀಯಿಂಗ್ ಡೈವರ್ಸ್ ಒನ್ ಫ್ರಮ್ ಅನದರ್ ಅಂತ ಹೇಳ್ತಾರೆ. ಅಂದ್ರೆ ಒಂದೊಂದು ಪಾತ್ರೆಗಳು ಇನ್ನೊಂದ್ ತರ ಇಲ್ವಂತಾರೆ, ಆ ತರ ಸೂಪರ್ ಆಗಿರುವಂತದ್ದು. ಯೋಚನೆ ಮಾಡಿ, ಲಕ್ಷಾಂತರ ಜನ ಬರೀತಾರೆ, ಲಕ್ಷಾಂತರ ಡಿಸೈನ್ ರೀ, ಒಂದೇ ತರ ಇನ್ನೊಂದು ಏನೋ ಇಲ್ಲಂತೆ, ಇಲ್ವಂತೆ. ಈ ತರ ಸಿಗ್ತಾರೆ ಎಲ್ಲರ, ಆ ತರ ಮಾಡೋಣ ಚಿಣ್ಣದ ಕಪ್ಗಳು ಅದರ. ಆಮೇಲೆ ಇವರು ಗಾಡ್ ಫಿಯರಿಂಗ್, ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಏನ್ ಬ್ರದರ್ ಇವರೆಲ್ಲ ದೇವ ಭಯಭಕ್ತಿ ಇದೆಯಾ ಅಂದ್ರೆ ಎಸ್. ಸತ್ಯವೇದ ಹೇಳ್ತಾರೆ ನೋಡಿದ್ದೀನಿ, ಬಾಬಿಲೋನ್ ರಾಜ್ಯನ ಕಾನ್ಕರ್ ಮಾಡ್ಕೊಂಡು ಸೈರಸ್ ರಾಜ ಓಡೆ ಹೋಗ್ತಾನೆ. ಓಡ ಹೋಗ್ಬೇಕಾದ್ರೆ ಗೋಡೆ ಮೇಲೆ ಏನ್ ಮಾಡ್ತಾರೆ, ಮನೆ ಮನೆ ತೆಕ್ಕೆಯಲ್ಲಿ ಉಪಾರಸಿಂದ ಬರೀತಾರೆ. ರಾಜ ಕೇಳ್ತಾನೆ ಇದೇನಿದು ಅಂತಂದ್ಬಿಟ್ಟು. ಅವಾಗ ದಾನಿಯೇಲನ ಕರೆಸ್ತಾರೆ, ದಾನಿಯೇಲ ಇದನ್ನ ಅರ್ಥ ಹೇಳ್ತಾನೆ. ಅರ್ಥ ಹೇಳ್ಬೇಕಾದ್ರೆ ಸೈರಸ್ ರಾಜಿಗೆ ಫುಲ್ ಖುಷಿ ಆಗ್ಬಿಡ್ತಾರ್ರಿ, ಏನಪ್ಪ ಸತ್ಯವೇದಲ್ಲಿ ನನ್ನ ಬಗ್ಗೆ ಬರ್ದಿದ್ಯಾ, ನನ್ನ ದೇವ್ರು ಹೆಸರಿಟ್ಟು ಬರೀ ಕರೆದಿದಾರಾ ಅಂತಂದ್ಬಿಟ್ಟು, ಈ ದೇವರೇ ನಿಜವಾದ ದೇವರು ಅಂತಂದ್ಬಿಟ್ಟು ಈ ದೇವ್ರನ್ನ ಎಲ್ಲರೂ ಏನ್ ಮಾಡ್ಕೊ ಗೌರವಿಸ್ಬೇಕು ಅಂತಂದ್ಬಿಟ್ಟು ಒಂದು ಡಿಗ್ರಿ ಕೊಡ್ತಾರೆ. ನಿಮ್ಮ ಊರಿಗೆ ಹೋಗ್ಬಿಟ್ಟು ನೀವು ದಯವಿಟ್ಟು ದೇವರ ಆಲಯ ಏನ್ ಮಾಡಿ ನೀವು ಕಟ್ಟಿ, ಅದಕ್ಕೆ ಬೇಕಂತ ಎಲ್ಲ ಸೌಕರ್ಯಗಳನ್ನ ಯಾರು ಕೊಡ್ತೀರಿ, ನಾನು ಕೊಡ್ತೀನಿ ಅಂತ ಏನ್ ಮಾಡ್ತಾನೆ ರಾಜ, ಏನ್ ಮಾಡ್ತಾನೆ ರಾಜಾಜ್ಞೆ ಹೊರಸ್ತಾನೆ. ನೋಡಿ ಯೋಚನೆ ಮಾಡಿರ್ತೀನಿ, ಯಾಕಂದ್ರೆ ಸೈರಸ್ ರಾಜನ್ ಚೆನ್ನಾಗಿ ಗೊತ್ತಿರ್ತಾರೆ, ಬಾಬಿಲ ನೋಡೋಕೆ ಅಸಾಧ್ಯ, ಅಂತ ಅಸಾಧ್ಯವಾದಂತ ಕೋಟೆಯಲ್ಲಿ ನಾನು ಬಂದಿದ್ದೀನಿ ಅಂತಂದ್ರೆ ಇದು ಪರಾತ್ಪರನ ಕೃಪೆ ಇಲ್ದಿರೋ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ದೇವ್ರನ್ನ ಆರಾಧನೆ ಮಾಡಕ್ ಹೇಳ್ತಾನೆ. ದಾನಿಯಲ್ 6ನೇ ಅಧ್ಯಾಯಲ್ಲಿ ನೋಡ್ದ ಅಂತಂದ್ರೆ ರಾಜ ಏನ್ ಮಾಡ್ತಾನೆ, ದಾನಿಯಲ್ಲ ಸಿಂಹದ ಗವಿಗೆ ಹಾಕ್ಬಿಡ್ತಾನೆ. ಅವಾಗ ಅವನ್ ಮಾತು ಹೇಳ್ತಾನೆ, ಎಷ್ಟೋ ವಾಕ್ಯಗಳಿದ್ದಾರೆ ಟೈಮ್ ಇಲ್ಲದ ಹೇಳ್ತಾ ಇಲ್ಲ. ರಾಜ ಅವನ್ ಮಾತು ಹೇಳ್ತಾನೆ, ದಾನಿಯಲ್ ನೀನು ಸೇವಿಸುವಂತ ದೇವರು ನಿನ್ನ ಖಂಡಿತವಾಗ ಏನ್ ಮಾಡ್ತಾರೆ ಕಾಪಾಡೇ ಕಾಪಾಡ್ತಾರೆ ಅಂತಂದ್ಬಿಟ್ಟು ಅವನ ಸಿಂಹದ ಗವಿಗೆ ಹಾಕ್ತಾರೆ. ರಾತ್ರಿ ಎಲ್ಲ ರಾಜ ನಿದ್ದೆ ಬರಲ್ಲ ರೀ, ಅವತ್ತು ಏನು ಫಂಕ್ಷನ್ಸ್ ಇರಲ್ಲ, ಯಾವುದು ಮ್ಯೂಸಿಕ್ ಎಲ್ಲ ಬರ್ಸಂಗಿಲ್ಲ. ಬೆಳಿಗ್ಗೆ ಎದ್ಬಿಟ್ಟು ರಾಜ ಏನ್ ಮಾಡ್ತಾರೆ, ಆ ಒಂದು ಸಿಂಹದ ಗವಿನ ತೆಗೆದು ನೋಡ್ತಾರೆ. ದಾನಿಯಲ್ ನೀನ್ ಸೇವಿಸಿರೋಂತ ದೇವ್ರು ನಿನ್ನ ಕಾಪಾಡಿದಾರಾ ಅಂತ ಕೇಳ್ಬೇಕಾರೆ ದಾನಿಯಲ್ ಏನ್ ಮತ್ತೆ ಉತ್ತರ ಕೊಟ್ಟಿದ್ರು, ರಾಜಂಗೆ ಫುಲ್ ಖುಷಿ ಆಗ್ಬಿಡ್ತಾರೆ. ರಾಜ ಏನ್ ಆಜ್ಞೆ ಹೊರಿಸ್ತಾರೆ ಅಂತಂದ್ರೆ ಇವರೇ ನಿಜವಾದ ದೇವರು, ದಾನಿಯಲಿನ ದೇವ್ರ ಬಗ್ಗೆ ಯಾರಾದ್ರೂ ಕೇವಲವಾಗಿ ಮಾತಾಡಿದ್ರೆ ಅವ್ರ ಮನೇನ ಕಸತ್ತೊತ್ತಿ ತರ ಮಾಡ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಇವರು ಗಾಡ್ ಫಿಯರಿಂಗ್ ಪೀಪಲ್. ಅಂದ್ರೆ ಇಷ್ಟೊಂದು ನಾವು ಓದಿರೋ ವಾಕ್ಯಗಳಲ್ಲಿ ಎಲ್ಲರ ಒಂದ್ ಕಡೆ ಮೇಧಾಪರ್ಷಿದವರು ಇಸ್ರೇಲ್ ವಿರುದ್ಧವಾಗಿ ಯುದ್ಧ ಮಾಡಿದ್ರೆ ಘಟನೆ ಇದೆಯಾ ಬಂತ, ಇವ್ರ ಬಗ್ಗೆ ನೆಗೆಟಿವಿಟಿಯನ್ನ ಓದಿದ್ರ ಎಲ್ಲೂ ಇಲ್ಲ ಬೈಬಲ್ನಲ್ಲಿ. ಹಾಗಿರ್ಬೇಕಾದ್ರೆ ಇವತ್ ಯಾಕೆ ದ್ವೇಷ, ಇವತ್ ಯಾಕೆ ಇಷ್ಟೊಂದು ಅಗೆತನ ಅಲ್ವರ ನೋಡ್ರಿ. ನಾವು ಫೆಬ್ರವರಿ 28 ಏನಂತ ಇವ್ರು ಅಟ್ಯಾಕ್ ಮಾಡಿದ್ರು, ಒಂದು ದಿನ ಮುಂಚೆನೆ ಅಮೇರಿಕನ್ಸು ಇವ್ರನ್ನೇನು ಮಾಡಿದ್ರೆ, ಇವ್ರು ಹೋಗ್ಬಿಟ್ಟು ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದ್ರೆ, ಮಾಡ್ಕೊಂಡ್ ಬಂದಿದ್ದ ನೆಕ್ಸ್ಟ್ ದಿನಾನೇ ಯಾಕೆ ಅಟ್ಯಾಕ್ ಮಾಡ್ಬೇಕು, ಅದು ಯಾಕೆ ಇಂಥ ದ್ವೇಷ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ, ನಾವು ನಮ್ಮ ಜಗತ್ತಲ್ಲಿ ಸ್ವಲ್ಪ ಇತಿಹಾಸನೇ ಮಾಡ್ಬೇಕು, ಅರ್ಥ ಮಾಡ್ಕೊಬೇಕು ಅಲ್ವರ. ಅಂದ್ರೆ ಎಲ್ಲರೂ ಗಮನ ಇಟ್ಟು ಕೇಳಿ, ಯಾರು ನಿದ್ದೆ ಹೋಗ್ಬಿಡಿ ಆಯ್ತರ, ಸ್ವಲ್ಪ ಸೆಕೆ ಇರ್ಬೋದು ಹೀಟ್ ಆಗ್ತಾ ಇರ್ಬೋದು, ವರಿ ಮಾಡ್ಬಿಡಿ ಆಯ್ತರ, ಆದಷ್ಟು ಬೇಗ ಬಿಟ್ಬಿಡ್ತೀನಿ. ಓಕೆನ್ರ, ಏನಪ್ಪ ಅಂದ್ರೆ ನಮ್ಮ ಜಗತ್ತಲ್ಲಿ ಕ್ರೂಡ್ ಆಯಿಲ್ ಇವತ್ತೇನಾಗ್ತದೆ ಲೋಕನ ಕಂಟ್ರೋಲ್ ಮಾಡ್ತಾರೆ, ಯಾವುದು ಕ್ರೂಡ್ ಆಯಿಲ್. ಈ ಕ್ರೂಡ್ ಆಯಿಲ್ ಇನ್ವೆಂಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಜಗತ್ತಲ್ಲಿ ಏನಪ್ಪ ಇತ್ತು ಅಂತಂದ್ರೆ ಏನ್ರಿ, ಇದೆಲ್ಲ ಬಂದ್ಬಿಟ್ಟು ಪುಟ್ ಪುಟಾಣಿ ದೀಪಗಳು ಅದರ. ಈ ದೀಪಕ್ಕೆ ಯಾವುದೋ ಒಂದು ಎಣ್ಣೆಗಳು ಏನ್ ಮಾಡೋರು ಯೂಸ್ ಮಾಡೋರು ಅಲ್ರ, ಇಸ್ರೇಲ್ ಅಲ್ಲಿ ಓಲಿವ್ ಎಣ್ಣೆ ಅಂತ ಕೊಟ್ಟಿದ್ರೆ, ಬೇರೆ ಬೇರೆ ದೇಶದಲ್ಲಿ ಅವ್ರ ಇದ್ದಂತ ಎಣ್ಣೆಗಳು ಯೂಸ್ ಮಾಡೋರು. 6 ಗಂಟೆ ಆಗಿದ ತಕ್ಷಣ ಯಾರು ಏನ್ ಮಾಡ್ತಾ ಇರ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗ್ತಾ ಇರ್ಲಿಲ್ಲ, ಏನಾರ ಹೋಗ್ಬೇಕು ಅಂತಂದ್ರೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬೆಳಕೇನೇ ಆಗಿಲ್ಲ ಇಲ್ಲ. ಅವಾಗ ಏನಾರ ಹೋಗ್ಬೇಕು ಅಂತಂದ್ರೆ ಅವ್ರ ಕೈನಲ್ಲಿ ಏನ್ ಮಾಡಿದ್ರು, ಪಂಜುಗಳನ್ನ ಇಟ್ಕೊಂಡು ಹೋಗ್ತಾ ಇದ್ರು. ಈ ಲ್ಯಾಂಟನ್ಸ್ ಅಂತ ಹೇಳ್ತಾರೆ ಗೊತ್ತಾ, ಪೆಟ್ರೋಮ್ಯಾಕ್ಸ್, ಅದೆಲ್ಲ ಏನಾಗಿಲ್ಲವಲ್ಲ ಆ ಕಾಲದಲ್ಲಿ, ಯಾವ್ದು ಇರಲಿಲ್ಲ. ಹಂಗೂ ಹೋಗ್ಬೇಕು ಅಂದ್ರೆ ಏನ್ ಮಾಡೋರು ಅಂತಂದ್ರೆ, ಕೆಲವೊಂದು ಪಕ್ಷಿಗಳು ಮತ್ತೆ ಕೆಲವೊಂದು ಮೀನ್ಗಳನ್ನ ಡ್ರೈ ಮಾಡಿ ಆ ಡ್ರೈ ಆಗಿ ಇನ್ಮೇಲೆ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಅದನ್ನ ಟಾರ್ಚ್ ಥರ ಏನು ಮಾಡೋರು ಅದನ್ನ ಯೂಸ್ ಮಾಡೋರು, ಸ್ಯಾಲ್ಮೋನ್ ಫಿಶ್ ಮತ್ತೆ ಪೆಟ್ರಸ್ ಬರ್ಡ್ ಅಂತಂದ್ಬಿಟ್ಟು. ಅಂದ್ರೆ ಹೀಗೆ ಇರಬೇಕಾದ್ರಾಗೆ 1700 AD ವೇಲ್ ಆಯಿಲ್ ಅಂತ ಏನು ಮಾಡ್ತಾರೆ ಕೆನಡಕ್ಕೆ ಶುರು ಮಾಡ್ತಾರೆ. ಅದರ ಆವಾಗ ವೇಲ್ ಫಿಶ್ನ ಏನು ಫಿಶಿಂಗ್ ಮಾಡಿ ಅದರಿಂದ ವೇಲ್ ಆಯಿಲ್ನ ತಯಾರಿಸಿ ಅದ್ರ ಬರೋಂಥ ಆಯಿಲಿಂದ ಈ ಲ್ಯಾಂಪ್ಗಳಿಗೆ ಏನು ಮಾಡ್ತಾರೆ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿರ್ತಾರೆ, ಆದರೂ ಬೇರೆ ಆಪ್ಷನ್ ಇರಲ್ಲ, ಅದಕ್ಕೆ ಏನು ಮಾಡ್ತಾರೆ ಈ ಒಂದು ವೇಲ್ ಆಯಿಲ್ ಏನು ಮಾಡ್ತಾರೆ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆವಾಗ ಅಮೇರಿಕಾಲಿ ಇದು ಬಂದ್ಬಿಟ್ಟು ಒಂದು ಫ್ಲರಿಶಿಂಗ್ ಬಿಸ್ನೆಸ್ ಆಗಿಬಿಡ್ತಾರೆ, ಯಾಕಂದ್ರೆ ಬೇರೆ ಆಪ್ಷನ್ ಇಲ್ದಿರೋ ಇದಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ಜನಗಳಿಗೆ ಎಣ್ಣೆ ಬೇಕಾದ್ರೆ ಏನು ಮಾಡ್ತಾರೆ ಎಲ್ಲರೂ ಇದನ್ನೇ ಕೊಂಡ್ಕೊಳಕ್ಕೆ ಏನು ಮಾಡ್ತಾರೆ ಅದನ್ನ ಶುರು ಮಾಡ್ತಾರೆ, ಇದನ್ನೇ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗೆ ಇರಬೇಕಾದ್ರೆ 1846 ಏನ್ರಿ ಅಬ್ರಾಮ್ ಗೆಸ್ನರ್ ಅಂತಂದ್ಬಿಟ್ಟು ಕೆರೋಸಿನ್ಗೆ ಫಸ್ಟ್ ಫಾರ್ಮ್ನ ಕಂಡಿಡ್ತಾರೆ. ಆವಾಗೆ ಕೆರೋಸಿನ್ ರಿಫೈನರಿ ಅಂತಂದ್ಬಿಟ್ಟು ಫಸ್ಟ್ ಏನಾಗೋದಲ್ಲಿ ಅದು ಶುರು ಆಗೋದು. ಯಾವಾಗ ಕೆರೋಸಿನ್ ಕಂಡಿಡಿತಾರೋ ಈ ಪೆಟ್ರೋಮ್ಯಾಕ್ಸು ಈ ಲ್ಯಾಂಪ್ ಅಂತೆಲ್ಲ ಶುರು ಆಗಿ ರೋಡಲ್ಲಿ ಸ್ಟ್ರೀಟ್ ಲ್ಯಾಂಪ್ ಥರ ಏನಾಗ್ತಾರೆ ಅಲ್ಲಿ ಫಸ್ಟ್ ಶುರು ಮಾಡೋದು. ಅದಕ್ಕೆ ಕೆರೋಸಿನ್ ಹಾಕ್ಬಿಟ್ಟು ಏನು ಮಾಡೋದು ದೀಪನ ಉರಿಸೋದಕ್ಕೆ ಏನು ಮಾಡಿದ್ರು ಅಲ್ಲಿ ಶುರು ಮಾಡಿದ್ರು. ಅದರ ಹೀಗೆ ಇರಬೇಕಾದ್ರೆ ಆಯ್ತಂದ್ರೆ ಲೋಕದಲ್ಲಿ ಈ ಒಂದು ಆಯಿಲ್ ಯಾವುದು ಈ ಕ್ರೂಡ್ ಆಯಿಲ್ ಥರ ಅಂತ ಒಂದು ಕೆರೋಸಿನ್ ಆಗಿರ್ಬೋದು ಈ ಪೆಟ್ರೋಲ್ ಆಗಿರ್ಬೋದು ಇದಕ್ಕೆಲ್ಲ ಡಿಮ್ಯಾಂಡ್ ಏನಾಯ್ತು ಸ್ಲೋ ಆಗಿ ಅದಕ್ಕೆ ಬರಕ್ಕೆ ಶುರು ಆಗದವಾಗ 1858 ವರ್ಲ್ಡ್ ಅಲ್ಲಿ ಫಸ್ಟು ಕ್ರೂಡ್ ಆಯಿಲ್ ಕಂಡಿಡಿದ್ರು. ಎಲ್ಲಿ ಕಂಡಿಡಿದ್ರು ಅಂತಾರೆ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬಾರ್ದು. ಇದು ಯಾವುದು ದುಬೈನಲ್ಲಿ ಕಂಡಿಡಿದಿಲ್ಲ, ಯಾವುದು ಅರಬ್ ಕಂಟ್ರೀಸ್ ಅಲ್ಲಲ್ಲ, ಅಮೇರಿಕಾನಲ್ಲಿ ಪೆನ್ಸಿಲ್ವೇನಿಯಾ ಅಲ್ಲಿ 1858 ಎಡ್ವಿನ್ ಡ್ರೇಕ್ಸ್ ಅಂದ್ಬಿಟ್ಟು ಅವರು ಅವರು ಮೈನ್ಸ್ ನಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ, ಅದರ ಈ ಡ್ರಿಲ್ಲಿಂಗ್ ಕೆಲಸ ಎಲ್ಲ ಮಾಡೋದು. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಫಸ್ಟ್ ಟೈಮ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಮಾಡ್ತಾರೆ ನೋಡ್ತೀನಿ, ಅಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಜಸ್ಟ್ 160 ಫೀಟ್ ಅಲ್ಲಿ ಅವ್ರಿಗೆ ಕ್ರೂಡ್ ಆಯಿಲ್ ಏನಾಗ್ತಲ್ಲ ಸಿಗ್ತದೆ. ಇದರಿಂದ ಪೆಟ್ರೋಲಿಯಂ ಅಂತ ಏನ್ ಮಾಡ್ತಾರೆ ಫಸ್ಟ್ ಅವ್ರು ತೆಗೆದ್ರು. ಆವಾಗ ಬ್ಯಾರಲ್ಗಳಲ್ಲಿ ಏನ್ ಮಾಡ್ತಾರೆ ಈ ಕ್ರೂಡ್ ಆಯಿಲ್ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗೆಲ್ಲ ಅಷ್ಟೊಂದು ಡಿಮ್ಯಾಂಡ್ ಇರಲಿಲ್ಲ, ಯಾಕೆಂದ್ರೆ ಮೆಷಿನರಿ ಇನ್ನ ಬಂದಿರಲಿಲ್ಲ, ಅದರ ಆಟೋಮೊಬೈಲ್ಸ್ ಏನಾಗಿಲ್ಲ ಇನ್ನ ಬಂದಿಲ್ಲ. ಹೀಗೆ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಇರಾನ್ ನಲ್ಲಿ ಏನಪ್ಪ ಮಾಡ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ ಜಾರ್ಜ್ ಬರ್ನಾರ್ಡ್ ರೆನಾಲ್ಡ್ಸ್ ಅಂತಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಫಸ್ಟ್ ಒಂದು ಕ್ರೂಡ್ ಆಯಿಲ್ನ ಅಲ್ಲಿ ಏನ್ ಮಾಡ್ತಾರೆ ವೆಲ್ನ ಅಲ್ಲಿ ತೆಗಿತಾರೆ. ತೆಗೆದ್ಬಿಟ್ಟು 7 ಇಯರ್ಸ್ ಕಷ್ಟಪಟ್ಟ ಆಗಿದ್ಮೇಲೆ ಅವ್ರಿಗೆ ಅಲ್ಲಿ ಸ್ವಲ್ಪ ಆಯಿಲ್ ಸಿಗೋದಕ್ಕೆ ಏನ್ ಮಾಡೋದು ಶುರು ಮಾಡ್ತಾರೆ. ಆದ್ರೆ ಇದನ್ನ ಕಂಟಿನ್ಯೂ ಮಾಡಕ್ಕೆ ಅವ್ರಿಗೆ ಆಗಲ್ಲ, ಯಾಕಂದ್ರೆ ಸಫಿಷಿಯಂಟ್ ಆಗಿ ಅಮೌಂಟ್ಸ್ ಇರಲ್ಲ, ಫಂಡ್ ಇರಲ್ಲ. ಆಗ ಬ್ರಿಟಿಷ್ ಗೌರ್ಮೆಂಟು ಇದರಲ್ಲಿ ಇನ್ವೆಸ್ಟ್ ಮಾಡಿ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನಿ ಅಂತ ಮಾಡಿ ಅದರಲ್ಲಿ ಬರೋಂಥ ಕ್ರೂಡಿಂದ ಪೆಟ್ರೋಲ್ ತಯಾರಿಸಿ ಇದು ಬಂದ್ಬಿಟ್ಟು ಬ್ರಿಟಿಷ್ ಅವರ ಆರ್ಮಿಗಳಿಗೆ ಮಾತ್ರ ಏನು ಮಾಡ್ತಾರೆ ಯೂಟಿಲೈಸ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಫಂಡ್ ಯೂಸ್ ಮಾಡ್ತಾರೆ. ಆ ಬರೋಂಥ ಸಿಕ್ಕಾಪಟ್ಟೆ ಲಾಭ ಮಾಡ್ದ. ಅವಾಗ ಏನಾಗ್ತಾರೆ ಅಂದರೆ ಇರಾನ್ ಜನಗಳಿಗೆ ಇದು ಕಣ್ಣು ಕುಕ್ಕೋದಕ್ಕೆ ಶುರು ಮಾಡ್ತಾರೆ. ಅವಾಗ ಇರಾನ್ ಜನಗಳು ಇದನ್ನ ರಿವೋಲ್ಟ್ ಮಾಡ್ತಾರೆ. ರಿವೋಲ್ಟ್ ಮಾಡಿ ನಮ್ಮ ಆಯಿಲ್ ಇಂದಾನೆ ನಮಗೇನು ಇಲ್ದಿರ ನಮಗೆ ಕೂಲಿ ಕೊಡ್ತಾ ಇದ್ರಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡೋಕ್ಕೆ ರಿವೋಲ್ಟ್ ಮಾಡೋಕ್ಕೆ ಶುರು ಮಾಡಿದವಾಗ 1933 ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ಕೊತಾರೆ ಇರಾನ್ ಗೌರ್ಮೆಂಟ್ಗೂ ಬ್ರಿಟಿಷ್ ಗೌರ್ಮೆಂಟ್ಗೂ 60 ಇಯರ್ಸ್ ಲೀಸ್ ಪೀರಿಯಡ್. ಇರಾನ್ನಲ್ಲಿ ಎಲ್ಲ ಆಯಿಲ್ ವೆಲ್ಸ್ ಅಲ್ಲಿ ಬ್ರಿಟಿಷ್ ಪೆಟ್ರೋಲಿಯಂ ಕಂಪನಿ ಡಿಗ್ ಮಾಡಬೇಕು, ಆ ಪೆಟ್ರೋಲ್ನ ಅವರೇ ಎತ್ತಬೇಕು, ಅವರೇ ಬಿಸ್ನೆಸ್ ಮಾಡಬೇಕು. ಅದು ಬರೋಂತ ಸ್ವಲ್ಪ ಲಾಭ ಮಾತ್ರ ಯಾರು ಕೊಡ್ತಾರೆ, ಇರಾನ್ ಕೊಡ್ತಾರೆ. ಆದ್ರೆ ಬಿಸ್ನೆಸ್ ಜಾಸ್ತಿ ಆಗ್ತಾ ಆಗ್ತಾ ದುಡ್ಡು ಜಾಸ್ತಿ ಬರ್ತಾ ಬರ್ತಾ ಇರಾನ್ ಇದನ್ನ ಕಂಪ್ಲೀಟ್ ರಿವೋಲ್ಟ್ ಮಾಡ್ಬಿಟ್ಟು ಬ್ರಿಟಿಷರ್ಸ್ನೆಲ್ಲ ಏನ್ ಮಾಡ್ತಾರೆ ಓಡಿಸ್ಬಿಡ್ತಾರೆ. ಹೀಗೆ ಇರಬೇಕಾದ್ರೆ ಸೌದಿಯಲ್ಲಿ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ವೆಲ್ಸ್ನ ಕಂಡಿಡಕ್ಕೆ ಶುರು ಮಾಡ್ತಾರೆ. ಇರಾನ್ಕ್ಕಿಂತ ಅಧಿಕವಾಗಿ ಏನ್ರಿ ಜಾಸ್ತಿ ಇಲ್ಲಿ ಕ್ರೂಡ್ ಆಯಿಲ್ ಎಲ್ಲ ಸಿಗೋಕ್ಕೆ ಶುರು ಆಗ್ತಂದ್ರೆ ಸೌದಿಯಲ್ಲಿ ಏನ್ ಮಾಡ್ತಾರೆ ಸಿಗೋದಕ್ಕೆ ಶುರು ಆಗ್ತಾರೆ. ಆದ್ರೆ ಇಲ್ಲಿ ಕೆಲಸ ಮಾಡ್ತಿರೋರು ಯಾರಪ್ಪ, ಇನ್ವೆಸ್ಟ್ ಮಾಡ್ತಾರೋ ಯಾರಪ್ಪ ಅಂದ್ರೆ ಅಮೆರಿಕನ್ಸ್. ಅಮೇರಿಕನ್ಸು ಇರಾನ್ ಅಲ್ಲಿ ಆಗಿರೋಂತ ಒಂದು ಪ್ರಾಬ್ಲಮ್ಸ್ಗಳನ್ನ ಕಣ್ಣಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಸೌದಿ ಹತ್ರ ಡೀಲ್ ಮಾಡ್ಕೊಂತಾರೆ. ಸೌದಿ ಹತ್ರ ಏನು ಆಹಾರ ಇಲ್ಲ ರೀ, ಅಲ್ಲಿ ಏನು ಗಿಡ ಮರಗಳೇನಿಲ್ಲ, ಬರೀ ಬೆಳೆಯೋದು ಖರ್ಜೂರ ಮಾತ್ರ, ಸಿಕ್ಕಾಪಟ್ಟೆ ಬಡತನ ಇತ್ತು. ಅಮೆರಿಕನ್ಸ್ ಏನ್ ಮಾಡ್ತಾರೆ, ನಾವು ಆಯಿಲ್ ಡಿಗ್ ಮಾಡಿ ನಾವೇನ್ ಮಾಡ್ತೀವಿ ಕ್ರೂಡ್ನ ಎತ್ಬಿಡ್ತೀನಿ ಅಂದ್ಬಿಟ್ಟು ಇವ್ರ ಹತ್ರ ಡೀಲ್ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಡೀಲ್ ಮಾಡ್ಕೊಂತಾರೆ. ಅವಾಗ ಅರಾಮ್ಕೋ ಅಂತಂದ್ಬಿಟ್ಟು ವರ್ಲ್ಡ್ ಅಲ್ಲಿ ಇವತ್ತು ಕೂಡ ಲಾರ್ಜೆಸ್ಟ್ ಏನ್ ಕ್ರೂಡ್ ಕಂಪನಿ, ಇವ್ರು ಏನ್ ಮಾಡ್ತಾರೆ ಇನ್ವೆಸ್ಟ್ ಮಾಡಿ ಸೌದಿಗೆ ಏನ್ ಮಾಡ್ತಾರೆ ಡೀಲ್ ಮಾಡ್ಕೊಂತಾರೆ. ಏನ್ ಡೀಲ್ ಮಾಡ್ಕೊಂತಾರೆ ಅಂತಂದ್ರೆ ನಿಮಗೆ ಎಲ್ಲಾ ರೀತಿ ಸೌಕರ್ಯ ಕೊಡ್ತೀರಿ. ಏನ್ ಸೌಕರ್ಯ ಕೊಡ್ತೀರಿ? ನಿಮಗೆ ಟೆಕ್ನಾಲಜಿ ಕೊಡ್ತೀರಿ, ವೆಸ್ಟರ್ನ್ ಕಲ್ಚರ್ ಕೊಡ್ತೀರಿ, ವೆಸ್ಟರ್ನ್ ಅಲ್ಲಿರೋಂತ ಹೈ ಹೈ ಸ್ಕೈ ಕ್ರೇಪರ್ಸ್ ಎಲ್ಲ ಕಟ್ಕೊಡ್ತೀರಿ, ನಿಮಗೆ ಫುಲ್ ಅಮೆರಿಕನ್ ಸೆಕ್ಯೂರಿಟಿ ಕೊಡ್ತೀರಿ, ನಿಮ್ಮ ದೇಶಕ್ಕೆ ಏನೂ ತೊಂದರೆ ಆಗುತ್ತಿಲ್ಲ, ನಾವೇನ್ ಮಾಡ್ತೀವಿ ಎಲ್ಲ ನೋಡ್ಕೊಂತೀರಿ. ಆದ್ರೆ ನೀವು ಒಂದೇ ಒಂದು ಕೆಲಸ ಮಾಡಬೇಕು, ಈ ಕ್ರೂಡು ನಮಗೆ ಮಾತ್ರ ಏನ್ ಮಾಡ್ಬೇಕು ಕೊಡ್ಬೇಕು, ಆಮೇಲೆ ನಾವು ಯಾರಿಗೆ ಹೇಳ್ತಿರೋ ಅವ್ರಿಗೆ ಮಾತ್ರ ಮಾಡ್ಬೇಕು, ನೀವು ಆಯಿಲ್ನ ಸಪ್ಲೈ ಮಾಡಬೇಕು. ಅದು ಸಪ್ಲೈ ಮಾಡಿದ್ರೆ ಯಾವ ಬೇಸಿಸ್ ಮಾಡಬೇಕು ಅಂದ್ರೆ ಬರೀ ಡಾಲರ್ ಅಲ್ಲಿ ಮಾಡಬೇಕು ಅಂತ ಏನ್ ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಅದರ ಯಾವ್ದಲ್ಲಿ ಮಾಡ್ಬೇಕು? ಡಾಲರಲ್ಲಿ ಮಾತ್ರ ಮಾಡಬೇಕು, ಬೇರೆ ಯಾವ ಕರೆನ್ಸಿಲೂ ಸೇಲ್ ಮಾಡಬಾರ್ದು. ಯಾಕೆ ಯಾಕೆ ಹಿಂಗೆ ಮಾಡಿದ್ರು ಅಂತಂದರೆ, ನಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಗೆ ನಮ್ಮ ದೇಶದಲ್ಲಿರುವಂಥ ಆರ್ಥಿಕ ಸ್ಥಿತಿ ಅಂದರೆ ಆ ಕರೆನ್ಸಿ, ಈ ಕರೆನ್ಸಿ ಪ್ರಿಂಟ್ ಆಗೋದು ಯಾವ ಬೇಸಿಸ್ ಮೇಲೆ ಅಂತಂದರೆ ನಮ್ಮ ದೇಶದಲ್ಲಿರೋಂಥ ಗೋಲ್ಡ್ ರಿಸರ್ವ್ ಅಲ್ವ. ಅಮೇರಿಕಲ್ಲಿ ಗೋಲ್ಡ್ ರಿಸರ್ವ್ ಇಲ್ಲ ರೀ, ನಮ್ಮ ಭಾರತ ದೇಶದಲ್ಲಿ ಏನಿದೆ ಗೋಲ್ಡ್ ರಿಸರ್ವ್ ಇದೆ, ಅಮೇರಿಕಲ್ಲಿ ಇಲ್ಲ. ಅದರಿಂದ ಅಮೇರಿಕಾಗೆ ಸಿಕ್ಕಾಪಟ್ಟೆ ಏನು ಫಂಡ್ಸ್ ಬೇಕಾಗಿತ್ತು, ಎಸ್ಪೆಷಲಿ ಯಾವಾಗ ಅಂದರೆ ವಿಯೆಟ್ನಾಂ ವಾರಲ್ಲಿ, ವಿಯೆಟ್ನಾಂ ವಾರ್ ಇಳಿದವಾಗ ಅಮೇರಿಕಾಗೆ ಸಿಕ್ಕಾಪಟ್ಟೆ ಫಂಡ್ಸ್ ಬೇಕಾದ್ರೆ ಸಿಕ್ಕಾಪಟ್ಟೆ ಏಟ್ ಬಿತ್ತು. ಅವಾಗ ಅಮೇರಿಕ ಏನು ಮಾಡ್ಬೋದಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಡಾಲರ್ಸ್ ಪ್ರಿಂಟ್ ಮಾಡ್ಬಿಡಾಯ್ತು, ತಂದೆ ಪ್ರಿಂಟಿಂಗ್ ಪ್ರೆಸ್ಸು, ತಂದೆ ಡಾಲರು, ಇಷ್ಟ ಬಂದಂಗೆ ಪ್ರಿಂಟ್ ಮಾಡಿ ಇಷ್ಟ ಬಂದಂಗೆ ಮಾಡ್ಬೋದಲ್ಲ ಅಂತಂದರೆ, ಹಂಗೆ ಮಾಡಿದರೆ ಅಮೇರಿಕ ಇವತ್ತು ಬರ್ಬಾದ ಆಗ್ಬಿಟ್ಟಿರೋದು, ವೆನೆಜುವಲಾ ಥರ ಆಗ್ಬಿಟ್ಟಿರೋದು. ವೆನೆಜುವಲಾ ಕತೆ ಗೊತ್ತಾ? ಅವ್ರು ಹಿಂಗೆ ಮಾಡಿದ್ರು, ದುಡ್ಡಿಲ್ಲ ಅಂತಬಿಟ್ಟು ಬರ್ತಾನೆ ಅಂತಬಿಟ್ಟು ಏನ್ಬಿಟ್ಟು ಪ್ರಿಂಟಿಂಗ್ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಕಡೆ ನೋಟ್ಗಳು ಪ್ರಿಂಟ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು, ಎಲ್ಲರಿಗೂ ಓಡೋಕೆ ಶುರು ಮಾಡ್ಬಿಟ್ರು, ಎಲ್ಲರೂ ದುಡ್ಡು ಬರ್ತಾರೆ ಅಂದ್ಬಿಟ್ಟು ಎಲ್ಲ ಮನೇಲೆ ಕೂತ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಯಾರು ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ಎಲ್ಲ ಏನಾಗ್ಬಿಡ್ತು ಬಂದಾಗ್ಬಿಡ್ತು, ಫ್ಯಾಕ್ಟ್ರಿ ಎಲ್ಲ ಎಲ್ಲ ಟೋಟಲ್ ಬಂದು, ಇವನ್ ಒಂದು ಬ್ರೇಕರಿ ಕೂಡ ಇಲ್ಲ. ಯಾಕೆ ಅಂದರೆ ತಮಗೆ ದುಡ್ಡು ಬರ್ತದೆ, ನಾವೇ ಹೋಗೋಣ, ಎಲ್ಲ ಅಂಗಡಿಲ್ದಿರೋ ಖಾಲಿ ಆಗತ್ತೆ ತನಕ ತಿಂದರು. ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋರು ಯಾರು ಇಲ್ಲ, ಸಪ್ಲೈ ಮಾಡೋರು ಯಾರು ಮಾಡ್ತಾರೆ. ಈ ಥರ ವೆನೆಜುವೆಲಾ ಇದು ಕಂಡೀಷನ್ ಅದರ, ಇದೇ ಥರ ಕಂಡೀಷನ್ ಅಮೇರಿಕಕ್ಕೆ ಆಗ್ಬಿಡ್ತಾರೆ ಅಂತ ಏನು ಮಾಡೋದಂದ್ರೆ, ಇದನ್ನ ಹಿಂಗೆ ಮಾಡೋದು ಬೇಡ. ಇದನ್ನು ಹೆಂಗೆ ಮಾಡಿದ್ರು ಅಂತಂದರೆ, ತುಂಬ ಜಾಣತನದಿಂದ ಇಡೀ ವರ್ಲ್ಡು ಈ ವರ್ಲ್ಡನ್ನ ಕಂಟ್ರೋಲ್ ಮಾಡ್ತಿರೋದು ಯಾವುದಪ್ಪ, ಕ್ರೂಡ್ ಅಂತಂದ್ಬಿಟ್ಟು ಕಂಡುಹಿಡಿದ್ಬಿಟ್ಟು ಏನು ಮಾಡೋದಂದ್ರೆ, ನೀವೇನೇ ಕ್ರೂಡ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಡಾಲರಿಂದನೇ ಮಾಡಬೇಕು ಅಂತ ಏನು ಮಾಡಿದ್ರು, ಡಿಸೈಡ್ ಮಾಡ್ಬಿಟ್ರು. ಹೀಗೆ ಮಾಡೋದ್ರಿಂದ ಏನಾಯಿತು ಅಂದರೆ, ಡಾಲರ್ದು ವ್ಯಾಲ್ಯೂ ಜಾಸ್ತಿ ಆಯಿತು, ಲೋಕದಲ್ಲಿ ಡಾಲರ್ಗೆ ಡಿಮ್ಯಾಂಡ್ ಆಯಿತು. ಯಾಕಂದರೆ ಕ್ರೂಡ್ ತೊಗೊಬೇಕಂದ್ರೆ ಬೇರೆ ಆಪ್ಷನ್ಸ್ ಎಲ್ಲ ಡಾಲರ್ಲೇ ತೊಗೊಬೇಕಂದವಾಗ ಜನಗಳು ಅಧಿಕವಾಗಿ ಡಾಲರ್ನ ಕೊಂಡ್ಕೊಳಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ಯಾವಾಗ ಡಾಲರ್ನ ಕೊಂಡ್ಕೊಳಕ್ಕೆ ಶುರು ಮಾಡ್ದು, ಡಾಲರ್ದು ಡಿಮ್ಯಾಂಡ್ ಏನಾಯಿತು, ಜಾಸ್ತಿ ಆಯಿತು. ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗಿ ಬ್ಯಾಂಕ್ ಅವ್ರು ಎಲ್ಲರೂ ಬಂದ್ಬಿಟ್ಟು ರಿಸರ್ವಲ್ಲಿ ಸರ್ಪ್ಲಸ್ ಆಗಿ ಡಾಲರ್ನ ಸಂಗ್ರಹಿಸೋಕ್ಕೆ ಶುರು ಮಾಡಿದ್ರು. ಈ ರೀತಿ ಏನಾಯ್ತು ಅಂದರೆ, ವರ್ಲ್ಡಲ್ಲಿ ಏನೇ ಟ್ರಾನ್ಸಾಕ್ಷನ್ಸ್ ಆದರೂ, ಏನೇ ಸ್ಟಾಕ್ ಮಾರ್ಕೆಟ್ ಆದರೂ, ಯಾವ್ದ್ರಲ್ಲಿ ಬಂದಕ್ಕೆ ಶುರು ಆಯಿತು, ಡಾಲರ್. ಇವತ್ತು ಕೂಡ ನೋಡಿ ಏನು ಬರ್ತಾರೆ, ಹಾಂ, ರುಪೀಲಿ ಬರ್ತದಾ, ಡಾಲರ್ ಇಷ್ಟು ಡಾಲರ್ ಹೋಯ್ತು, ಅಷ್ಟು ಡಾಲರ್ ಹೋಯ್ತು ಅಂದ್ರೆ ನಾವು ಡಾಲರ್ ನೋಡ್ತೀರಿ. ಇಡೀ ವರ್ಲ್ಡ್ ಯಾಕೆ ಅಮೇರಿಕಕ್ಕೆ ಹೋಯ್ತು ಅಂದ್ರೆ ಇದೇ ಕಾರಣ. ಈ ಒಂದು ಪಾಲಿಸಿಗೆ ಯಾರ್ಯಾರು ಒಪ್ಕೊಂಡಿಲ್ವೋ, ಅಮೇರಿಕ ಮಟ್ಟ ಟೋಟಲ್ ಆಗಿ ಏನು ಮಾಡ್ತು, ಸ್ಯಾಂಕ್ಷನ್ಸ್ ಹಾಕೋದಕ್ಕೆ ಏನು ಮಾಡ್ತು ಶುರು ಮಾಡ್ತು ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಸರ್ಗಳೇ, ಸೌದಿ ಅಲ್ವರ ಫಸ್ಟು ಏನು ಇರಲಿಲ್ಲ ರೀ, ಅದರಲ್ಲಿ ಏನು ಮಾಡಿದ್ರು ಅಮೇರಿಕನ್ಸ್ ಬಂದ್ಬಿಟ್ಟು ಇಂಪೋರ್ಟೆಡ್ ಕಾರ್ಗಳು ಕೊಡೋಕ್ಕೆ ಶುರು ಮಾಡಿದ್ರು ಅವ್ರಿಗೆ ಅದರ. ಲಕ್ಸುರಿ ಲೈಫ್ ಸ್ಟೈಲ್ ಕೊಡೋಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು. ಯಾವಾಗ ಲಕ್ಸುರಿ ಲೈಫ್ ಸ್ಟೈಲ್ ಇವೆಲ್ಲ ಬರೋಕ್ಕೆ ಶುರು ಆಯಿತೋ, ಅವ್ರಿಗೆ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು ಅಲ್ವರ. ಇದೇ ಥರ ಲೋಕಲ್ ಎಲ್ಲ ಕಡೆ ಆಟೋಮೈಸ್ ಬರೋಕ್ಕೆ ಶುರು ಆಯಿತು, ಅವಾಗ ಪೆಟ್ರೋಲಿಯಂಗೆ ಡಿಮ್ಯಾಂಡ್ ಆದವಾಗ ಇಷ್ಟ ಬಂದಂಥ ರಿಫೈನರಿಗಳು ಇಷ್ಟ ಬಂದ ರೇಟಲ್ಲಿ ಸೆಲ್ ಮಾಡಕ್ಕೆ ಶುರು ಮಾಡಿದ್ರು. ಅವಾಗ ಒಪೆಕ್ ಅಂತ ಅಂದ್ಬಿಟ್ಟು ಒಂದು ಆರ್ಗನೈಸೇಷನ್ ಮಾಡ್ಕೊತಾರೆ. ಇದ್ರ ಕೆಳಗಡೆ ನೋಡಿ, ಐದು ರಾಜ್ಯ ಬರ್ತಾರೆ, ಇವೆ ಐದು ಪ್ರೈಮರಿ ಕ್ರೂಡ್ ಮಾಡೋಂಥ ಒಂದು ರಾಜ್ಯಗಳು. ಇವ್ರದ್ದು ಕೆಲಸ ಏನಪ್ಪ ಅಂದರೆ, ಕ್ರೂಡ್ ಪ್ರೈಸಸ್ನ ವರ್ಲ್ಡಲ್ಲಿ ಕಂಟ್ರೋಲ್ ಮಾಡೋದು, ಯಾವ ದೇಶಕ್ಕೆ ಎಷ್ಟು ಸಪ್ಲೈ ಮಾಡಬೇಕು, ಎಷ್ಟು ರೇಟಲ್ಲಿ ಸಪ್ಲೈ ಮಾಡಬೇಕು, ಇದು ಡಿಸೈಡ್ ಮಾಡೋದು ಯಾರಂತೆ, ಒಪೆಕ್ ಅವರೇ ಡಿಸೈಡ್ ಮಾಡೋದು ರೀ ಅದರ. ಈ ಥರ ಏನು ಮಾಡೋದ್ರೆ, ಇವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು ಅದರ. ಇವಾಗೆಲ್ಲ ಚೆನ್ನಾಗಿತ್ತು ರೀ, ಆಟೋಮೊಬೈಲ್ಸ್ ಬಂತು, ಎಲ್ಲ ಕಾರು ಬೈಕ್ಗಳು ತೊಗೊಳಕ್ಕೆ ಶುರು ಮಾಡಿದ್ರು, ಕಮ್ಮಿ ರೇಟಲ್ಲಿ ಪೆಟ್ರೋಲ್ ಸಿಗೋಕ್ಕೆ ಶುರು ಆಯಿತು, ಡೀಸೆಲ್ ಸಿಗೋಕ್ಕೆ ಶುರು ಆಯಿತು, ಎಲ್ಲರೂ ಏನು ಮಾಡಿದ್ರು, ಎಲ್ಲರೂ ಕೊಂಡ್ಕೊಳಕ್ಕೆ ಚೆನ್ನಾಗಿದ್ದು. ಪ್ರಾಬ್ಲಮ್ ಶುರು ಆಗಿದ್ದು 1973ಅಲ್ಲಿ, ಆವಾಗ ಅರಬ್ ಪೆಟ್ರೋಲ್ ಸಪ್ಲೈ ಮಾಡೋದನ್ನ ನಿಲ್ಲಿಸ್ಬಿಟ್ರು, ಕ್ರೂಡ್ ಆಯಿಲ್ನ. ಯಾಕೆ ನಿಲ್ಲಿಸ್ಬಿಟ್ರು ಗೊತ್ತಾ, ಯಾರಿಗ ಗೊತ್ತಿದ್ಯಾ 1973 ಏನಾಯ್ತು ಅಂತ? ಹಾಂ, ಯೋಮ್ ಕಿಪೋರ್ ವಾರ್. ಇಸ್ರೇಲಲ್ಲಿ ಫಸ್ಟ್ ಟೈಮ್ ಅರಬ್ ಅವ್ರು ಏನು ಮಾಡ್ತಾರೆ, ಯೋಮ್ ಕಿಪೋರ್ ವಾರ್ ಮಾಡ್ತಾರೆ. ಇದಕ್ಕೆ ಅಮೇರಿಕ ಮತ್ತು ಜಪಾನ್ ಫುಲ್ ಸಪೋರ್ಟ್ ಕೊಡ್ತಾರೆ. ಯಾವಾಗ ಅಮೇರಿಕ ಜಪಾನ್ ಸಪೋರ್ಟ್ ಕೊಡ್ತಾರೋ, ಅರಬ್ ದೇಶದವರು ಒಂದು ಲೀಟರ್ ಕೂಡ ಕ್ರೂಡ್ ಕೊಡೋಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ ನೋಡ್ತೀನಿ. ಆವಾಗ ವರ್ಲ್ಡಲ್ಲಿ ಭಯಂಕರ ಕ್ರೈಸಿಸು, $3 ಪರ್ ಬ್ಯಾರಲ್ ಇದ್ದಿದ್ದು ಒಂದೇ ವಾರದಲ್ಲಿ $12 ಏನಾಗೋಯ್ತು, ಏರೋಗ್ಬಿಡ್ತೀರಿ. ಸಿಕ್ಕಾಪಟ್ಟೆ ಕ್ರೈಸಿಸ್ ಆಗೋಯ್ತು ವರ್ಲ್ಡಲ್ಲಿ, ಎಲ್ಲ ರಾಜ್ಯಗಳಿಗೆ ಏನಾಗ್ಬಿಡ್ತಿದ್ದು, ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅದರ. ಇದನ್ನ ಏನ್ರಿ, ಇದನ್ನ ಜೀರ್ಣ ಮಾಡ್ಕೊಡೋದು, ಇದನ್ನ ಟ್ಯಾಕಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ನಮ್ಮ ಇಂಡಿಯಾ ಕೂಡ ಅವಾಗ ಏನಾಗಿದೆ, ತೊಂದರೆಗಳಾಗಿದೆ ಅದರ. ನೆಕ್ಸ್ಟ್ ಇರಾನ್ ರೆವಲ್ಯೂಷನ್ ಅದರ 1979ನಲ್ಲಿ. ಆಮೇಲೆ ಏನ್ರಿ, ಇರಾನ್ ಮತ್ತೆ ಇರಾಕ್ ವಾರ್ ಆಗ್ಬೇಕಾದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಭಯಂಕರ ಏನಾಗ್ಬಿಡ್ತಂತ್ರಿ ಅದರ, ಸಿಕ್ಕಾಪಟ್ಟೆ ಜಾಸ್ತಿ ಏನಾಗೋಯ್ತು ಆಗೋಯ್ತು. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಅವಾಗೆ $32 ಪರ್ ಬ್ಯಾರಲ್ ಏನಾಯ್ತು ಅಂದರೆ ಕ್ರೂಡ್ ಆಯಿಲ್ ಹೋಯ್ತು ಅದರ. ಸರಿ, ಕ್ರೂಡ್ ಆಯಿಲ್ ಯಾವ ಥರ ನೆಗೆಟಿವ್ ರೇಟಲ್ಲಿ ಇದೆಯಾ ಅಂತಂದರೆ, ಎಸ್, ಒಂದು ಟೈಮಲ್ಲಿ ಕ್ರೂಡ್ ಆಯಿಲು ಕಮ್ಮಿ ಬೆಲೆಗೆ ಸಿಕ್ಕೋದಕ್ಕೆ ಶುರು ಆಯಿತು ನೆಗೆಟಿವ್ ವ್ಯಾಲ್ಯೂಲಿ. ಯಾವಾಗಪ್ಪ ನೀವು ಕೋವಿಡ್ ಟೈಮಲ್ಲಿ ಯಾರು ಎಲ್ಲರೂ ಮನೇಲಿ ಲಾಕ್ಡೌನಲ್ಲಿ ಇದ್ರೋ, ಯಾವ ಗಾಡಿ ಓಡಂಗಿಲ್ಲ, ಯಾವ ಶಿಪ್ ಆಗಲಿ ಏರೋಕ್ರಾಫ್ಟ್ ಆಗಲಿ ಯಾವುದು ಓಡಂಗಿಲ್ಲ ಅನ್ಬೇಕಾದ್ರೆ ಏನಾಯ್ತು ಅಂದರೆ, ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಏನ್ರಿ ನೆಗೆಟಿವ್ ವ್ಯಾಲ್ಯೂ ಏನಾಯ್ತು ಅಲ್ಲಿ, ಫಾರ್ -$32 ಏನಾಯ್ತಲ್ಲಿ ಅಲ್ಲಿ ಬರಕ್ಕೆ ಶುರು ಆಯ್ತು ಅಲ್ವ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದರಲ್ಲಿ ನಾವು ಏನಪ್ಪ ಅಬ್ಸರ್ವ್ ಮಾಡ್ಬೋದು ಅಂದರೆ, ಪ್ರಾಬ್ಲಮ್ ಶುರು ಆಗಿದ್ದು ಯಾವಾಗ ಯಾರು ಅಬ್ಸರ್ವ್ ಮಾಡಿದ್ರ, ಲೋಕ ಎಲ್ಲ ಚೆನ್ನಾಗಿತ್ತು ಅದರ ಪ್ರಾಬ್ಲಮ್ ಶುರು ಆಗಿದ್ದು ಯಾವಾಗ, ಇಸ್ರೇಲ್ ಯಾವಾಗ ಪಿಕ್ಚರಲ್ಲಿ ಬಂತೋ ಆವಾಗೇ ಕ್ರೂಡ್ ಆಯಿಲ್ ಇಂದ ಸಮಸ್ಯೆ ಏನಾಗಿದ್ದು ಶುರು ಆಗಿದ್ದು ಅಂದ್ರೆ, ಅಲ್ಲಿವರೆಗೂ ನೋಡಿ ಏನು ಸಮಸ್ಯೆ ಇಲ್ಲ. ಬ್ರಿಟಿಷರ್ಸ್ ಎಲ್ಲ ಇನ್ವೆಸ್ಟ್ ಮಾಡೋರೆ, ಅಮೆರಿಕನ್ಸ್ ಎಲ್ಲ ಇನ್ವೆಸ್ಟ್ ಮಾಡೋರೆ, ಚೆನ್ನಾಗಿ ಡೆವಲಪ್ ಮಾಡೋ, ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಇಸ್ರೇಲ್ ಪಿಕ್ಚರ್ಗೆ ಬಂತು ಪ್ರಾಬ್ಲಮ್ ಏನಾಯ್ತು ಶುರು ಬರೋದು ನೋಡಿ. ಅಂದ್ರೆ ಅದಕ್ಕೆ 2000ನಲ್ಲಿ ಸದ್ದಾಮ್ ಹುಸೇನ್ ಇದನ್ನ ಚೇಂಜ್ ಮಾಡೋದಕ್ಕೊಂದು ಪ್ರಯತ್ನ ಮಾಡಿಬಿಟ್ಟು ಏನ್ರಿ ಮಾಡ್ತಾರೆ, ಡಾಲರ್ನ ಬ್ಯಾನ್ ಮಾಡಿ ಕ್ರೂಡ್ನ ಯುರೋಸ್ ಅಲ್ಲಿ ಸೇಲ್ ಮಾಡಕ್ಕೆ ಶುರು ಮಾಡ್ತಾನೆ ಸದ್ದಾಮ್ ಹುಸೇನ್. ಏನ್ ಮಾಡಿದ್ರ ಏನ್ ಮಾಡಿದ್ರ, ಕೆಮಿಕಲ್ ವೆಪನ್ಸ್ ಇಟ್ಟವ್ರೆ ಅಂತ ನೋಡು, ಹುಡುಕಿದ್ರೆ ಸಿಕ್ತಾ ಒಂದು ಕೆಮಿಕಲ್ ಬಾಂಬ್ ಸಿಕ್ಕಿಲ್ಲ. ನೆಕ್ಸ್ಟ್ ಗದಾಫಿ ಸರಿ, ಅಯ್ಯೋ ಸದ್ದಾಮ್ ಹಿಂಗ್ ಮಾಡ್ಬಿಟ್ರಲ್ಲ ನಾನು ಗೋಲ್ಡ್ ಅಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರ, ಗೋಲ್ಡ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಕ್ಕೆ ಏನ್ ಮಾಡ್ದೇವಿ ಶುರು ಮಾಡ್ದ 2011ನಲ್ಲಿ. ಇವ್ನ ಏನ್ ಮಾಡಕ್ ಬಿಟ್ರ, ಅವ್ರ ಜನಗಳನ್ನ ಅವ್ರ ವಿರುದ್ಧ ಏನ್ ಮಾಡ್ರ, ಆಮೇಲೆ ಲಾಸ್ಟ್ ಅಲ್ಲಿ ಅವರಲ್ಲ ಯಾರವ್ರ, ಪ್ರೆಸಿಡೆಂಟ್ ಆಫ್ ಇರಾನ್ ಮಾಜಿ ಪ್ರೆಸಿಡೆಂಟ್ ಇವತ್ತೆಲ್ಲವ್ರೆ ಯಾರಿಗೂ ಗೊತ್ತಿಲ್ಲ ಅದರ ಮೊಹಮ್ಮದ್ ಅಹಮದ್ ನಿಜಾದ್ ಅದರ ಇದನ್ನ ಇವತ್ತು. ಇವನು ಏನ್ ಮಾಡ್ತಾನೆ ಅಂದ್ರೆ ಜಾಪನೀಸ್ ಯೆನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಶುರು ಮಾಡ್ತಾನೆ 2020ಅಲ್ಲಿ. ಒಂದು ಕಥೆನೇ ಮುಗಿಸ್ಬಿಟ್ರೆ ಅಂತೀನಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಅದರ ಇರಾಕು, ಲಿಬಿಯಾ, ಕ್ಯೂಬಾ, ಆಫ್ರಿಕಾ, ವೆನಿಜುವಲಾ, ಇವರೆಲ್ಲ ಯಾರಿಗೆ ಅಪೋಸಿಟ್ ಅಂದರೆ ಅಗೇನ್ಸ್ಟ್ ದ ಟ್ರಾನ್ಸಾಕ್ಷನ್ ಆಫ್ ಡಾಲರ್. ಅದರ ಇವರೆಲ್ಲ ಯಾರು ಅಪೋಸ್ ಮಾಡಿದ್ರು, ಅಮೇರಿಕಾವ್ರು ಒಬ್ರಿಗೂ ಬಿಡಲಿಲ್ಲ ರೀ ಅಲ್ವರ. ಇನ್ನೊಂದು ಶಾಕಿಂಗ್ ಸಿಚುವೇಶನ್ ಹೇಳ್ತೀನಿ ಕೇಳ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಇಡೀ ವರ್ಲ್ಡಲ್ಲಿ ಏನ್ರಿ ಬಿಗ್ಗೆಸ್ಟ್ ಆಯಿಲ್ ರಿಫೈನರಿ ಎಲ್ಲಿರೋದು ಗೊತ್ತಾ, ಬಿಗ್ಗೆಸ್ಟ್ ಆಯಿಲ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡ್ ಯಾರು ಗೊತ್ತಾ, US. ಅದರ ಅಮೆರಿಕ ಪ್ರೆಸಿಡೆಂಟು ಒಂದು ಸ್ಟೇಟ್ಮೆಂಟ್ ಕೊಟ್ರು ಗೊತ್ತಾ, ಯಾವಾಗ ಇದು ಯಾವುದು ವರ್ಕೌಟ್ ಆಗಿಲ್ವೋ ನನಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ, ನನಗೆ ಬೇಕೇ ಆಗಿಲ್ಲ ಅಂದ್ಬಿಟ್ರು. ಅದರ ಏನಕ್ಕೆ ಅಂದರೆ, ಅಮೆರಿಕ ಬಂದ್ಬಿಟ್ಟು ಯಾವುದೇ ಅರಬ್ ಕಂಟ್ರಿ ಮೇಲೆ ಕ್ರೂಡ್ ಆಗಿ ಡಿಪೆಂಡ್ ಆಗಿಲ್ಲ ರೀ. ಡಿಪೆಂಡ್ ಆಗಿರೋರು ಯಾರು ಗೊತ್ತಾ, ಎಲ್ಲ ಏಷ್ಯಾದವರೇ. ಅವ್ರಿಗೆ ಇದಕ್ಕೆ ಬೇಡವೇ ಬೇಕಾಗಿಲ್ಲ. ಮತ್ತೆ ಯಾರಕ್ಕೆ ಬೇಡದಿರೋ ರೀತಿಯಲ್ಲಿ ತಲೆ ಆಗ್ತಾ ಹೋದ್ರೆ ಅಂತಂದ್ರೆ, ಅವರು ಅಮೆರಿಕ ಕರೆನ್ಸಿನ ಏನ್ ಮಾಡ್ಕೊ ಎನ್ಹಾನ್ಸ್ ಮಾಡಬೇಕು ಅಂತ. ಹೆಂಗ್ ಎನ್ಹಾನ್ಸ್ ಮಾಡೋದು, ಹೆಂಗ್ ಎನ್ಹಾನ್ಸ್ ಮಾಡೋದು ಅಂದ್ರೆ ಎರಡು ರೀತಿ ಇದೆ ಅದರ. ಒಂದು ಶೇರ್ಸ್, ಸ್ಟಾಕ್ ಅಂಡ್ ಶೇರ್ಸ್ ಬಗ್ಗೆ ಒಂದು ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸ್ಟಾಕ್ ಅಂಡ್ ಶೇರ್ಸ್ ನಾವು ಯಾವಾಗ ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ಯಾವಾಗ ಶೇರ್ ವ್ಯಾಲ್ಯೂ ಕಮ್ಮಿ ಆಗ್ತದೋ ಅವಾಗ ಶೇರ್ಸ್ ತೊಗೊಂಡ್ರೆ ನಮ್ಗೆ ಏನ್ರಿ ನಮ್ಗೆ ಬೆನಿಫಿಟ್. ಅದು ತಿರ್ಗಾ ಹೈ ಆದಾಗ ನಾವೇನ್ ಮಾಡೋದು ಸೇಲ್ ಮಾಡ್ಬಿಡೋದು. ಇದು ಒಂದು ರೀತಿ. ಇನ್ನೊಂದು ರೀತಿ ಹೆಂಗಪ್ಪ ಅಂತಂದ್ರೆ, ಸ್ಟಾಕ್ ಅನ್ನ ತಗೊಂಡ್ಬಿಡ್ಬೇಕು, ಆ ಸ್ಟಾಕ್ ವ್ಯಾಲ್ಯೂನ ಏನ್ ಮಾಡ್ಬೇಕು ರೈಸ್ ಮಾಡ್ಬೇಕು. ನಾವೇ ಡಿಮ್ಯಾಂಡ್ ತರಿಸಿ ರೈಸ್ ಮಾಡಿದ್ರೆ ಆಟೋಮೆಟಿಕ್ ವ್ಯಾಲ್ಯೂ ಏನಾದಂಗೆ. ಇದೇ ಅಮೆರಿಕ ಮಾಡ್ತಾರದು. ವರ್ಲ್ಡ್ ಅಲ್ಲಿ ಕ್ರೂಡ್ ಕ್ರೈಸಿಸ್ ಎಂತದಿಲ್ಲ, ಸುಮ್ಮನೆ ಒಂದು ಕಮೋಷನ್ ಕ್ರಿಯೇಟ್ ಮಾಡಿ ಬ್ಯಾಡ್ದ್ರಂತ ಸಮಸ್ಯೆ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಡರ್ಟಿ ಗೇಮ್ ಆಫ್ ಪೊಲಿಟಿಕ್ಸ್ ಏನ್ ಮಾಡ್ತಾವ್ರೆ ಆಡ್ತಿದ್ರೆ. ಪವರ್ ಅದರ, ಬ್ಲ್ಯಾಕ್ ಮೇಲ್ ಅದರ, ಪ್ರೈಡ್ ಅದರ. ಅದಕ್ಕೆ ಕರ್ತನಲ್ಲಿ ಇಪ್ಪಿದಾಗಲೇ ಇನ್ನೆಲ್ಲ ಅರ್ಥ ಮಾಡ್ಕೊಂಡು ಇರಾನ್ ಹೆಂಗ್ ಗೊತ್ತಾ ಮಾಡಿದ್ರು, ನಾವು ಕ್ರೂಡ್ ಕೊಡ್ತೀರಿ ಯಾರಿಗೆ ಬೇಕಾದ್ರೆ, ಆಯಿಲ್ ಕೊಡ್ತೀರಿ, ಆದರೆ ನಮ್ಮ ಹತ್ರ ಯಾರು ತಗೊಂಡ್ರು ಹೆಂಗೆ ತಗೊಬೇಕು, ಚೈನೀಸ್ ಯೋನ್ನಲ್ಲಿ ಏನು ಮಾಡಿ ನೀವು ಡಾಲರ್ ಕೊಡಲ್ಲ ನಾನು, ನೀವು ಚೈನೀಸಲ್ಲಿ ಏನು ಮಾಡಿ ನೀವು ಕರೆನ್ಸಿಲಿ ತೊಗೊಳ್ಳಿ ಎಷ್ಟು ಬೇಕಾರ ಕೊಡ್ತೀನಿ ಅಂತಂದ್ಬಿಟ್ಟು ಏನು ಮಾಡಿದ್ರು, ಸೀದಾ ಬಂದ್ಬಿಟ್ಟು ಸ್ಟ್ರೈಟ್ ಆಫ್ ಹೋರ್ಮುಸ್ನ ಏನು ಮಾಡಕ್ಬಿಟ್ರು, ಬ್ಲಾಕ್ ಮಾಡಕ್ಬಿಟ್ರು. ಸರಿ, ಇದೇನು ಇದು ಸ್ಟ್ರೈಟ್ ಆಫ್ ಹೋರ್ಮುಸ್, ಇಲ್ಲ ಟಿ ವಿಲಿ ಕೇಳಿತ್ತಿರಲ್ವ ಏನಿದು ಅದರ, ಇದ್ರ ಬಗ್ಗೆ ಬೈಬಲ್ ಇದೆಯಾ ಅಂದ್ರೆ ಎಸ್ ಬೈಬಲ್ ಇದೆ. ಓದಿ Matthew 7:13-14 ಓದಿ, ಮತ್ತೆ 7ನೇ ಅಧ್ಯಾಯ 13-14 ಇಂಗ್ಲಿಷಲ್ಲಿ ಕೂಡ ಓದಿ, ಕನ್ನಡದಲ್ಲಿ ಕೂಡ ಓದಿ.
ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು.
ಇಕ್ಕಟ್ಟ ಏನು ಸೌಂಡ್, ಯಾರೋ ಮೊಬೈಲ್ ಅಂದ್ರೆ ದಯವಿಟ್ಟು ಆಫ್ ಮಾಡಿ. ಓಕೆ,
ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ,
ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ
ಹೋಗಿರಿ,
ಹೋಗಿರಿ.
ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ, ನಿತ್ಯ ಜೀವಕ್ಕಾಗಿ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು.
ಇಕ್ಕಟ್ಟು ಬಿಕ್ಕಟ್ಟು ಇದೆ ಇಂಗ್ಲಿಷ್ ಹೋದ್ರೆ ಯಾರಾದ್ರೂ KJV ಅಲ್ಲಿ
ಎಂಟರ್ ಈ ಇನ್ ಅಟ್ ದ ಸ್ಟ್ರೈಟ್ ಗೇಟ್.
ಏನ್ ಗೇಟು?
ಸ್ಟ್ರೈಟ್
ಸ್ಟ್ರೈಟ್ ಗೇಟ್ ಅಲ್ಲಿ ಐತೆ ನೋಡಿ. ಏನು ಸ್ಟ್ರೈಟ್ ಗೇಟ್ ಅದು ಏನು ಅರ್ಥ? ನೆಟ್ಟಿಗಿರೋ ಗೇಟಾ? ಸ್ಟ್ರೈಟ್ STRAIGHT ಅಲ್ಲ, STRAIT. ಏನದು ಡಿಫ್ರೆನ್ಸ್ ಅದರ? ಸ್ಟ್ರೈಟ್ ಅಂದರೆ ನೆಟ್ಟಿಗಿರೋದು. ಸ್ಟ್ರೈಟ್ ಅಂತಂದರೆ ಏನು ಗೊತ್ತಾ ಅರ್ಥ? ಇಕ್ಕಟ್ಟು. ಈ ಜಾಗ ಎಷ್ಟು ಇಕ್ಕಟ್ಟು ಅಂತಂದರೆ ನಿಮ್ಮ ನೋಡಿ ಇಲ್ಲಿ ನೋಡ್ಬೋದು, ಜಸ್ಟ್ 32 ಕಿಲೋಮೀಟರ್ಸ್ ರೀ ಸರ್. 30 ಕಿಲೋಮೀಟರ್ ಸಾಲ್ದ ಬದರ್ ಅಂತಂದರೆ ಇದು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳ್ರಿ. ಈ 30 ಕಿಲೋಮೀಟರ್ ಎಲ್ಲ ಜಾಗದಲ್ಲೂ ಹೋಗೋಕ್ಕಾಗಲ್ಲ ರೀ. ಏನ್ರಿ ಈ ಕ್ರೂಡ್ ಆಯಿಲ್ ಕಂಟೈನರ್ಗಳು ಎಲ್ಲ ಜಾಗದಲ್ಲಿ ಏನು ಮಾಡೋಕ್ಕಲ್ಲ, ಹೋಗೋಕ್ಕಾಗಲ್ಲ. ಇದು ಎಲ್ಲಿಗೆ ಮಾತ್ರ ಹೋಗ್ಬೋದು ಅಂತಂದರೆ 3 ಕಿಲೋಮೀಟರ್ಸ್ ಇದೆ ಮೇನ್ ಪೋರ್ಷನ್, ಆ ಜಾಗದಲ್ಲಿ ಮಾತ್ರ ಹೋಗ್ಬೋದು. ಅದರಲ್ಲೂ ಹೆಂಗೆ 1 ಕಿಲೋಮೀಟರಲ್ಲಿ ಹೋಗ್ಬೋದು, ಇನ್ನೊಂದು ಕಿಲೋಮೀಟರ್ ಸ್ಪೇಸಲ್ಲಿ ಬರ್ಬೋದು. ಇನ್ನೊಂದು ಕಿಲೋಮೀಟರ್ ಏನು ಕಪ್ಪಿಟ್ಟಿದೆ? ಬಫರ್ ಝೋನ್. ಏನಾರು ಅಡುಗೆಗೆ ಏನಾರು ಆಗ್ಬಿಟ್ಟ ಅಂತಂದರೆ ಅಡುಗೆನ ತಿರ್ಸೋದಕ್ಕಾಗಲಿ, ರಿಪೇರಿ ಮಾಡೋಕ್ಕಾಗಲಿ ಒಂದು ಬಫರ್ ಝೋನ್ ಅಂತ ಏನು ಮಾಡೋರು ಅವ್ನು ಇಟ್ಟರು. ಹೆಂಗೆ ಅಂತಂದರೆ ಅರ್ಥ ಮಾಡ್ಕೊಂಡು ನೋಡಿ, ಈ ಥರ ಎಕ್ಸ್ಪ್ರೆಸ್ ಹೈವೇ ಇದೆ, ಫುಲ್ ಟ್ರಾಫಿಕ್ ಇದೆ, ಇಷ್ಟ ಬಂದಂಗೆ ಅಡುಗೆ ಮಾಡೋಕ್ಕಲ್ಲ, ಹುಡ್ಕಲ್ಲ. ಆ ಟ್ರ್ಯಾಕ್ ಏನಿದೆ ಆ ಟ್ರ್ಯಾಕಲ್ಲಿ ಏನು ಮಾಡ್ಬೇಕು? ಹೋಗ್ಬೇಕು. ಯಾಕೆ? ಏನು ಪ್ರಾಬ್ಲಮ್ಮು ಅಂತಂದರೆ ನೋಡಿ, ಇದು ವರ್ಲ್ಡಲ್ಲಿರೋಂಥ ಲಾರ್ಜೆಸ್ಟ್ ಕ್ರೂಸ್ ಕಂಟೈನರ್ ಅದರ ಕ್ರೂಡ್ ಕಂಟೈನರ್ ಸಾರಿ ಅದರ ಈ ಕ್ರೂಡ್ ಕಂಟೈನರ್ ಎಲ್ಲಿ ಹೋಗ್ತಾರೆ ಅಂದರೆ ಆ ಸ್ಟ್ರೈಟ್ ಆಫ್ ಹೊರ್ಮಾಜು ಅಲ್ಲಿದೆಯಲ್ಲ ಆ ಒಂದು ಜಾಗದಲ್ಲಿ ಹೋಗ್ತಾರೆ. ಇದು ಸಮುದ್ರದ ಆಳ ಎಷ್ಟಪ್ಪ ಇದೆ ಅಂದರೆ 150 ರಿಂದ 300 ಅಡಿ ರೀ ಆಳ. ಸರಿ, ಹಡಗು ಸೈಜ್ ಏನು ಅಂತಂದರೆ 1/2 ಕಿಲೋಮೀಟರ್. ಏನ್ರಿ ಹಡಗು ಉದ್ದ ಎಷ್ಟಿದೆ? 1/2 ಕಿಲೋಮೀಟರ್. ನೋಡಿ ಆ ರೋಡ್ ಆ ಸಿಗ್ನಲಿಂದ ಈ ಸಿಗ್ನಲ್ವರೆಗೂ ಒಂದೇನ್ರಿ ಒಂದು ದೊಡ್ಡ ಕಂಟೈನರ್ ಅದರ. ಇದರ ಅಗಲ ಎಷ್ಟಪ್ಪ ಅಂದರೆ 200 ಫೀಟ್ ರೀ. ನೋಡಿ ಅಲ್ಲಿ ಗೊತ್ತಾ ಅಮೂಲ್ಯ ಕಾಂಪೌಂಡ್ ಆಚೆ ಕಡೆ ಕ್ರಿಕೆಟ್ ಇದೆಲ್ಲ ಆಟಾಡ್ತಾರೆ, ಅಲ್ಲಿಂದ ಇಲ್ಲಿ ರೋಡ್ವರೆಗೂ ಇಷ್ಟು ಅಗಲ ಇರೋಂಥ ಇಷ್ಟು ದೊಡ್ಡ ಏನ್ರಿ ಒಂದು ಕ್ರೂಡ್ ಕಂಟೈನರ್. ಇದಕ್ಕೆ VLCC ಅಂತ ಹೇಳ್ತಾರೆ, ವೆರಿ ಲಾರ್ಜ್ ಕ್ರೂಡ್ ಕಂಟೈನರ್ ಅಂತಂದ್ಬಿಟ್ಟು ಅದರ. ಇದರ ಎತ್ತರ ಎಷ್ಟಪ್ಪ ಅಂದರೆ 205 ಅಡಿ. 130 ಅಡಿ ಸಮುದ್ರದ ಮೇಲ್ಗಡೆ ಇರ್ತಾರೆ, 75 ಅಡಿ ಸಮುದ್ರ ಕೆಡೇನಾಗಿರ್ತಾರೆ ಇರ್ತಾರೆ. ಯೋಚನೆ ಮಾಡಿ, ಇಷ್ಟು ದೊಡ್ಡ ಹಡಗು ಹೋಗ್ತಾರೆ ಅಂತಂದರೆ ನೀರಲ್ಲಿ ಹಿಂಗೆ ತೇಲಲ್ವಾ? ತೇಲ್ಬೇಕಾದ್ರೆ ಎಷ್ಟಡಿ ಕೆಳಕ್ಕೆ ಹೋಗ್ಬೋದು, ಎಷ್ಟಡಿ ಮೇಲಕ್ಕೆ ಬರ್ಬೋದು? ಹಂಗಾದ್ರೆ ಸಮುದ್ರದ ಕೆಳಗಡೆ ಜಾಗ ಇರೋದು ಎಷ್ಟಿದ್ಗು? ಬರೀ 75 ಅಡಿ ಮಾತ್ರ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನ್ರಿ ಏನಕ್ಕೆ ಅಂತ? 75 ಫೀಟ್ ಮಾತ್ರ ಸಮುದ್ರದಿಂದ ಕೆಳಗಡೆ ನೀರಿಗೆ ಏನಾಗಿರೋ ಜಾಗ ಇರೋದು. ಅದರಿಂದ ಈ ಅಡುಗೆ ಎಲ್ಲ ಜಾಸ್ತಿ ಫಾಸ್ಟ್ ಹೋಗಲ್ಲ, ವೆರಿ ಸ್ಲೋ ಸ್ಪೀಡಲ್ಲಿ ಏನು ಮಾಡಬೇಕು? ಹೋಗ್ಬೇಕು. ಈ ಒಂದು ಅಡುಗದ ಬೆಲೆ ಎಷ್ಟು ಗೊತ್ತಾ? $130 ಮಿಲಿಯನ್. ಇದೆಲ್ಲ ನಮ್ಮ ಕಣಕ್ಕಲ್ಲಿ ಹೇಳ್ಬೇಕಾದ್ರೆ ತುಂಬ ಕಷ್ಟ ರೀ ಅದರ. ಅದು ಅಷ್ಟೊಂದು ಭಯಂಕರ ಅಂತ ಬೆಲೆ ಉಳ್ಳಂಥದ್ದು ಅಲ್ವರ. ಸರಿ, ಇವಾಗ ಯಾಕೆ ಅಡುಗೆ ಎಲ್ಲ ಇಲ್ಲಿಗೆ ಹೋಗ್ಬೇಕು? ಕರೆಕ್ಟ್ ಅಲ್ಲ, ಅದೊಂದು ರೀಸನ್ ಅಲ್ವಾ? ಯಾಕೆ ಈ ಸ್ಟ್ರೈಟ್ ಆಫ್ ವರ್ಮಾಸಲ್ಲೇ ಹೋಗ್ಬೇಕು? ಯಾಕೆ? ಏನು ಪ್ರಾಬ್ಲಮ್ಮು? ಬೇರೆ ಜಾಗ ಇಲ್ವಾ? ಅಂತಂದರೆ ಇಡೀ ವರ್ಲ್ಡಲ್ಲಿ ಕ್ರೂಡ್ ಆಯಿಲ್ನ ತಯಾರಿಸೋಂಥ ಜಾಗ ಇರೋದು ಇಲ್ಲೇ. ಇರಾಕ್ ನೋಡಿ ಅಲ್ಲೇ ಐತೆ, ಕುವೈಟ್ ಇಲ್ಲೇ ಇದೆ, ಸೌದಿ, ಬಾರೇನ್, ಕತಾರ್, UAE, ಓಮಾನ್, ಇರಾನ್, ಎಲ್ಲ ರಿಫೈನರಿಗಳು ಎಲ್ಲಿದೆ? ಹೋಗ್ಲೇಬೇಕು. ಆ ಜಾಗ ಬಿಟ್ಟರೆ ಬೇರೆ ಜಾಗದಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಪೈಪ್ ಮುಖಾಂತರ ತೊಗೊಳಕ್ಕಾಗಲ್ಲ ಅಂದರೆ ಪೈಪ್ ಅಲ್ಲ ಮುಖಾಂತರ ತೊಗೊಳಕ್ಕಾಗಲ್ಲ. ಏನು ನಲ್ಲಿ ನೀರಾ? ಕಾವೇರಿಯಿಂದ ನೀರು ತರೋಕ್ಕೆ ವಾರಕ್ಕೊಂದ್ಸರಿ ತಲೆಗೆಟ್ಟೋಯ್ತದೆ. ಹಾಂ, ಲಕ್ಷಾಂತರ ಕೋಟ್ಯಾಂತರ ಏನ್ರಿ ಆಯಿಲ್ನ ಅಷ್ಟು ತಿಕ್ಕಾಗಿರೋ ಆಯಿಲ್ನ ಪಂಪ್ ಮಾಡ್ಬೇಕಂದ್ರೆ ಈಸಿನಾ? ಆಗಲ್ಲ. ಅದಕ್ಕೆ ನೋಡ್ಬೇಕು, 50% ಆಫ್ ದ ವರ್ಲ್ಡ್ ಪ್ರೊಡಕ್ಷನ್ ಈ ಚಿಕ್ಕ ಜಾಗದಿಂದ ಬರ್ತಾ ನೋಡಿರಿ. ತಿನ್ನಿ, ವರ್ಲ್ಡಲ್ಲಿ 50% ಪರ್ ಡೇ 20 ಮಿಲಿಯನ್ ಬ್ಯಾರಲ್ಸ್ ರೀ. ನೋಡಿದಲ್ಲ ಒಂದು ದೊಡ್ಡ ಕಂಟೈನರ್ ನೋಡ್ಸಲ್ಲ, ಈ ಥರ 10-20 ಕಂಟೈನರ್ ದಿನ ಏನಾಗ್ತಾರಂತೆ ಪಾಸ್ ಆಗುತ್ತೆ. ಇವತ್ತು ಎಷ್ಟೋ ಸಾವಿರಾರು ಅಡುಗೆಗಳು ಏನಾಗಿದೆ ಇವತ್ತು ಅಲ್ಲಿ ನಿಂತೋಗಿದೆ. ಇರಾನ್ದು ಒಂದು ಪರ್ಮಿಷನ್ ಇಲ್ದಿರ ಒಂದೇ ಒಂದು ಅಡುಗು ಏನು ಮಾಡೋಂಗಿಲ್ಲ, ದಾಟಂಗೆ ಇಲ್ಲ. ನೋಡಿ ಹಿಂಗೆ ಹೋಗ್ಬೇಕು ನೋಡ್ತಾ ಇಲ್ಲ, ಇದೇ ಥರ ಡಿಸಿಪ್ಲಿನ್ ಆಗಿ ಇದೇ ಥರ ವೆರಿ ಸ್ಲೋ ಆಗಿ ಮಾಡಬೇಕು, ಹೋಗ್ಬೇಕು ಅದರ. ಏನಾರೋ ಬೇರೆ ರೀತಿಯಲ್ಲಿ ಹೋದ ಅಂತಂದರೆ ಆ ಅಡುಗೆಗೆ ಆಪತ್ತು. ಅದಕ್ಕೆ ಎಷ್ಟೋ ಇನ್ಶೂರೆನ್ಸ್ ಕಂಪನಿಗಳು ಇವತ್ತು ಕ್ರೂಡ್ ಆಯಿಲ್ಗೆ ಇನ್ಶೂರೆನ್ಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಭಯ ಬಂದ್ಬಿಟ್ಟಿದೆ. ಆಮೇಲೆ ಇರಾನು ಯಾವುದೇ ಕ್ರೂಡ್ ಎಂದು ಒಂದು ಕಂಟೈನರ್ಗಳು ತನ್ನ ಪರ್ಮಿಷನ್ ಥರ ಹೋಗ್ಬಾರ್ದು ಅಂದ್ಬಿಟ್ಟು ಏನಂತಾರೆ ಎಲ್ಲ ಕಡೆ ಬಂದೋಬಸ್ತ್ ಮಾಡಿಬಿಟ್ಟಾರೆ ಅದರ. ಅವ್ರಿಗೆ ಟ್ರೊಪೆಡೋಗಳ ಮುಖಾಂತರ ಅಟ್ಯಾಕ್ ಮಾಡೋದಾಗಲಿ, ಏನ್ರಿ ವಾಟ್ರ್ ಮೈನ್ಸ್ಗಳ ಮುಖಾಂತರ ಹಾಕೋದಾಗಲಿ, ಚಿಕ್ಕ ಚಿಕ್ಕ ಏನಂತ್ರಿ ಆ ಒಂದು ಬೋಟ್ಗಳ ಮುಖಾಂತರ ಏನ್ರಿ ಅಟ್ಯಾಕ್ ಮಾಡೋದಕ್ಕೆ ತನ್ನ ಆರ್ಮಿಗಳೇ ಮಾಡಿದೆ ಯಾವತ್ತು ರೆಡಿ ಆಗಿಟ್ಕೊಂಡೆ. ಅದೇ ನೋಡ್ಬೇಕಾರೆ ಆ ಒಂದು ಏನಂತಾರೆ ಈ ನ್ಯಾರೋ ಪಾಸಿಂದ ಹೊರಗಡೆ ಬರೋದು ಅಷ್ಟು ಈಸಿ ಅಲ್ಲ. ಒಂದು ಚಿಕ್ಕ ಮೈನು ಏನ್ರಿ ಒಂದು ದೊಡ್ಡ ಅಡುಗೆ ನೀವು ಮಾಡ್ಬೋದು ಬೆಳೆಸ್ಬೋದು. ಆ ಬೆಲೆ ಎಷ್ಟು ಗೊತ್ತಾ? ಆ ಮೈನ್ಸ್ದು ಬೆಲೆ ಜಸ್ಟ್ $1,500. ಹಡಗದ ಬೆಲೆ ಎಷ್ಟಿದೆ ನೋಡ್ತೀನಿ, 90 ಏನ್ರಿ, ಹಾಂ ಎಷ್ಟೋ ಡಾಲರ್ಸ್ಗಳು. ಆಮೇಲೆ ಆ ಕ್ರೂಡ್ ಆಯಿಲ್ ಏನೋ ಏನಾರ ಏನೋ ಪೋರ್ ಔಟ್ ಆಗಿಬಿಟ್ರೆ, ಅದು ಬೆಂಕಿ ಹಚ್ಕೊಂಡ್ಬಿಟ್ರೆ, ಅದರಿಂದ ಸಮುದ್ರದ ಜೀವಿಗಳಿಗೆ ಎಷ್ಟು ತೊಂದರೆ ಆಗ್ಬೋದು, ಯೋಚನೆ ಮಾಡಿ ಅದರ. ಅದರಿಂದ ಯಾವುದೇ ಹಡಗು ಅಲ್ಲಿಂದ ಅಲ್ಲಾಡ್ತಾ ಇಲ್ಲ ಅಲ್ದರ. ಏನೋ ಅಪ್ಪಿತಪ್ಪಿ ಅಲ್ಲಾಡಿದ್ರೆ ಇರಾನ್ ಇದನ್ನ ಇನ್ನೊಂದು ರೀತಿ ಅಟ್ಯಾಕ್ ಮಾಡಬೇಕು ಅಂತ ಏನು ಮಾಡೋರು ಅಂತಂದರೆ, ಅಂಡರ್ಗ್ರೌಂಡ್ ಏನು ಮಾಡಿದ್ರೆ ಮಿಸೈಲ್ ವರ್ಲ್ಡ್ ಅಂತ ಮಾಡ್ಕೊಂಡ್ರಿ. ಏನಿದು ಅಂಡರ್ಗ್ರೌಂಡ್ ಮಿಸೈಲ್ ವರ್ಲ್ಡ್ ಅಂತಂದರೆ, ಅವರು ಇರೋಂಥ ಒಂದು ಏರಿಯಾನೇ ಟೆರೇನ್ ಏರಿಯಾ, ಬೆಟ್ಟ ಗುಡ್ಡಗಳು, ಇವೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಎಷ್ಟೋ ಕಿಲೋಮೀಟರ್ ಆಳುಗಳಲ್ಲಿ ಏನ್ರಿ ಒಂದು ಒಂದು ಸೂಪರ್ ಆಗಿರೋಂಥ ಏನ್ರಿ ಒಂದು ವರ್ಲ್ಡ್ ಮಾಡ್ಕೊಂಡವ್ರೆ ಅದರ. ಅದರಿಂದ ಸೀಕ್ರೆಟ್ಟಾಗಿ ಏನು ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯಾವುದೇ ರೀತಿ ಹಡಗು ಕಂಪನಿಗಳು ರಿಸ್ಕ್ ತಗೊಂಡು ಈ ಸ್ಟ್ರೇಟ್ ಆಫ್ ಹೊರ್ಮೋಸಿನ ಹೊರಗಡೆ ಬರೋಕ್ಕೆ ಯಾರು ಏನು ಮಾಡ್ತಿಲ್ಲ, ಧೈರ್ಯ ಮಾಡ್ತಾನೆ ಇಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ವರ್ಲ್ಡಲ್ಲಿ ಗ್ರೇಟೆಸ್ಟ್ ಅಂದರೆ ಲಾರ್ಜೆಸ್ಟ್ ಇನ್ನು ವಾರ್ಶಿಪ್ ಯಾವುದು, ಹಾಂ ನೋಡಿ ಅಬ್ರಹಾಮ್ ಲಿಂಕನ್. ಇದು ಎಲ್ಲಿದೆ ಗೊತ್ತಾ, ಸ್ಟ್ರೇಟ್ ಆಫ್ ಹೊರ್ಮೋಸ್ ಆಚೆ ಕಡೆನೇ ಕಾಯ್ತಾ ಐತೆ, ಎರಡು ಕಾಯ್ತಾ ಐತೆ, ತಿಂಗಳಾನ್ಗಟ್ಲೆಯಿಂದ ಅಲ್ಲೇ ಇದೆ. ಇರಾನ್ ಏನು ಗೊತ್ತಂತಾರೆ, ನಿಂಗೆ ಅಷ್ಟೊಂದು ಧೈರ್ಯ ಇದೆಯಲ್ಲ ಬಾಪ ಅಂತಂತಾನೆ. ಇವ್ರು ಹೋಗಲ್ಲ ಒಳಗಡೆ, ಯಾಕೆ ಹೋಗಲ್ಲ, ಹೋಗಕ್ಕೆ ಜಾಗ ಇಲ್ಲ ಅಲ್ಲಿ, ಹೋಗೋಕ್ಕಾಗಲ್ಲ ಅಂತಲ್ಲ, ಹೋಗೋಕ್ಕೇನಿಲ್ಲ, ಒಂದು ಚಿಕ್ಕ ಮೈನು ಎಷ್ಟೋ ಸಾವಿರಾರು ಮೈನ್ ಹಾಕ್ಬಿಟ್ಟಿದ್ದಾರೆ ಈ ದೊಡ್ಡ ಹುಡುಗನ ಏನು ಮಾಡ್ಬಿಡ್ತಾರೆ. ಅದಕ್ಕೆ ಇವತ್ತು ಕ್ರೂಡ್ ಪ್ರೈಸ್ ಸಿಕ್ಕಾಪಟ್ಟೆ, ಅದರ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳು. ವರ್ಲ್ಡಲ್ಲಿ 85% ಪಾಲಿಥೀನ್ ಬರೋದೆಲ್ಲಿಂದ, ಇದೇ ಕ್ರೂಡಿಂದ. ನಮಗೆ ರಾ ಮೆಟೀರಿಯಲ್ಸು, ಪ್ಲಾಸ್ಟಿಕ್ಕು, ಪೆಟ್ ಬಾಟ್ಲು, ಫೋನ್ ಕೇಸು, ಹಾಲಿನ ಕವರು, ಇವೆಲ್ಲ ಯೂಸ್ ಮಾಡೋದು ಎಲ್ಲಿಂದ ಬರೋದು, ಈ ಕ್ರೂಡಿಂದ. 35% ಅದು ವರ್ಲ್ಡ್ ಫರ್ಟಿಲೈಸರ್ ಎಲ್ಲಿಂದ ಬರೋದು, ಎಲ್ಲ ಬರೋದು, ಮೆಡಿಸಿನ್ಸ್ಗೆ ರಾ ಮೆಟೀರಿಯಲ್ಸು, ರೋಡ್ಗೆ ಹಾಕ್ತೀವಿ ಗೊತ್ತಾ ಟಾರು, ಇವೆಲ್ಲ ಬರೋದು ಎಲ್ಲಿಂದಾನೆ, ಎಲ್ಲ ಬರೋದು ಅಲ್ಲಿಂದಾನೆ. ಇದು ಇರಾನ್ಗೆ ಸಖತ್ತಾಗಿ ಕ್ಲಿಯರ್ ಆಗಿ ಗೊತ್ತಿದೆ ನೋಡ್ತಿರ್ತೀನಿ. ಅದಕ್ಕೆ ಇರಾನ್ ಹೆಂಗೆ ಗೊತ್ತಾ ಮಾಡಿಬಿಟ್ರು, ಈ ಬಾಟ್ಲ್ ನಕ್ಕ ಕುತ್ತಿಗೆ ಚಿಕ್ಬಿಟ್ರು. ಇಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಏನು ಮಾಡಬಾರ್ದು, ಯಾರು ಹೋಗ್ಬಾರ್ದು. ಅದಕ್ಕೆ ನೋಡ್ಬೇಕಾರೆ ನೇಟೋಗೆ ಹೆಲ್ಪ್ ಕೇಳ್ತಾನೆ, ಯಾರೋ ಟ್ರಂಪ್. ನೇಟೋ ಬಂದ್ರಾ, ನೇಟೋ ಏನು ಮಾಡಲಿಲ್ಲ, ಅಯ್ಯೋ ನಮಗೋದ್ಗೂ ಸವಾಸ ಬೇಡಪ್ಪ, ಇದನ್ನೆಲ್ಲ ಗೆಲ್ಲಕ್ಕೆ ಆಗ್ದಿರೋ ಯುದ್ಧ ಇದು, ನಾವು ಅದು ಬರೋದೇ ಇಲ್ಲ ಅಂತಂದ್ಬಿಟ್ರು. ಸರಿ ನಾವು ಏನು ನೋಡಿದ್ರಿ ಇವಾಗ, ಇರಾನ್ಗೆ ಇಷ್ಟು ಪವರ್ ಇದೆ, ಅದರ ಇಷ್ಟೊಂದು ಸಮೃದ್ಧಿಯಾಗಿದೆ ಅಂದರೆ ಸಿಕ್ಕಾಪಟ್ಟೆ ಶ್ರೀಮಂತರಾಗಿರ್ಬೇಕಲ್ಲ, ಇಷ್ಟೊಂದು ದುಡ್ಡು ಇಷ್ಟೊಂದು ಬರ್ತಾರೆ ಅಂತಂದರೆ ಇರಾನ್ ಚೆನ್ನಾಗಿರ್ಬೇಕಲ್ಲ, ಎಲ್ಲದಕ್ಕಿಂತ ಸೂಪರ್ ಡೆವಲಪ್ ಕಂಟ್ರಿ ಆಗಿರ್ಬೇಕಲ್ಲ. ಯಾಕಿಲ್ಲ ಅಂತಂದರೆ, ಇರಾನ್ ಒಂದು ಕಾಲದಲ್ಲಿ ಚೆನ್ನಾಗಿತ್ತು ರೀ. ಯಾವಾಗ 1970ಸಲ್ಲಿ ಇರಾನಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಸ್ವಾತಂತ್ರ್ಯ ಇತ್ತು. ಅವರೆಲ್ಲ ಏನು ಮಾಡ್ಬೋದು, ಇಷ್ಟ ಬಂದ ರೀತಿಯಲ್ಲಿ ಬಟ್ಟೆ ಹಾಕ್ಕೊಬೋದು, ಸ್ಪೋರ್ಟ್ಸ್ ಗೇಮ್ಗಳನ್ನ ಆಡ್ಬೋದು, ಎಲ್ಲ ಥರ ಗಂಡ್ಮಕ್ಳ ಥರ ಹೊರಗಡೆ ಏನು ಮಾಡ್ಬೋದು ತಿರುಗಾಡ್ಬೋದು, ಹಿಜಾಬ್ ಎಲ್ಲ ಹಾಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈವನ್ ಟ್ರಾಫಿಕ್ಕಲ್ಲಿ, ಪೊಲೀಸಲ್ಲಿ, ಯೂನಿವರ್ಸಿಟೀಸ್ಗಳಲ್ಲಿ, ಮೆಡಿಕಲ್ ಕಾಲೇಜ್ಗಳಲ್ಲಿ, ನರ್ಸಿಂಗ್ ಎಲ್ಲ ಕೋರ್ಸ್ಗಳೆಲ್ಲ ಇರ್ತದೆ ಅವ್ರಿಗೆಲ್ಲರಿಗೂ ಇತ್ತು ಅಲ್ವರ. ಈವನ್ ಡಾಕ್ಟರ್ಗಳಾಗ ಏನು ಮಾಡ್ತಾರೆ, ಕೆಲಸ ಮಾಡ್ತಾರೋ, ಸ್ವಂತ ಸ್ವಂತ ಫ್ಯಾಕ್ಟ್ರಿಗಳು, ಇಂಡಸ್ಟ್ರೀಸ್ಗಳೆಲ್ಲ ಏನಾಗಿತ್ತು, ಸ್ವಂತ ಒಂದು ಟ್ರೈನ್ ಸಿಸ್ಟಮ್ ಅಂತ ಏನಾಯ್ತು. ಯಾವಾಗ ಇರಾನ್ನಲ್ಲಿ ರಾಜ ಇರಬೇಕಾದ್ರೆ, ಆದರೆ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿದ್ದು ಯಾರಪ್ಪ ಅಂದರೆ, ಶಿಯಾ ಒಂದು ರಿಲಿಜಿಯಸ್ ಕಲ್ಚರ್ ಇರೋರು. ಈ ಶಿಯಾ ಅವ್ರು ಏನು ಮಾಡ್ತಾರೆ, ಈ ಥರ ಎಲ್ಲ ಇರಬಾರ್ದು, ಹೆಣ್ಮಕ್ಳೆಲ್ಲ ಮನೇಲಿ ಇರಬೇಕು ಅಂತ ತುಂಬ ರಿವೋಲ್ಟ್ ಮಾಡ್ಬಿಟ್ಟು ಏನು ಮಾಡ್ತಾರೆ, ರಾಜನ್ನ ಓಡಿಸ್ಬಿಡ್ತಾರೆ ರೀ, ರಾಜನ ಏನು ಮಾಡ್ತಾರೆ, ದೇಶನ ಓಡಿಸ್ಬಿಡ್ತಾರೆ. ಆವಾಗ ದೊಡ್ಡ ರೆವಲ್ಯೂಷನ್ ಆಗ್ಬಿಟ್ಟು ಏನು ಮಾಡ್ತಾರೆ, ಆವಾಗ ಏನು ಕಮೀನಿ ಅದರ ಹೆಸರು ಕೇಳೋಕೆ ಒಂಥರ ಮೋಸವಾಗಿದೆ ಅದರ, ಆದರೂ ಕೂಡ ಅವನೇನು ಮಾಡ್ತಾನೆ, ಇರಾಕಲ್ಲಿ ಎಕ್ಸೈಲಲ್ಲಿ ಇರ್ತಾನೆ. ಆವಾಗ ಏನು ಮಾಡ್ತಾನೆ, ಇರಾನ್ಗೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಫುಲ್ ಕಬ್ಜಾ ತಗೊಂತಾನ್ರಿ ಅವನು. ಆವಾಗ ಇರಾನ್ನಲ್ಲಿ ಶಿಯಾ ಗೌರ್ಮೆಂಟ್ ಅಂತ ಫಾರ್ಮ್ ಮಾಡ್ತಾನೆ. ಶಿಯಾ ಗೌರ್ಮೆಂಟ್ ಅಂದರೆ ಇವನೇ ಚೀಫ್ ರಿಲಿಜಿಯಸ್ ರೂಲರ್, ಇವನೇ ಒಂದು ಚೀಫ್ ರೂಲರ್, ಇವನು ಹೇಳ್ದಂಗೆ ಕೇಳಬೇಕು ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಫಸ್ಟ್ ಥರ ರೂಲ್ ಏನಂದರೆ, ಹೆಣ್ಮಕ್ಳಿಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಕಂಪಲ್ಸರಿ ಹಿಜಾಬ್ ಹಾಕಬೇಕು. ಜನಗಳು ಕೇಳಬೇಕಲ್ಲ ಇನ್ನು ಮಾತು, ಅದಕ್ಕೆ ಕೇಳೋದಿಕ್ಕೆ ಏನು ಮಾಡ್ತಾರೆ ಅಂತಂದರೆ, IRGC ಅಂತಂದ್ಬಿಟ್ಟು ಅವ್ನು ಆರ್ಮಿನ ಏರ್ಪಾಡು ಮಾಡ್ತಾನೆ. ಇವ್ರು ಹೇಳಿದ ಮಾತು ಯಾರು ಕೇಳೋದೋ ಅವನ್ನೆಲ್ಲ ಸಾಯಿಸೋದಕ್ಕೆ ಆರ್ಮಿ ರೆಡಿ ಮಾಡ್ತಾನೆ. ಬರೋಂಥ ಎಲ್ಲ ಅಮೌಂಟ್ನ ಎಲ್ಲಪ್ಪ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ, ಇದರ ಅಂಡರ್ಗ್ರೌಂಡ್ ಬಂಕರಲ್ಲಿ ಏನು ಮಾಡ್ತಾರೆ ಅವರು, ಅವ್ರು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಏನಾರ ಮಿಸೈಲ್ ವರ್ಲ್ಡ್ ಅಂತ ಹೇಳ್ತಾರೆ. ಬೆಟ್ಟ ಗುಡ್ಡಗಳ ಕೆಳಗಡೆ ತನ್ನ ಎಲ್ಲ ಏನ್ರಿ ಲಕ್ಷಾಂತರ ಏರ್ಕ್ರಾಫ್ಟ್ಗಳು, ಸ್ಕಡ್ ಮಿಸೈಲ್ಗಳು, ಅದರ ಬೇಕಾಗಿರೋಂಥ ಯುದ್ಧಕ್ಕೆ ಎಲ್ಲ ವ್ಯವಸ್ಥೆಗಳೆಲ್ಲ ಇದೆ ಅಂದರೆ ಇವತ್ತು ಅಲ್ಲಿದೆ ನೋಡ್ತೀನಿ. ಅದರ ಎಂಥ ದೊಡ್ಡ ದೊಡ್ಡ ಟ್ರಕ್ಗಳಲ್ಲಿ ಏನ್ರಿ ಎಲ್ಲ ಲಾಂಚರ್ಗಳನ್ನ ಎಲ್ಲಿಟ್ಟವ್ರೆ ಅಂತಂದರೆ ಇದರಲ್ಲೇ ಇಟ್ಟಿರೋದು. ಅದಕ್ಕೆ ಇರಾನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದನ್ನೆಲ್ಲ ಹುಡ್ಕೋದಿಕ್ಕೆ ಪ್ರಯತ್ನ ಮಾಡಬೇಡಿ, ನಿಮ್ಮ ಕಡೆಗೆ ಆಗೋದಿಲ್ಲ ಅಂತ. ಅದರ ಇದನ್ನ ಎಂಥ ಬಂಕರ್ ಬಾಂಬರ್ಗಳಿಂದನೂ ಡೆಮಾಲಿಷ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಏನು ವ್ಯವಸ್ಥೆ ಇದೆ ಅಂದರೆ, ಬರಾಕ್ಗಳಿದೆ, ಅದರ ಹಾಸ್ಪಿಟ್ಲ್ಗಳಿದೆ, ಅದರ ಶಾಶ್ವತವಾಗಿ ಅಲ್ಲೇ ಏನ್ ಮಾಡೋದು ಸಂಸಾರ ನಡೆಸಬಹುದು. ಆ ರೀತಿ ಎಲ್ಲ ಸೌಕರ್ಯಗಳಿದೆ. ಜನರೇಟರ್, ಎ ಸಿ, ಡೈರೆಕ್ಟ್ ಫ್ಯೂಯಲ್ ರಿಫೈನರಿಂದ ಏನಾಗ್ತಾರೆ, ಸಪ್ಲೈ ಆಗ್ತಾರೆ. ಯೋಚನೆ ಮಾಡಿ, ಇಷ್ಟು ಬಂದಿರೋಂಥ ಎಲ್ಲ ದುಡ್ಡುಗಳನ್ನ ಎಲ್ಲಿಗೆ ಇನ್ವೆಸ್ಟ್ ಮಾಡವ್ರೆ? ಹಾಂ, ಇವಾಗ ನಾವು ಗಾಜಾಲಿ ಹೋದ ವರ್ಷ ಯಾವಾಗ ನೋಡಿದ್ವಿ, ಪಟ್ಟ ಅನ್ಸ್ತಾರೆ ಅಲ್ವ, ಗಾಜಾಲ್ ನೋಡಲ್ಲ, ಗಾಜಾಲ್ ಅಂಡರ್ಗ್ರೌಂಡ್ ಟನಲ್ ಇತ್ತಲ್ಲ, ಇವರು ಅದೇ ಥರ ಟನಲ್ನ ಎಲ್ಲಿ ಮಾಡವ್ರೆ, ಇರಾನ್ನಲ್ಲಿ ಮಾಡವ್ರೆ. ಅದು ಏನೋ ಟನಲ್, ಒಬ್ಬ ಮನುಷ್ಯ ಹೋಗೋದಲ್ಲ, ಒಂದು ಏರ್ ಕ್ರಾಫ್ಟ್ ಏನು ಮಾಡ್ಬೋದು, ಹೋಗ್ಬೋದು, ಏರ್ ಕ್ರಾಫ್ಟ್ ಹೋಗ್ಬೋದು, ಲೆಫ್ಟ್ ಟು ರೈಟ್ ಟರ್ನ್ ತೊಗೊಬೋದು, ಏರೋಡ್ರಮ್ ತರ ಪಾರ್ಕ್ ಆಗ್ಬೋದು, ಅಲ್ಲಿಂದ ಏನೋ ಬರೋದು ಸೀಕ್ರೆಟಾಗೆ ಟೇಕ್ ಆಫ್ ಆಗೋ ಹತ್ರ ಅಂಡರ್ಗೊಂಡು ಇದನ್ನ ಇರಾನ್ ಅವ್ರು ಏನು ಮಾಡೋರು, ಅಂದ್ರೆ ಬಂದಿರೋ ಅಂತ ಅಮೌಂಟ್ ಎಲ್ಲ ಎಲ್ಲಿ ಇನ್ವೆಸ್ಟ್ ಮಾಡೋರೆ? ಇವಾಗ ಯೋಚನೆ ಮಾಡಿ, ಜನ್ರೇಷನ್ ಎಂಥ ಜನ್ರೇಷನ್, ಹಾ, ಜೆನ್ ಝಡ್ ಜನ್ರೇಷನ್. ಏನಿದು ಜೆನ್ ಝಡ್ ಅಂದ್ರೆ ಜನ್ರೇಷನ್ ಝಡ್ ಅಲ್ವರ, ಎ ಟು ಝಡ್ ಅಂತ ಹೇಳ್ತಿಲ್ಲ, ಎಕ್ಸ್ಟ್ರೀಮ್ ಜನ್ರೇಷನ್. ಇವ್ರಿಗೆಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ, ಹಿಜಾಬ್ ಎಲ್ಲ ಹಾಕೊಂಡಿರೋ, ನೀ ಈ ಥರ ಬಟ್ಟೆ ಹಾಕ್ಬೇಡ ಅಂದರೆ ಜನಗಳು ಸಹಿಸ್ಕೊಂತಾರ? ಸಹಿಸ್ಕೊಳಲ್ಲ. ಅದಕ್ಕೆ ಜನಗಳು ಏನು ಮಾಡೋದು ಅಂದರೆ, ಇರಾನ್ ವಿರುದ್ಧವಾಗಿ ಏನು ಮಾಡಿದ್ರು, ರಿವೋಲ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ವರ. ಸರಿ, ಇವಾಗ ಬೈಬಲ್ ಪ್ರವಾದನೆ ಓದಿ, ಯೋವೇಲ್ 3ನೇ ಅಧ್ಯಾಯ 10ನೇ ವಾಕ್ಯ, ಯೋವೇಲ್ 3 ಹತ್ತು ಓದಿ.
ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲನ್ನು ಬರ್ಜಿಗಳನ್ನಾಗಿಯೂ ಮಾಡಿರಿ.
ನೋಡ್ರ, ದುರ್ಬಲರು
ದುರ್ಬಲನು ಶೂರನೆಂದುಕೊಳ್ಳಲಿ.
ನೋಡ್ರ, ದುರ್ಬಲನು ಶೂರನೆಂದುಕೊಳ್ಳಲಿ. ಈ ವಾಕ್ಯ ಏನ್ ಹೇಳ್ತಾರೆ ಏನ್ರಿ, ನಿಮ್ಮ ಗುಳಗಳನ್ನು ಕುಲುಮೆಗೂ ಹಾಕಿ ಕತ್ತಿಗಳನ್ನೆಲ್ಲ ಏನ್ ಮಾಡ್ರಿ, ಕುಡುಗೋಲನ್ನ ಮಾಡಿರಿ ಅಂತ ಹೇಳ್ತಾರೆ ಅಲ್ವ. ಇದೇ ವಾಕ್ಯ ನಾವು ಬೇರೆ ಕಡೆ ಎಲ್ಲರೂ ಓದಿದ್ರ, ಇದೇ ತರ ವಾಕ್ಯ ಏಷ್ಯಾದಲ್ಲಿ ಏನ್ ಬರ್ತದೆ, ಹಿಂಗೆ ಬರ್ತಾರ ಬೇರೆ ತರ ಬರ್ತದ, ಇವ್ರ ಆಪೋಸಿಟ್ ಅಲ್ಲಿ ಬರ್ತಾರ ನೋಡ್ರಿ ಇದ್ದೀನಿ. ಇದೇನು ಗೊತ್ತಾ ಇರ್ತಾ, ಆ ವಾಕ್ಯ ಹೇಳೋದು ಕ್ರಿಶ್ಚಿಯನ್ ರಾಜ್ಯದಲ್ಲಿ ಆರ್ಮ್ಸ್ ಆಮ್ಯುನಿಷನ್ಸ್ ಹಾಕ್ತಾ ಇರೋದನ್ನೆಲ್ಲ ಯಾವ್ದಕ್ಕೆ ಇನ್ವೆಸ್ಟ್ ಮಾಡಿ, ವ್ಯವಸಾಯಕ್ಕೆ ಹಾಕಿ ಅಂತ. ಇಲ್ಲಿ ಹೇಳ್ತಾ ಇರೋದು ಏನಂದ್ರೆ, ವ್ಯವಸಾಯಕ್ಕೆ ಹಾಕೋದನ್ನೆಲ್ಲ ಎಲ್ಲಿಗೆ ಹಾಕಿ, ಎಲ್ಲ ಆರ್ಮ್ಸ್ ಆಮ್ಯುನಿಷನ್ಸ್ಗೆ ಹಾಕಿ ಅಂತ. ಇದು ಲಿಟ್ರಲ್ ಆಗಿ ಎಲ್ಲಿ ಫುಲ್ಫಿಲ್ ಆಗೋದು ನೋಡ್ತೀರಿ ಅಂತಂದ್ರೆ, ಇರಾನ್ನಲ್ಲಿ ಏನ್ ಮಾಡ್ತೀವಿ ನೋಡ್ತೀರಿ, ಎಲ್ಲ ಮೆಜಾರಿಟಿ ಸಪ್ಲೈಸ್ ಬರ್ತಾರಂತೆ, ಎಲ್ಲ ಫೈನಾನ್ಸ್ನ ಯಾವ್ದು ಡೈವರ್ಟ್ ಮಾಡ್ತಿದ್ದಾರೆ, ಯುದ್ಧಾಭ್ಯಾಸಕ್ಕೆ ಡಿವೈಡ್ ಮಾಡಿದ್ದಾರೆ. ಅಮೆರಿಕಾಗೆ ತಲೆ ಕೆಟ್ಟೋಗ್ಬಿಡುತ್ತೆ ನೋಡಿರ್ತೀನಿ. ಅದರ ಒಂದೇ ದಿನದಲ್ಲಿ ಇರಾನ್ ಅಲ್ಲಿ ಇರೋಂಥ ಎಲ್ಲ ಆರ್ಮಿನ ಏನ್ ಮಾಡಕ್ಬಿಟ್ರು, ಹೊಡೆದಾಕ್ಬಿಟ್ಟು 90% ಆಫ್ ದ ಏನು ಅಮೆರಿಕಾ ಏನ್ ಮಾಡ್ತದೆ, 90% ಇರಾನ್ ಆರ್ಮಿನ ಅಮೆರಿಕ ಹೊಡೆದು ಬಿಸಾಕ್ತು. ಆದರೂ ಇವತ್ತು ಅಮೆರಿಕ ಧೈರ್ಯವಾಗಿ ಅವ್ರ ಮೇಲೆ ಯುದ್ಧಕ್ಕೆ ಏನ್ ಮಾಡೋಕ್ಕಾಗ್ತಲ್ಲ, ಹೋಗಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಾ, ಯಾಕೆ ಅಂದ್ರೆ ಇದು ಅಮೆರಿಕಾಗೆ ಭಯಂಕರ ಟೆರಿಬಲ್ ಎಕ್ಸ್ಪೀರಿಯನ್ಸ್. ಇಡೀ ವರ್ಲ್ಡ್ ಇವತ್ತು ಏನ್ ಹೇಳ್ತಾರೆ, ಟ್ರಂಪ್ ತೊಗೊಂಡಿರೋ ಡಿಸಿಷನ್ ಏನಂತ ಹೇಳ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಏನಂತಾರೆ, ಫೂಲಿಶ್ ಡಿಸಿಷನ್ ಹೇಳ್ತಾರೆ. ವರ್ಸ್ಟ್ ಆಫ್ ಆಲ್ ದ ಪ್ರೆಸಿಡೆಂಟ್ ಯಾರಪ್ಪ ಅಂದ್ರೆ ಟ್ರಂಪ್ ಅಂತ ಹೇಳ್ತಾರೆ. ಅವನ ಇಂಪೀಚ್ ಮಾಡಿ ಇವಾಗ ಇಳಿಸ್ಬೇಕು ಅಂತ ಏನೋ ಅವ್ರೆ ಅಲ್ವರ. ಅದಕ್ಕೆ ಬೈಬಲ್ ಪ್ರವಾದನೆ ಓದಿ ಅಮೆರಿಕ ಬಗ್ಗೆ. ಯೆಶಾಯ 18ನೇ ಅಧ್ಯಾಯ 1ನೇ ವಾಕ್ಯ, ಯೆಶಾಯ 18:1.
ಓಹೋ,
ಹ್ಮ್,
ಕೂಷಿನ ನದಿಗಳ ಆಚೆಯಲ್ಲಿರುವ
ಓಹೋ, ಕೂಷಿನ ನದಿಗಳ ಆಚೆಯಲ್ಲಿರುವ ಸೀಮೆ,
ರೆಕ್ಕೆಗಳು ಪಟಪಟನೆ ಆಡುವ ನಾಡು,
ನೋಡ್ರ, ರೆಕ್ಕೆಗಳು ಪಟಪಟನೆ ಆಡುವಂತ ನಾಡು,
ರಾಯಭಾರಿಗಳನ್ನು ನೀರಿನ ಮೇಲೆ
ನೋಡಿ, ರಾಯಭಾರಿಗಳನ್ನು ನೀರಿನ ಮೇಲೆ, ಬೆಂಡಿನ ದೋಣಿಗಳಲ್ಲಿ
ನದಿ ಮಾರ್ಗವಾಗಿ ಕಳುಹಿಸುವ ದೇಶ.
ನೋಡ್ರ, ನದಿ ಮಾರ್ಗವಾಗಿ ಕಳಿಸುವಂತ ದೇಶ. ನಮ್ಮ ಕನ್ನಡದಲ್ಲಿ ಸ್ವಲ್ಪ ಕಠಿಣವಾಗಿದೆ, ಇದನ್ನೇ ತಮಿಳಲ್ಲಿ ಓದಿ ಚೆನ್ನಾಗಿ ಬರ್ತಾರೆ, ಇಂಗ್ಲೀಷಲ್ಲಿ ಕೂಡ ಓದ ನೋಡಿರ್ತೀನಿ. ಅದರ ಇಂಗ್ಲೀಷಲ್ಲಿ ಓದ್ರೆ ಯಾರಾದ್ರು, Isaiah 18:1.
ಓ ಟು ದ ಲ್ಯಾಂಡ್ ಶಾಡೋಯಿಂಗ್ ವಿತ್ ವಿಂಗ್ಸ್,
ನೋಡ್ರ, ಊ ಟು ದ ಲ್ಯಾಂಡ್ ಶಾಡೋಯಿಂಗ್ ವಿತ್ ವಿಂಗ್ಸ್,
ವಿಚ್ ಈಸ್ ಬಿಯಾಂಡ್ ದ ರಿವರ್ಸ್ ಆಫ್ ಇಥೋಪಿಯಾ.
ವಿಚ್ ಈಸ್ ದ ಬಿಯಾಂಡ್ ದ ರಿವರ್ಸ್ ಆಫ್ ಇಥೋಪಿಯಾ. ಊ ಅಂತ ಹೇಳ್ತಾರೆ, ಅಯ್ಯೋ ಅಂತ ಹೇಳ್ತಾರೆ. ಅಯ್ಯೋ ಅಂದ್ರೆ ಏನಪ್ಪಾ ಅಂದ್ರೆ, ಭಯಂಕರವಾಗಿರೋಂತ ಒಂದು ಕಷ್ಟ ಯಾರ ಮೇಲೆ ಬರ್ತಾರಂತೆ, ಯಾರ ಮೇಲೆ ಬರ್ತಾರೆ, ಇರಾನ್ ಮೇಲೆ, ಸರಿ, ಏ ಇಂಥ ದೇಶ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ಅಯ್ಯೋ ಅಂತಾನೇನು, ಅಯ್ಯೋ ಅಂದ್ರೆ ಏನರ್ಥ, ಏನೋ ಆಗ್ಬಿಡ್ತು ಅಂತಂದ್ಬಿಟ್ಟು. ಅದರ ಅದೇ ರೀತಿಯ ಅರ್ಥದಲ್ಲಿ ಬೈಬಲ್ ಏನ್ ಮಾಡೋದು ಯೂಸ್ ಮಾಡೋದು, ಅದರ ಯಾವ ದೇಶಪ್ಪ ಇದು ಅಂತಂದ್ರೆ, ದ ಲ್ಯಾಂಡ್ ಶ್ಯಾಡೋಯಿಂಗ್ ವಿತ್ ವಿಂಗ್ಸ್ ವಿಚ್ ಈಸ್ ಬಿಯಾಂಡ್ ದ ರಿವರ್ಸ್ ಆಫ್ ಇಥೋಪಿಯಾ ಅಂತ ಹೇಳ್ತಾರೆ. ಇಥೋಪಿಯಾ ಅಂದ್ರೆ ಯಾವುದು, ಇದು ನೋಡಿ, ಆಫ್ರಿಕಾ. ಆಫ್ರಿಕಾ ದೇಶದ ಆ ಕಡೆ ಒಂದು ನದಿ ಇದೆ ಅಂತೆ, ಆ ನದಿಯ ಆ ಕಡೆ ಇರೋಂಥ ದೇಶ ಅಂತೆ. ಅಂದ್ರೆ ಯಾವ್ದಿದು, ಎಂದು ಬಿಯಾಂಡ್ ದ ರಿವರ್ಸ್ ಆಫ್ ಇಥೋಪಿಯಾ. ಇಥೋಪಿಯಾ ಅಂದ್ರೆ ಆಫ್ರಿಕಾ. ಅದರ ಆಫ್ರಿಕಾ ದೇಶದ ಆಚೆ ಕಡೆ ಇರೋಂಥ ನದಿ ಯಾವುದು, ಅಟ್ಲಾಂಟಿಕ್ ಓಷನ್. ಇದರ ಆ ಕಡೆ ಇರೋಂಥ ದೇಶ ಯಾವ ದೇಶಪ್ಪ ಅಂದ್ರೆ, ಏನ್ರಿ, ಅಮೇರಿಕಾ. ಅಂದ್ರ ಸರಿ, ಅಮೇರಿಕಾ, ಓಕೆಪ್ಪ. ಇದೇನಿದು, ಲ್ಯಾಂಡ್ ಶ್ಯಾಡೋಯಿಂಗ್ ವಿತ್ ವಿಂಗ್ಸ್. ರೆಕ್ಕೆಗಳಿರುವಂಥ ದೇಶ ಅಂತ ಹೇಳ್ತಾರೆ. ಇದೇನಿದು ಅಂತಂದರೆ, ನೀವು ಅಮೇರಿಕ ಪಿಕ್ಚರ್ನ ಕರೆಕ್ಟಾಗಿ ನೋಡಿದ ಅಂತಂದರೆ ಇದು ಹೆಂಗಿದೆ ಅಂತೆ, ಒಂದು ಗರುಡ ಪಕ್ಷಿ ಥರ ಇದೆ. ಅದರ ದ ಲ್ಯಾಂಡ್ ಶಾಡೋಯಿಂಗ್ ವಿತ್ ವಿಂಗ್ಸ್ ಅಂದರೆ ಯಾವುದಪ್ಪ ಅಂದರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅದಕ್ಕೆ ಅಮೇರಿಕಾದ ನ್ಯಾಷನಲ್ ಬರ್ಡ್ ಯಾವುದಪ್ಪ ಹೇಳಿ, ಬಾಲ್ಡ್ ಈಗಲ್ ಅಲ್ವರ. ಅದಕ್ಕೆ ಮಾಡಬೇಕಾದ್ರೆ ಕರ್ತನಲ್ಲಿ ಪ್ರವಾದನೆ ಏನಪ್ಪ ಹೇಳ್ತಾರೆ ಅಂತಂದರೆ, ಅಮೇರಿಕಕ್ಕೆ ಭಯಂಕರ ಕಷ್ಟ ಅಲ್ವರ. ಇವಾಗ ಅಮೇರಿಕ ಕಷ್ಟ ಆಗಿದೆಯಾ? ಎಸ್. ಅಮೇರಿಕಾ ಎಷ್ಟೋ ಏನ್ರಿ ಲಕ್ಷಾಂತರ ಡಾಲರ್ನ ಒಂದೇ ದಿನದಲ್ಲಿ ಏನು ಮಾಡೋರಂತೆ, ಕಳ್ಕೊಡೋರಂತೆ. ಯೋಚನೆ ಮಾಡ್ತೀನಿ, ಎಲ್ಲ ಜನಗಳಿಗೂ ಸಿಕ್ಕಾಪಟ್ಟೆ ಸಾಕಾಬಿಟ್ಟಿದೆ. ಯಾಕಂದರೆ ಫೈನಾನ್ಷಿಯಲ್ ಬರ್ಡನ್, ಟ್ಯಾಕ್ಸ್ ಬರ್ಡನ್ ಯಾರ್ದಿವಲ್ಲ ಜನಗಳು ಏನು ಮಾಡ್ತಾವ್ರೆ ಮಾಡ್ತಾರೆ ಅಂತಂದ್ರೆ. ಇನ್ನೊಂದು ವಾಕ್ಯ ಹೋದ್ರ, ಆಮೋಸ್ 6:1, ಆಮೋಸ್ 6:1.
ಅಯ್ಯೋ, ಚಿಯೋನಿನಲ್ಲಿ ನೆಮ್ಮದಿಯಾಗಿರುವವರ ಗತಿಯನ್ನು ಏನೆಂದು ಹೇಳಿ.
ಝಿಯೋನ್ ನಲ್ಲಿ ನೆಮ್ಮದಿಯಾಗಿರುವಂತ ಗತಿಯನ್ನು ಏನು ಹೇಳಲಿ?
ಪ್ರಮುಖ ಜನಾಂಗದಲ್ಲಿ
ನೋಡಿ, ಪ್ರಮುಖ ಜನಾಂಗದಲ್ಲಿ
ಹೆಸರುಗೊಂಡ ಇಸ್ರಾಯೇಲಿಯರ ನ್ಯಾಯ ವಿಚಾರಕರಾಗಿ
ನೋಡ, ಇಸ್ರೇಲರ ನ್ಯಾಯ ವಿಚಾರಕ್ಕಾಗಿ
ಸಮಾರ್ಯದ ಬೆಟ್ಟದಲ್ಲಿ ನಿಶ್ಚಿಂತರಾಗಿರುವವರ ಪಾಡನ್ನು ಎಂಥದೇನಲ್ಲಿ.
ನೋಡ್ರ, ಇಂಥವ್ರ ಪಾಡನ್ ಎಂಥದನ್ನು ಏನು ಹೇಳಲಿ ಅಂತ ಹೇಳ್ತಾರೆ ಅಲ್ವರ. ಹೂ ಒನ್ ಟು ದೆಮ್ ದಟ್ ಆರ್ ಈಸ್ ಇನ್ ಝಯೋನ್ ಅಂಡ್ ಟ್ರಸ್ಟ್ ಇನ್ ದ ಮೌಂಟೇನ್ಸ್ ಆಫ್ ಸಮರಿಯಾ. ಯಾರು ಇದು ಮೌಂಟೇನ್ಸ್ ಆಫ್ ಸಮರಿಯಾ ಅಂದರೆ, ವಿಚ್ ಆರ್ ನೇಮ್ ದ ಚೀಫ್ ಆಫ್ ದ ನೇಷನ್ಸ್ ಅದರ. ಇವತ್ತು ಇಡೀ ಲೋಕದಲ್ಲಿ ಚೀಫೆಸ್ಟ್ ಆಫ್ ದ ನೇಷನ್ಸ್ ಅಂದ್ರೆ ಯಾವ್ದಪ್ಪ ಹೇಳ್ತೀರಿ? ಇಡೀ ಲೋಕಕ್ಕೆ ತುಂಬ ಹೆಸರುವಾಸಿಯಾಗಿರೋಂಥ ಪ್ರಮುಖವಾಗಿರೋಂಥ ದೇಶ ಅಂದರೆ ಯಾವ ದೇಶ ಅಂತ ಹೇಳ್ತೀರಿ? ಅಮೇರಿಕಾನೆ. ಅವರ ಏನೇ ಪ್ರಾಬ್ಲಮ್ ಅಂದ್ರೆ ಯಾರ ಕಡೆ ತಿರುಗಿ ನೋಡ್ತಾರೆ ಎಲ್ಲ ಜನಗಳು? ಅಮೇರಿಕಾ ನೋಡ್ರ, ಏನ್ ಹೇಳ್ತಾರೆ ಅಲ್ಲಿ, ದ ಚೀಫ್ ಆಫ್ ನೇಷನ್ಸ್. ನೆಕ್ಸ್ಟ್ ಹೇಳ್ತಾರೆ, ಟು ಹೂಮ್ ದ ಇಸ್ರೇಲ್ ಹೌಸ್ ಆಫ್ ಇಸ್ರೇಲ್ ಕಮ್ ಅಂತ ಹೇಳ್ತಾರೆ. ಇಡೀ ಇಸ್ರೇಲ್ ಸಮಸ್ಯೆ ಆದರೆ ಯಾವ ರಾಜ್ಯ ಕಡೆ ತಿರುಗೋದು? ಇವತ್ತ ಅಮೇರಿಕ ಕಡೆ ತಿರುಗೋದು. ಇದಕ್ಕೆ ಏನು ಹೇಳ್ತಾರೆ? ಹೂ ಭಯಂಕರ ವಿಪತ್ತು ಅಂತ ಹೇಳ್ತಾರೆ ಅಲ್ದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಅಮೇರಿಕಾಗೆ ಭಯಂಕರ ಆಗಿರೋಂಥ ಟೆರಿಬಲ್ ಲಾಸ್ ಅಲ್ದ್ರ. ಅದಕ್ಕೆ ಏನ್ರಿ ಟ್ರಂಪ್ ಏನು ಮಾಡಿದ್ರು, ನೆಗೋಷಿಯೇಷನ್ ಏನು ಮಾಡ್ಬಿಟ್ರ ಇಳಿದ್ಬಿಟ್ರು ಅದರ. ಅವ್ರು ಕ್ಲೇಮ್ ಮಾಡ್ತಾರೆ ಅವರೇ ನೆಗೋಷಿಯೇಷನ್ ಬಂದರು ಅಂತ. ಆ್ಯಕ್ಚುಲಿ ಫ್ಯಾಕ್ಟ್ ಅಂದರೆ ಇವ್ರು ಏನು ಮಾಡ್ತಾರೆ, ನೆಗೋಷಿಯೇಟ್ ಮಾಡ್ತಾವ್ರೆ ಅದರ. ನೆಗೋಷಿಯೇಟ್ ಮಾಡಿದ ನೆಕ್ಸ್ಟ್ ದಿನಾನೇ ಏನು ಮಾಡ್ತು ಗೊತ್ತಾ, ಇಸ್ರೇಲ್ ಲೆಬನಾನ್ ಏನು ಮಾಡ್ತು, ಹೊಡೆಯೋದಕ್ಕೆ ಶುರು ಮಾಡ್ತು ಅದರ. ಯಾಕೆ ಗೊತ್ತಾ, ಯಾಕೆ ಹೊಡಿತು ಗೊತ್ತಾ, ಅಮೇರಿಕಾ ಇರಾನ್ನ ಅಟ್ಯಾಕ್ ಮಾಡಿ ಕಾರಣ ಏನು, ಯಾವ ಯಾರ ಕಾರಣ ಗೊತ್ತಾ? ಅವನಿಗೆ ಸ್ಟ್ರೇಟ್ ಆಫ್ ಫಾರ್ಮೋಸ್ಗೆ ಸಂಬಂಧನೇ ಇಲ್ಲ, ಕ್ರೂಡ್ ಆಯಿಲ್ಗೂ ಸಂಬಂಧನೇ ಇಲ್ಲ. ಅವನು ಅಟ್ಯಾಕ್ ಮಾಡಿದ್ದೆಲ್ಲ ಅಂದರೆ ಬುಷರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ. ಯಾರ ಮಾತುಗೋಸ್ಕರ ಕೇಳ್ಕೊಂಡು? ಇಸ್ರೇಲ್ ಮಾತುಗೋಸ್ಕರ. ಇಸ್ರೇಲ್ ಮಾತನ್ನ ಕೇಳ್ಕೊಂಡು ಹೊಡೆದಿರೋದ್ರಿಂದ ಇವತ್ತು ಅಮೇರಿಕಾಗೆ ಭಯಂಕರ ಕಷ್ಟ ಆಗ್ಬಿಟ್ಟೈತೆ ನೋಡಿರ್ತೀನಿ ಅದರ. ಅದಕ್ಕೆ ಅಮೇರಿಕ ಆದಷ್ಟು ಏನ್ರಿ ಇಸ್ರೇಲಿಂದ ದೂರ ಹೋಗೋ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾ ಇದೆ ನೋಡಿ. ಬೈಬಲ್ ಪ್ರೊಫೆಸಿ ಯೆರೆಮೀಯಾ 3:14, ಜೆರೆಮೀಯಾ 30:14.
ನಿನ್ನ ಮಿಂಡರಾದರೂ ನಿನ್ನನ್ನು ಹುಡುಕುವುದಿಲ್ಲ, ಮರೆತು ಬಿಟ್ಟರು.
ನೋಡ್ರ, ಇಸ್ರೇಲ್ಗೆ ಮಿಂಡರು ಯಾರಪ್ಪ ಅಂತಂದ್ರೆ ಅಮೇರಿಕಾರಿ ಅದರ. ಅಂದ್ರೆ ಇಸ್ರೇಲ್ಗೆ ಲವರ್ಸ್ ಯಾರಪ್ಪ ಅಂದ್ರೆ ಅಮೇರಿಕಾ. ಅಮೇರಿಕಾ ತುಂಬಾ ಪ್ರೀತಿ ಮಾಡ್ತಾ ನೋಡಿ ಅಂತೀನಿ. ಅವ್ನ ಮಾತು ಕೇಳ್ಕೊಂಡು ಏನ್ ಮಾಡಿದ್ವಿ, ಇವತ್ತು ಇರಾನ್ ಅಟ್ಯಾಕ್ ಮಾಡೋದು. ಆದ್ರೆ ಏನ್ ಹೇಳ್ತಾರೆ ಪ್ರವಾದನೆ, ಒಂದು ಕಾಲ ಬರ್ತಾರೆ ನಿನ್ನನ್ನ ಹುಡುಕುವುದಿಲ್ಲ ಅದರ. ಅದಕ್ಕೆ ಇವತ್ತು ಇರಾನ್ ಅಮೇರಿಕಾ ಪೀಸ್ಗೆ ಇಸ್ರೇಲ್ ಒಪ್ಪಂದ ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಹೇಳೇ, ಇದೆಲ್ಲ ಏನಪ್ಪ ಅಂದರೆ ವಾರ್ ಪ್ರಿಪ್ರೇಷನ್. ಏನಕ್ಕೆ ವಾರ್ ಪ್ರಿಪ್ರೇಷನ್ ಅಂತಂದರೆ, ಏನು ಮಹಾಯುದ್ಧ ಇದು 3ನೇ ಅವರ ಟಿ ವಿ ನವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಿಲ್ವ? ಹಾಂ ಅದರ ಹಂಗಿರ್ಬೇಕಾದ್ರೆ ನಾವೆಲ್ಲ ಧೈರ್ಯವಾಗಿ ಹೇಳ್ಬೋದು. ಇವಾಗ ಇದೆಂಥ ಯುದ್ಧ? ಹಾಂ, ಎಜೇಕಿಯೇಲ್ 3:6, ನಿಧಾನವಾಗಿ ಓದಿ ಏನಂತ ಪ್ರಾಫಸಿ ಓದನ.
ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ರೋಷ್ ಮೇಷಕ್ ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೆ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ
ನೋಡ್ರಿ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ
ನಿನ್ನ ದವಡೆಗೆ ಕೊಕ್ಕೆ ಹಾಕಿ
ನಿನ್ನ ದವಡೆಗೆ ಏನಾಗ್ತೀನಿ, ಕೊಕ್ಕೆ ಹಾಕಿ
ಈಚೆಗೆ ಎಳೆದು
ಈಚೆಗೆ ಹೇಳುದು
ಅಶ್ವಾರೂಢರು
ಹಾ
ಖೇಡ್ಯ ಪಾಣಿಗಳು
ಹಾ
ಯಾರೂ ತಪ್ಪದೆ
ಹಾ
ವಿಚಿತ್ರಾಂಬರರು
ಹಾ
ಖಡ್ಗಹಸ್ತರು ಆದ ರಾಹುತರ
ಹಾ
ದೊಡ್ಡ ತಂಡದಿಂದ
ಹಾ
ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು
ನೋಡ, ದೊಡ್ಡ ತಂಡವಾದ ನಿನ್ನ ಸೈನ್ಯವೆಲ್ಲವನ್ನು
ಯಾರೂ ತಪ್ಪದೆ
ಯಾರೂ ತಪ್ಪದೆ
ಖೇಡ್ಯ ಶಿರಸ್ತ್ರಾಣಧಾರಿಗಳಾದ
ಹ್ಮ್
ಪಾರಸಿಯರು
ಹ್ಮ್
ಕೂಷ್ಯರು
ಹ್ಮ್
ಪೂಟ್ಯರು
ಹ್ಮ್
ಇವರನ್ನು
ಹ್ಮ್
ಗುಮ್ಮಿ ಗುಮ್ಮಿಯಾದ ಘೊಮೇರ್ಯರನ್ನು
ಹ್ಮ್
ದಿಕ್ಕಿನ ಕಟ್ಟಕಡೆಯಿಂದ ಬಂದ ಭೂಮಿ ಭೂಮಿಯಾದ ತೊಗರ್ಮದವರನ್ನು ಮತ್ತು ಅನೇಕಾನೇಕ ಜನಾಂಗಗಳನ್ನು ನಿನ್ನೊಂದಿಗೆ ಬರಮಾಡುವೆನು.
ನಿನ್ನೊಂದಿಗೆ ಬರಮಾಡ್ತೀನಿ ಅಂತ ಹೇಳ್ತಾರೆ. ಯಾರು ಬರಮಾಡೋದು? ಯಾರ ಅಂಡರ್ಲೈನ್ ಮಾಡ್ಕೊಳ್ರಿ, ಯಾರು ಬರಮಾಡೋದು? ದೇವ್ರು. ಇವ ನೆಕ್ಸ್ಟ್ ನೋಡ್ತೀನಿ ಪ್ರಾಫೆಸಿಲ್ ಹೆಂಗೆ ಹೇಳ್ತಾರೆ, ದೇವ್ರು ಬರಮಾಡ್ತಾನೆ, ಬ್ಯೂಟಿಫುಲ್ ಪ್ರಾಫೆಸಿ ನೋಡ್ತಾನೆ. ಹಂಗ್ರೆ ಇದೆಲ್ಲ ಮಾಡೋದು ಯಾರು? ಚೇತನ್ ಮಾಡಲ್ಲ, ಯಾರು ಮಾಡ್ತಾ ಇದ್ದಿದ್ದು? ಕರೆಕ್ಟಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ತಂದೆ ದೇವ್ರೇ ಇವನ್ನ ಕರೆಸ್ತಾರಂತೆ. ಹೆಂಗೆ? ಬಾಯಿಗೆ ಕೊಕ್ಕಿ ಹಾಕಿ ಏನು ಮಾಡ್ತಾರಂತೆ, ಎಳಿತಾರಂತೆ. ಅಂದ್ರೆ ಇವಾಗ ಕುದುರೆ ಲಗಾಮ್ ಹಿಡಿಬೇಕು, ಹೆಂಗೆ ಹಿಡಿತಾರೆ? ಮೂಗ್ಗೆ ಏನು ಮಾಡ್ತಾರಂತೆ, ಯಾಕೆ ಮೂಗ್ಗೆ ಹಾಕೋದು? ಕಂಟ್ರೋಲ್ ಸಿಗ್ತಾರೆ, ನೋವು ಆಗ್ತಾರೆ. ಇವಾಗ ನಮ್ಮ ಮೂಗಿಟ್ ಹೇಳೋದು ಹೆಂಗಿರ್ತಾರೆ ಅಂದ್ರೆ, ಹೆಂಗಿರ್ತಾರೆ? ಏನು ನೋವು? ಅವಾಗ ಏನು ಮಾಡ್ತೀರಿ? ಇವು ಹೇಳ್ದಂಗೆ ಕೇಳ್ಬಿಡ್ತೀರಿ ಕುದುರೆಗೆ. ಹಂಗೆ ಇದೇ ಥರ ದೇವರು ಏನು ಹೇಳ್ತಾರೆ ಅಂದರೆ, ಈ ಒಂದು ಯುದ್ಧಕ್ಕೆ ಇವತ್ತು ಯಾರನ್ನ ಸೇರಿಸೋರೆ? ಇರಾನ್ನ. ಯೋಚನೆ ಮಾಡಿ ಅಂತೀನಿ, ಇಸ್ರೇಲು ಮತ್ತು ಗಾಜಾಗೆ ಯುದ್ಧ ಆಯ್ತಪ್ಪ, ಇರಾನ್ ಹೇಗೆ ಬರಬೇಕು? ಯುಕ್ರೇನು ರಷ್ಯಾ ಯುದ್ಧ ಆಡ್ತಾರೆ, ಇರಾನ್ ಹೇಗೆ ಬರಬೇಕು? ಬೈಬಲ್ ಪ್ರಾಫಸಿ, ದೇವರು ಕೊಕ್ಕಿ ಹಾಕಿ, ಬಾಯಿಗೆ ಕೊಕ್ಕಿ ಹಾಕಿ ಎಲ್ಲೋ ಹೋಗ್ತಾ ಇರೋವನ್ನ ಎಳ್ದು ಎಲ್ಲಿ ಕರ್ಕೊಂಬತ್ತಾರಂತೆ. ಅದಕ್ಕೆ ಇವಾಗ ಅಮೆರಿಕಕ್ಕೆ ಏನು ಅನ್ಸ್ಬಿಟ್ಟಿದೆ, ಅಯ್ಯೋ ನಾನು ಯಾಕಪ್ಪ ಹೋದೆ ಈ ಸವಾಸಕ್ಕೆ ಅಂತ ಅನ್ಸ್ಬಿಟ್ಟಿದೆ, ಹೌದಾ ಇಲ್ವಾ? ಇಡೀ ವರ್ಲ್ಡ್ಗೆ ಅನ್ಸ್ಬಿಟ್ಟಿದೆ ನೆಮ್ಮದಿಯಾಗಿರೋಂಥ ಇರಾನ್ ಯಾಕಪ್ಪ ಕೆದ್ಕೋಕೆ ಹೋದೆ ಅಂದರೆ, ಅವನು ಕೆದಕ್ತಾ ಇಲ್ಲ, ಮೇಲ್ಗಡೆ ಒಬ್ರು ಅವ್ರು ನೋಡಿರ್ತೀನಿ ಕೊಕ್ಕಿ ಹಾಕ್ಬಿಟ್ಟು ಏನು ಮಾಡೋದು ನಿಮಗೆ ಯುದ್ಧಕ್ಕೆ ಹೇಳ್ದ್ಬಿಟ್ರು. ಅದಕ್ಕೆ ನೋಡ್ಬೇಕಾದ್ರೆ ಇನ್ನು ಅತಿ ಶೀಘ್ರದಲ್ಲಿ ಮುಂದಕ್ಕೆ ಏನಾಗ್ತದೆ ಅಂದರೆ, ರಷ್ಯಾದವ್ರು ಏನು ಮಾಡ್ತಾರೆ ಯುದ್ಧಕ್ಕೆ ಇಳಿತಾರೆ. ಯಾಕಂದರೆ ಇರಾನ್ ರಷ್ಯಾ 20 ಇಯರ್ಸ್ ಪಾರ್ಟ್ನರ್ಶಿಪ್ ಏನು ಮಾಡಿ ಡೀಲ್ ಮಾಡ್ಕೊಂಡ್ರೆ, ಅದಕ್ಕೆ ಏನೇ ಆದರೂ ಸರಿ ಕೊರಿಯಾ ರಷ್ಯಾದವರೆಲ್ಲ ಯಾರಿಗೆ ಸಪೋರ್ಟು? ಏನ್ರಿ ಇರಾನ್ಗೆ ಸಪೋರ್ಟ್. ಸರಿ, ಇವಾಗ ಮೊನ್ನೆ ತನ ಏನಾಯ್ತು ಏನ್ರಿ, ಅಟ್ಯಾಕ್ ಆಯ್ತಲ್ಲ, ಆ ಅಟ್ಯಾಕಿಗೆ ಏನು ಹೆಸರು? ಎಪಿಕ್ ಫ್ಯೂರಿ. ಸರಿ, ಇದಕ್ಕೂ ಬೈಬಲ್ಗೇನೆ ಇದೆಯಾ? ಎಸ್, ಬೈಬಲಲ್ಲಿ ಬ್ಯೂಟಿಫುಲ್ ಪ್ರವಾದನೇ ಇದೆ ರೀ. ಕರೆಕ್ಟಾಗಿ ಎಪಿಕ್ ಫ್ಯೂರಿಗೆ ಏನಾಯಿತು ಆ ಸನ್ನಿವೇಶಗಳ ಬಗ್ಗೆನೇ ಹೇಳಿದೆ. ಎಲ್ಲಪ್ಪ ಇದೆ ಅಂದರೆ, ಯೆರೆಮೀಯ 49ನೇ ಅಧ್ಯಾಯ 35ನೇ ವಾಕ್ಯ ಎಂದು ಹಿಡಿದು 39ನೇ ವಾಕ್ಯದವರೆಗೆ ಓದ್ರಿ ಅಂತೀನಿ. ಯೆರೆಮೀಯ 49:35.
ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಏಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನು ಮುರಿದು ಬಿಡುವೆನು.
ನೋಡ್ರ, ಸೇನಾಧೀಶ್ವರನಾಗಿರಂತ ಯಹೋವನು ಇಂತೆನ್ನುತ್ತಾನೆ, ಈಗೋ ಏಲಾಮಿನ ಮುಖ್ಯ ಬಲವಾದ ಬಿಲ್ಲನ್ನು ಏನ್ ಮಾಡ್ತೀನಿ? ಮುರಿದು ಬಿಡ್ತೀನಿ ಅಂತ ಹೇಳ್ತಾರೆ. ಏಲಾಮಿನ ಮುಖ್ಯದ ಬಲವಾಗಿರಂತ ಬಿಲ್ಲು ಏನಪ್ಪ ಇದು ಅಂದ್ರೆ, ಆ ಕಾಲದಲ್ಲಿ ಏಲಾಮ್ ಬಿಟ್ಟು ಎಕ್ಸ್ಪರ್ಟ್ ಯಾವ್ದ್ರ ಅಂದ್ರೆ, ಏನ್ರಿ ಬಿಲ್ಲು ಬಾಣದಲ್ಲಿ ಅಂದ್ರೆ, ಏನ್ರಿ ಆರ್ಚರ್ ಅಲ್ಲಿ ತುಂಬಾ ಏನ್ರಿ ಎಕ್ಸ್ಪರ್ಟ್, ಏನ್ರಿ ತುಂಬಾ ದೂರದಲ್ಲಿ ಅಂತ ಟಾರ್ಗೆಟ್ಗಳನ್ನ ಏನ್ ಮಾಡೋ ಇಲಾಮ್ ದೇಶದವ್ರು ಆರಾಮಾಗಿ ಏನ್ ಮಾಡಿದೆ ಹೊಡೆದು ಬಿಸಾಕ್ರ ಅಂತಾರೆ. ಅದರ ಆಮೇಲೆ ಪರ್ಷಿಯನ್ ಚಾರಿಟ್ಸ್, ನಾವು ಬೆನ್ನರ್ ಫಿಲಮ್ ಅಲ್ಲಿ ನೋಡಿರ್ಬೋದು, ಅದರ ಪರ್ಷಿಯನ್ ಚಾರಿಟ್ಸ್ ಅಂತ ಹೇಳ್ಬೇಕ್ರೆ, ಏನ್ರಿ ವೆರಿ ಡೇಂಜರಸ್, ಏನ್ರಿ ವೆರಿ ಫೇಮಸ್ ಯುದ್ಧದಲ್ಲಿ ಮಿಲಿಟ್ರಿಯಲ್ಲಿ ತುಂಬಾ ಏನ್ರಿ ಇವರು ಎಕ್ಸ್ಪರ್ಟ್ಸ್ ಯಾರಪ್ಪ ಅಂದ್ರೆ ಈ ಇಲಾಮ್ ದೇಶದವರು. ಅಂದ್ರೆ ದೂರದಕ್ಕೆ ಟಾರ್ಗೆಟ್ ಇರೋಂತ ಒಂದು ಬಿಲ್ಲು ಬಾಣಗಳು. ಆ ಕಾಲದಲ್ಲಿ ಬಿಲ್ಲು ಬಾಣ, ಈ ಕಾಲದಲ್ಲಿ ಏನು ಐತಲ್ಲ ನೋಡಿ, ಸ್ಕಡ್ಡು, ಅದರ ರಾಕೆಟ್ಟು, ಲಾಂಚರ್ಗಳು, ಇವೆಲ್ಲ ನಾನು ಹೇಳ್ಬೇಕಾ? ನಿಮ್ ಫೋಟೋ ನೋಡಿದ್ರೆ ನಿಮ್ಗೆ ಏನಾಗ್ಬಿಡ್ತದೆ, ನಿಮ್ಗೆ ಕ್ಲೀನಾಗಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ಅಲ್ವರ. ಅದಕ್ಕೆ ದೇವರು ಯಾರನ್ನ ಹೊಡಿತೀನಿ ಅಂತಂದ್ರೆ, ಯಾವ್ದು ಹೊಡಿತೀನಿ ಇವಾಗ? ನಿನ್ನ ಮುಖ್ಯವಾದ ಬಲವಾಗಿರಂತ ಬಿಲ್ಲನ್ನು ಏನ್ ಮಾಡ್ತೀನಿ, ಹೊಡಿತೀನಿ ಅಂತ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಅಮೇರಿಕಾ ಏನ್ ಮಾಡ್ತಾವ, ಕ್ಲೀನ್ ಆಗಿ ಫಸ್ಟ್ ಏನಪ್ಪ ಮಾಡ್ತಂದ್ರೆ, ಕಂಪ್ಲೀಟ್ ಇರಾನ್ ಆರ್ಮಿನ ಏನ್ ಮಾಡ್ತಾವ, ಡಿಫ್ಯೂಸ್ ಮಾಡ್ಬಿಡ್ತೀನಿ. 90% ಅಲ್ಲಿ ಇರೋಂತ ಒಂದು ಏನ್ರಿ ಆಂಟಿ ಸ್ಕಡ್ ಮಿಸೈಲ್ಗಳು, ಈ ಲಾಂಚಿಂಗ್ ಪ್ಲಾಟ್ಸ್ಗಳು ಏನ್ರಿ, ಆಮೇಲೆ ಈ ಆರ್ಮಿ ಬೇಸ್ಗಳೆಲ್ಲ ಏನ್ ಮಾಡುದು, ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಕ್ಬಿಟ್ಟಿರ್ತದೆ ಜಸ್ಟ್ 1 ವೀಕ್ ಟೈಮ್ ಅಲ್ಲಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ. ಆಮ್ ನೋಡಿ ನೆಕ್ಸ್ಟ್ ವಾಕ್ಯ ಓದನ, ಎಲ್ಲಿ 36ನೇ ವಾಕ್ಯ.
ನಾನು ನಾಲ್ಕು ದಿಕ್ಕುಗಳಿಂದಲೂ
ನಾನು 4 ದಿಕ್ಕುಗಳಿಂದಲೂ ನಾಲ್ಕು ಗಾಳಿಗಳನ್ನು
ಏಲಾಮ್ಯರ ಮೇಲೆ ಬರಮಾಡಿ
ಏಲಾಮ್ಯರ ಮೇಲೆ ಬರಮಾಡಿ
ಅವರನ್ನು ಆಯಾ ಗಾಳಿಗಳಿಗೆ ತೂರಿ ಬಿಡುವೆನು.
ನೋಡ್ರ ಆಯಾ ಗಾಳಿಗಳು ಏನ್ ಮಾಡ್ತೀನಿ, ತೂರಿ ಬಿಡ್ತೀನಿ. 4 ದಿಕ್ಕಿಂದ ಅಟ್ ಎ ಟೈಮ್ ಗಾಳಿ ಬಿಸಿ ಆಗ್ತದೆ, ಸುಂಟರ್ ಗಾಳಿ ರೀ ಅದರ. ಸೊ ಇದು 2 ಅಪ್ಲಿಕೇಶನ್ ಇದೆ. ಒಂದು ಏನು ಅಂತಂದ್ರೆ, ಇರಾನ್ ನ ಅಮೆರಿಕನ್ಸ್ ಹೆಂಗ್ ಅಟ್ಯಾಕ್ ಮಾಡುದು ಅಂದ್ರೆ, ಸುತ್ತಲೂ ಇರೋಂತ ಎಲ್ಲಾ ಅಮೆರಿಕಲ್ಲಿ ಇರೋಂತ ಬೇಸ್ಗಳು ಎಲ್ಲಿತ್ತು ನೋಡಿ, ಸೌದಿ ಅರೇಬಿಯಾದಲ್ಲಿ, ಇರಾಕ್ ಅಲ್ಲಿ, ಏನ್ರಿ ಬೇರೆ ಬೇರೆ ದೇಶದಲ್ಲಿ ಇರೋಂತ ಎಲ್ಲಾ ಒಂದು ಏನ್ರಿ ಆ ಒಂದು ಆರ್ಮಿ ಬೇಸ್ ಅಲ್ಲಿ ಇಟ್ಕೊಂಡು ಏನ್ ಮಾಡಿದ್ರೆ, ಆಮೇಲೆ ಏನ್ ಮಾಡಿದ್ರು ಇರಾನ್ ನ ಅಟ್ಯಾಕ್ ಮಾಡಿದ್ರು. ಅಂದ್ರೆ ಇದು ಯಾವ್ದ್ರ ಮೇಲೆ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ, ಇರಾನ್ ಅಲ್ಲಿ ಅಂತ ಸೋಷಿಯಲ್ ಪೊಲಿಟಿಕಲ್ ಅದರ ರಿಲಿಜಿಯಸ್ ಫೈನಾನ್ಸ್ ಮೇಲೆ ಏನಿತ್ತು, ಭಯಂಕರ ಏನಾಗಿತ್ತು ಅಂತ ಏಟ್ ಬಿತ್ತು. ಅದರ ನಮಗೆಲ್ಲ ಚೆನ್ನಾಗಿ ಗೊತ್ತು, ಏನ್ರಿ ತುಂಬಾ ಏನ್ರಿ ಕ್ರೈಸಿಸ್ ಇರಾನ್ ನಲ್ಲಿ ಕೂಡ ಏನಾಗಿದೆ ಅದರ ಆಗಿದೆ ಅದರ ಅದಿಗೆ ನೋಡ್ಬೇಕಾದ್ರೆ ನೋಡಿ 37ನೇ ವಾಕ್ಯ.
ಏಲಾಮು ದೇಶಭ್ರಷ್ಟರು ಸೇರದೇ ಇರುವ ರಾಜ್ಯವೇ ಇರದು,
ರಾಜ್ಯವೇ ಇರೋದು. ಆಮೇಲೆ
ಏಲಾಮ್ಯರು ತಮ್ಮ ಪ್ರಾಣ ಹುಡುಕುವ ಶತ್ರುಗಳಿಂದ ಕೆಂಗೆಡುವಂತೆ ಮಾಡುವೆ.
ನೋಡ್ರ ಹೆಂಗ್ ಮಾಡ್ತಾರೆ ಅಂತಂದ್ರೆ, ತನ್ನ ಏನ್ರಿ ಹುಡುಕುವಂತ ಶತ್ರುಗಳಿಂದ ತಂಗೆಡುವಂತೆ ಮಾಡ್ತೀನಿ. ಆಮೇಲೆ
ನನ್ನ ರೋಷಾಗ್ನಿಯ ವಿಪತ್ತನ್ನು ಅವರ ಮೇಲೆ ಬರಮಾಡುವೆ.
ನೋಡ್ರ ನನ್ನ ರೋಷಾಗ್ನಿಯ ವಿಪತ್ತನ್ನು ಯಾರ ಮೇಲೆ ಬರಮಾಡ್ತೀನಿ, ಅವರ ಏನು ಎಲಾಮ್ ಅವ್ರ ಮೇಲೆ ಬರಮಾಡ್ತೀನಿ. ಅಂದ್ರೆ ರೋಷಾಗ್ನಿ ಅದೇ ನೋಡಿ ಎಪಿಕ್ ಫ್ಯೂರಿ, ಯಾರ ಮೇಲೆ ಬರಮಾಡ್ತೀನಿ, ಆ ಒಂದು ಏನ್ರಿ ಎಲಾಮಿಯರ ಮೇಲೆ ಬರಮಾಡ್ತೀನಿ. ಆಮೇಲೆ
ಇದು ಯೆಹೋವನ ನುಡಿ, ಅವರು ನಿರ್ಮೂಲವಾಗುವ ತನಕ
ನೋಡ್ರ ನಿರ್ಮೂಲವಾಗುವ ತನಕ
ಅವರ ಹಿಂದೆ ಖಡ್ಗವನ್ನು ಅಟ್ಟುವೆನು.
ನೋಡ್ರ ಅವ್ರ ಹಿಂದೆ ಖಡ್ಗವನ್ನು ಅಟ್ಟುವೇನು ಅಂತ ಅದಕ್ಕೆ ನೋಡಿ April 11th ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟಂತ್ರಿ, 450 ಸ್ಟೋರೇಜ್ ಪ್ಲೇಸಸ್ ನೇ ಮಾಡಿದ್ರೆ ಏನು ಇರಾನ್ ಅಲ್ಲಿ ಡಿಸ್ಟ್ರಾಯ್ ಮಾಡಿದ್ರೆ, 800 ಅಧಿಕವಾಗಿರುತ್ತೆ ಸ್ಟೋರೇಜ್ ಪ್ಲೇಸಸ್ ಮಾಡಿದ್ರೆ ಡಿಸ್ಟ್ರಾಯ್ ಮಾಡೋದಂತಲ್ಲೇ 90% ವೆಪನ್ ಫ್ಯಾಕ್ಟ್ರಿನ ಇಸ್ರೇಲ್ ಮಾಡೋದು ಕಂಪ್ಲೀಟ್ ಆಗಿ ನಾಶ ಮಾಡೋಕ್ಕಾದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಭಯಂಕರವಾಗಿರೋಂತ ದೇವರ ಉಗ್ರ ಕೋಪನ ದೇವ್ರು ಯಾರ ಮೇಲೆ ಹಾಕೋರು ಇವತ್ತು, ಇರಾನ್ ಮೇಲೆ. ಇನ್ನೆರಡು ವಾಕ್ಯ ಓದೋಣ, Jeremiah 25:15-18, Jeremiah 25:15-18.
ಇಸ್ರಾಯೇಲ್ಯರ ದೇವರಾದ ಯೆಹೋವನು ನನಗೆ,
ಹ್ಮ್
ರೋಷ ರೂಪ ಮಧ್ಯದ
ಹ್ಮ್
ಈ ಪಾತ್ರೆಯನ್ನು
ಹ್ಮ್
ನೀನು ನನ್ನ ಕೈಯಿಂದ ತೆಗೆದುಕೊಂಡು,
ನೋಡ್ರ ರೋಷ ರೂಪ ಮಧ್ಯವಾದ ಈ ಪಾತ್ರೆಯನ್ನು ನನ್ನ ಕೈಯಿಂದ ತೆಗೆದುಕೊಂಡು
ಯಾವ ಜನಾಂಗಗಳ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಆ ಸಕಲ ಜನಾಂಗಗಳು ಇದರಲ್ಲಿ ಕುಡಿಯುವಂತೆ ಮಾಡು.
ಆ ಸಕಲ ಜನಾಂಗದಲ್ಲಿ ಕುಡಿಯುವಂತೆ ಮಾಡು. ಏನ್ ಪಾತ್ರೆ ಹೆಸರು ಏನ್ರಿ? ರೋಷ ರೂಪ ಮಧ್ಯ ಎಪಿಕ್ ಫ್ಯೂರಿ, ಭಯಂಕರ ದೇವರ ಕೋಪ ತುಂಬಿರೋಂತ ಪಾತ್ರೆ ಕೊಡ್ತೀನಿ, ಜನಾಂಗದವರಿಗೆ ಕುಡಿಯೋ ರೀತಿಯಲ್ಲಿ ಮಾಡು ಅಂತ ಹೇಳ್ತಾರೆ. ನೋಡಿ ಹಂಗೆ ಓದಿ, ಯಾವ ರಾಜ್ಯಗಳು ಕಂಟಿನ್ಯೂ ಮಾಡಿ.
ನಾನು ಅವರಲ್ಲಿಗೆ ಖಡ್ಗವನ್ನು ಕಳುಹಿಸುವೆನು,
ಹ್ಮ್
ಆ ನನ್ನ ರೋಷವನ್ನು
ಹ್ಮ್
ಅವರು ಕುಡಿದು ಓಲಾಡುವರು,
ಹ್ಮ್
ಹುಚ್ಚುಚ್ಚಾಗುವರು.
ನೋಡ್ರ ಕುಡಿದು ಓದರಾಗುವವರು ಏನಾಗ್ತಾರಂತೆ, ಹುಚ್ಚುಚ್ಚರಾಗ್ತಾರಂತಾರೆ. ಇವತ್ತೆಲ್ಲ ತೊಗೊಳ ಡಿಸಿಷನ್ ಏನ್ರಿ ಹೆಂಗಿದೆ, ಫೂಲಿಶ್ ಡಿಸಿಷನ್ಸ್ ಇವೆಲ್ಲ ಸಮಾಜಕ್ಕೆ ಎಷ್ಟು ಎಫೆಕ್ಟ್ ಆಗ ಸ್ವಲ್ಪ ಥಿಂಕ್ ಮಾಡಲ್ಲ. ನೆಕ್ಸ್ಟ್ 25th verse.
ಎಲ್ಲಾ ಅರಸರು
ಹ್ಮ್
ಜಿಮ್ರಿಯ, ಎಲ್ಲಾ ಅರಸರು
ಹ್ಮ್
ಎಲಾಮಿನ, ಎಲ್ಲಾ ಅರಸರು
ನೋಡ್ರ ಏಲಾಮಿನ ಎಲ್ಲಾ ಅರಸರು ಇವ್ರಿಗೆಲ್ಲರಿಗೂ ಕೊಡು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದ್ರ ಅಂದ್ ನೋಡ್ಬೇಕ್ರೆ ದೇವರ ಉಗ್ರ ಕೋಪನ ಏನ್ ಮಾಡ್ತಾರೆ ದೇವ್ರ ಇವತ್ತೋ ಅವ್ರ ಮೇಲೆ ಹಾಕ್ತಾರೆ. ನೆಕ್ಸ್ಟ್ Jeremiah 49:38, Jeremiah 49:38.
ಅವರ ಹಿಂದೆ ಖಡ್ಗವನ್ನು ಅಟ್ಟುವೆನು, ನನ್ನ ಸಿಂಹಾಸನವನ್ನು ಏಲಾಮಿನ ಮೇಲೆ ಸ್ಥಾಪಿಸಿ ಆ ದೇಶದ ಅರಸನನ್ನು ಪ್ರಧಾನರನ್ನು ಅಳಿಸಿ ಬಿಡುವೆನು. ಇದು ಯೆಹೋವನ ನುಡಿ.
ನೋಡ್ರ ಕ್ಲೀನ್ ಆಗಿ ಹೇಳ್ತಾರೆ ಹೇಳ್ರಿ, ನನ್ನ ಸಿಂಹಾಸನವನ್ನು ಎಲಾಮಿನಲ್ಲಿ ಸ್ಥಾಪನೆ ಮಾಡ್ತೀನಿ, ಆ ದೇಶದ ಅರಸರನ್ನು ಪ್ರಧಾನ ಏನ್ ಮಾಡ್ತೀನಿ ಅಳಿಸ್ಬಿಡ್ತೀನಿ. ಅಳಿಸ್ಬಿಟ್ರ ಒಂದೇ ದಿನ ಒಂದೇ ಟೈಮ್ ಎಲ್ಲ ಮನೆ ಕುರಿತು ಡಿಸ್ಕಷನ್ ಮಾಡ್ತಾರೆ. ಬೇಕಾದ್ರೆ 12 ಒಂದ್ಸತಿ ಟಾಪ್ ಲೀಡರ್ಸ್ ಏನ್ ಮಾಡಕ್ಬಿಟ್ರು, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಏನ್ ಮಾಡಕ್ಬಿಟ್ರು ಒಂದ್ಸತಿ ಹೊಡೆದಾಕ್ಬಿಟ್ರು. ಈ ತರ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಯಾವ ರಾಜ್ಯದ ಮೇಲೆ ಬಾಂಬ್ ಹಾಕಿ ಅಟ್ ಎ ಟೈಮ್ ಸಾಧಿಸೋ ರೆಕಾರ್ಡ್ ಏನಾಗಿಲ್ಲ ಇಲ್ಲ ಅಲ್ವರ. ಎಲ್ಲಿ ಅವ್ರ ಮನೆಯಲ್ಲೇ ನುಗ್ಗೇನ್ ಮಾಡೋರು, ಅವ್ರ ದೇಶದಲ್ಲಿ ಅವ್ರನ್ನ ಹೊಡೆದಾಕ್ಬಿಟ್ಟಾರೆ ಅಲ್ವರ. ಏನ್ ಹೇಳ್ತಾರೆ, ಆ ದೇಶದ ಅರಸರನ್ನು ಪ್ರಧಾನರನ್ನು ಅಳಿಸಿ ಬಿಡುವೇನು, ಮಗ ಸೊಸೆ ಮೊಮ್ಮಗ ಎಲ್ಲರದೇ ಮಾಡಕ್ಬಿಟ್ಟು ಹೊಡೆದಾಕ್ಬಿಟ್ಟಾರೆ ಅಲ್ವರ. ಅದಕ್ಕೆ ಹೇಳ್ತಾರೆ ನನ್ನ ಸಿಂಹಾಸನವನ್ನು ಏಲಾಮಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಏನಿದು ದೇವರು ಸಿಂಹಾಸನ ಸ್ಥಾಪನೆ ಮಾಡ್ತಾನೆ ಏನರ್ಥ ಅಂದ್ರೆ, ದೇವರು ಅವರೇ ಬಂದು ಆಳ್ವಿಕೆ ಮಾಡ್ತಾರ ಅಂದ್ರೆ ಇಲ್ಲ ರೀ, ದೇವ್ರದು ಯಾರ್ದೋ ಒಬ್ರು ರೆಪ್ರೆಸೆಂಟೇಟಿವ್ನ ದೇವ್ರು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬಿಡ್ತಾರೆ. ಹೇಗೆ ಅಂತಂದ್ರೆ, ನಮ್ಗೆ ಸತ್ಯವೇದದಲ್ಲಿ ವಾಕ್ಯಗಳಿದೆ ಓದೋದು ಬೇಕಾಗಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 29:23 ಹೇಳ್ತಾರೆ, ದಾವೀದು ತೀರೋಗಿದ ನಂತರ ಸೋಲೊಮೋನ್ ಸಿಂಹಾಸನ ಕೂತು ಆಳ್ವಿಕೆ ಮಾಡ್ದ ಅಂತ ಹೇಳ್ತಾರೆ. ಯಾರ ಸಿಂಹಾಸನ ಅಂತ ನೋಡ್ತೀನಿ ಅಂದ್ರೆ ಯಹೋವನ ಸಿಂಹಾಸನ ಅಂತ ಹೇಳ್ತಾರೆ. ಹಾಗಾದ್ರೆ ಏನರ್ಥ, ಅಲ್ಲಿ ದೇವರು ಸೋಲೊಮೋನ್ ಮುಖಾಂತರ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡಿದ್ರು ಅಂತ. ಅದೇ ತರ Ezekiel 21ನೇ ಅಧ್ಯಾಯದಲ್ಲಿ ಕೊನೆಯ ರಾಜನಾಗಿರೋ ಜೆಡಿಕನ್ಗೆ ಏನ್ ಹೇಳ್ತಾರೆ, ದುಷ್ಟನು ಭ್ರಷ್ಟನು ನೀನು, ಸಿಂಹಾಸವನ್ನು ಮುಂಡಾಸವನ್ನು ಕಿತ್ತಾಕೋ ಅಂತ ಹೇಳ್ತಾರೆ. ಎಲ್ಲವೂ ವ್ಯತ್ಯಾಸವಾಗಲಿ ಅಂತ. ಹಾಗಾದ್ರೆ ದೇವರ ರಾಜ್ಯಾಧಿಕಾರ ಎಲ್ಲಿತ್ತು ಅಂತಂದ್ರೆ ಅಡ್ಮಿನಿಸ್ಟ್ರೇಷನು ಈ ರಾಜರುಗಳ ಮುಖಾಂತರ ದೇವರು ಇಸ್ರೇಲ್ ನಡೆಸಿದ್ರೆ ತೆಗೆದಾಕ್ತಾರೆ ಅಂತ ಹೇಳ್ತಾರೆ. ಅದರ ಇದೇ ರೀತಿ ರೋಮಾಪುರದಲ್ಲಿ ನಾವೇನ್ ನೋಡ್ತೀರಿ 9ನೇ ಅಧ್ಯಾಯದಲ್ಲಿ, ಇದಕ್ಕಾಗೆ ಫಾರೋನ್ ನಾನು ಏನ್ ಮಾಡಿದ್ದೀನಿ ಎಪ್ಸಿದ್ದೀನಿ ಅಂತ ಹೇಳ್ತಾರೆ. ಅದೇನರ್ಥ ಅಂದ್ರೆ, ಇಸ್ರೇಲ್ ಜನಗಳು ಬಿಡುಗಡೆ ಆಗಿ ಏನ್ರಿ ಹೊರಗಡೆ ಬರ್ಬೇಕ್ರೆ ಐಗುಪ್ತದೇಶ ಹೊರಗಡೆ ಬರ್ಬೇಕ್ರೆ ತುಂಬಾ ಕಠಿಣ ಮನಸ್ಸಿರೋಂಥ ಫಾರೋ ಇರಬೇಕು ಅಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರಂತೆ ಡಿಸೈಡ್ ಮಾಡಿದ್ರಂತೆ. ಅದಕ್ಕೆ ಇಂಥ ಫಾರೋನೇ ಇರಬೇಕು ಅಂದ್ಬಿಟ್ಟು ದೇವ್ರ ಎಲ್ಲ ಸಿಚುವೇಶನ್ಸ್ ಏರ್ಪಾಡು ಮಾಡಿದ್ರಂತೆ. ಅದೇ ರೀತಿ ಅತಿ ಶೀಘ್ರದಲ್ಲಿ ಇಸ್ರೇಲಲ್ಲಿ ದೇವರ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂದರೆ ಇಂಥ ಏಲಾಂ ದೇಶದಲ್ಲಿ ಅವ್ರ ಬಾಯಿಗೆ ಕೊಕ್ಕಿ ಹಾಕಿ ಎಳಿಬೇಕಾದ್ರೆ ಭಯಂಕರವಾಗಿ ಕಠಿಣವಾಗಿರೋಂಥ ಒಬ್ಬ ರಾಜ ಏನಾಗಿರ್ಬೇಕಲ್ಲಿ ಇರಬೇಕು ಅಂತಂದ್ಬಿಟ್ಟು ದೇವರು ಪ್ಲ್ಯಾನ್ ಮಾಡಿದ್ರೆ ಎಲ್ಲ ರಾಜಾಧಿಕಾರಿಗಳನ್ನ ಹೊಡೆದ್ಬಿಟ್ಟು ತನ್ನ ಸಿಂಹಾಸನ ಸ್ಥಾಪನೆ ಮಾಡ್ತಾರೆ ಅಂದರೆ ದೇವ್ರದ್ದು ಯಾರೋ ಒಬ್ಬ ರೆಪ್ರೆಸೆಂಟೇಟಿವ್ನ ಮೋಸ್ಟ್ಲಿ ಏನು ಮಾಡ್ತಾರೆ ದೇವರು ಬಿಟ್ಟು ಅವ್ರ ಮುಖಾಂತರ ಮೂರನೇ ಮಹಾಯುದ್ಧ ಆಗತ್ರ ಕ್ಲೈಮಾಕ್ಸ್ ಆಗತ್ರ ದೇವ್ರು ಏನು ಮಾಡ್ಬೋದು ಪ್ಲ್ಯಾನ್ ಮಾಡ್ಬೋದು ಅಲ್ವರ. ಆಮೇಲೆ ಕೊನೆಯದಾಗೆ ಯೆರೆಮೀಯ 49:39 ಜೆರೆಮೀಯ 49:39
ಇದು ಯೆಹೋವನ ನುಡಿ,
ಹ್ಮ್
ಆದರೂ
ಹ್ಮ್
ಕಟ್ಟ ಕಡೆಯಲ್ಲಿ ಏಲಾಮಿನ ದುರಾವಸ್ಥೆಯನ್ನು ತಪ್ಪಿಸುವೆನು.
ನೋಡ್ರ ಇದು ಯೆಹೋವನ ನುಡಿ, ಆದ್ರೂ ಕಟ್ಟ ಕಡೆಯಲ್ಲಿ ಏನ್ ಮಾಡ್ತೀನಿ ಏಲಾಮಿನ ದುರಾವಸ್ಥೆಯನ್ನು ತಪ್ಪಿಸುವೇನು ಅಂದ್ರ ಅಂದ್ರೆ ದೇವರು ಏಲಾಮನ್ನ ಬಿಡೋದಿಲ್ಲ ಹೆಂಗೋರ ರೀತಿಯಲ್ಲಿ ಮಾಡ್ತದೆ ದೇವರ ಆಶೀರ್ವಾದ ಕೊನೆಯಲ್ಲಿ ಮಾಡೇ ಮಾಡ್ತದೆ. ಯಾಕಪ್ಪ ಅಂದ್ರೆ ಕೂರೇಸ್ ರಾಜರ ಮುಖಾಂತರ ದೇವರ ಆಲಯನ್ನ ಕಟ್ಟಿರಂತ ವ್ಯಕ್ತಿನ ದೇವನಿಗೆ ಬಿಟ್ಬಿಡ್ತಾನೆ ಖಂಡಿತವಾಗೂ ಇಲ್ಲ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದರಲ್ಲಿ ನಮಗೆ ಏನಪ್ಪ ಪಾಠ ಅಂತಂದ್ರೆ ಏನ್ರಿ, ನಾವು ಇರುವಂತ ದಿವಸ ಎಂಥ ದಿವಸ, ನಾವು ಇರೋಂಥ ದಿವಸ ಎಂಥ ದಿವಸ ಇದ್ದೀರಿ, ಕೊನೆಯ ದಿವಸ. ಅದರ ಕೊನೆಯ ದಿವಸ ಹೇಗೆ ಎಂಥ ದಿವಸ ಅಂತಂದ್ರೆ ಏನು ಯುದ್ಧ ಆಗ್ಬೇಕು ಕೊನೆಯಲ್ಲಿ ಏನಾಗ್ಬೇಕು, ಯಾವ ಯುದ್ಧ ಆಗ್ಬೇಕು, ಥರ್ಡ್ ವರ್ಲ್ಡ್ ವಾರ್ ಆಗ್ಬೇಕು ಅಲ್ವರ. ಶಿವ ಇವಾಗ ಆಗ್ತಿರೋದು ಅದೇನು ಬರ ಸರಿ ಒಂದು ವಾಕ್ಯ ಓದೋಣ. ಎಜೇಕಿಯೇಲ್ 38:8 ಓದ್ರಿ. ಎಜೇಕಿಯೇಲ್ 38:8
ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು ಖಡ್ಗದಿಂದ ನಾಶವಾಗಿ ಪುನಃ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ
ಏನ್ರಿ
ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ.
ಇಸ್ರೇಲಿನ ಶತ್ರು ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬರ್ತಾರಲ್ಲ ಥರ್ಡ್ ವರ್ಲ್ಡ್ ವಾರ್ ಅಲ್ಲಿ ಹೆಂಗ್ ಬರ್ತಾರಂತೆ ಯುದ್ಧಕ್ಕೆ, ಒಂದೇ ಸತಿ ಬರ್ತಾರ ಇಲ್ಲ. ನಾವೆಲ್ಲ ಎದುರು ನೋಡಿರ್ತೀರ ನಮ್ಮ ಮನ್ಸಲ್ಲಿ ಒಂದು ಪಿಕ್ಚರ್ ಇರ್ತದೆ, ಥರ್ಡ್ ವರ್ಲ್ಡ್ ವಾರ್ ಅಂದ್ರೆ ಧಡಕನ ಆಗ್ಬಿಡ್ತಾರೆ, ಒಂದೇ ಸತಿ ಆಗ್ಬಿಡ್ತಾರೆ, ಒಂದ್ ಸತಿ ಯುದ್ಧಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗಿಯೋದೇ ಇಲ್ಲ, ಆಮೇಲೆ ಒಂದೇ ಸತಿ ಕಂಪ್ಲೀಟ್ ಆಗ್ಬಿಡ್ತಾರೆ ಅಂತ. ಆ ಥರ ಅಲ್ಲ ರೀ, ಬೈಬಲ್ ಪ್ರಾಫಸಿ ನೋಡಿದ್ರೆ ಇಟ್ ವಿಲ್ ಹ್ಯಾಪನ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ. ಇವತ್ತು ನಾವು ಎಲ್ಲಿದ್ದೀರಿ ಅಂದ್ರೆ ಬಾಯಿಗೆ ಕೊಕ್ಕಿ ಹಾಕ್ಬಿಟ್ಟು ಅವ್ನು ಏನ್ ಮಾಡೋಣ ನಾನು ಯುದ್ಧಕ್ಕೆ ಸೆಳೆದವ್ರೆ, ನೆಕ್ಸ್ಟ್ ಏನಾಗ್ತಾರೆ ಅಂದ್ರೆ ಕಾಲಾನುಕಾಲಕ್ಕೆ ತಿರ್ಗಾ ತಿರ್ಗಾ ಬರ್ತಾನೆ ಇರ್ತದೆ. ಇವತ್ತು ನೋಡಿ ನಿನ್ನೆ ನ್ಯೂಸ್ ನೋಡಿದ್ರ, ಏನ್ ನಿನ್ನೆ ನ್ಯೂಸ್ ಸ್ಟ್ರೇಟ್ ಆಫ್ ಫಾರ್ಮರ್ಸ್ ಏನ್ ಮಾಡಿದ್ದಾರೆ ಓಪನ್ ಮಾಡಿದ್ರು, ಬೆಳಿಗ್ಗೆ ನ್ಯೂಸ್ ಏನ್ ನೋಡಿದ್ರ ತಿರ್ಗಾ ಕ್ಲೋಸ್ ಆಗ್ಬಿಟ್ಟಾರೆ ಅದ್ರ ಏನಕ್ಕೆ, ಟ್ರಂಪ್ ಏನಾದ್ರು ತೆಗ್ದಿದ್ಯಾ ಸಂತೋಷ, ಆದ್ರೆ ನೀನ್ ಏನ್ ಹೇಳಿದ್ಯೋ ಅದೇನ್ ಮಾಡ್ಬೇಕು ಅಗ್ರಿಮೆಂಟ್ ಅಲ್ಲಿ ಸೈನ್ ಆಗ್ಬೇಕು, ಸೈನ್ ಆಗೋ ತನಕ ನಾನು ಏನ್ ಮಾಡಲ್ಲ ನಂಬಲ್ಲ ಅಂತ ಅಂದ್ಬಿಟ್ಟು ಅದು ಇವ್ರೇನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ರು. ಆಯ್ತಪ್ಪ ಆಮೇಲೆ ಮಾತಾಡೋಣ ಅನ್ಬಿಟ್ಟು. ನೋಡಿ ಇದೇನಕ್ಕೆ ಹೇಳ್ತೀನಿ ಅಂದ್ರೆ ಇದು ಪೀಸ್ ಪ್ರೊಸೆಸ್, ಪೀಸ್ ಡೀಲ್ ಅಲ್ಲ, ಪೀಸ್ ಎಲ್ಲ ಆಗಲ್ಲ, ಪೀಸ್ ಪೀಸ್ ಆಗೋದು. ಇದು ಬರ್ತಾ 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 ಏನಾಗ್ತದೆ, ಜಾಸ್ತಿ ಆಗ್ತಾರೆ ಕಾಲಾನುಕಾಲಕ್ಕೆ ತಿರ್ಗಾ 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 ಅಟ್ಯಾಕ್ ಏನಾಗ್ತಿರ್ತಾರೆ ಆಗ್ತಾ ಇರ್ತಾರೆ. ಅದರಿಂದ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೂರನೇ ಮಹಾಯುದ್ಧ ಅಂದ್ರೆ ಏನೋ ದೊಡ್ಡ ಇವೆಂಟ್ ಆಗ್ಬಿಡ್ದಂತಲ್ಲ ರೀ, ಎಜೇಕಿಯೇಲ್ 38 ಚಾಪ್ಟರ್ ಅಲ್ಲಿ ಕೊಟ್ಟಿರೋಂಥ ಎಲ್ಲ ಅರಸರುಗಳು ಅಲ್ಲಿರೋಂಥ ಎಲ್ಲ ರಾಜರುಗಳು ಒಬ್ಬೊಬ್ಬರಾಗೆ ಸೇರ್ತಾ ಇದ್ದಾರೆ ಅಂತಂದ್ರೆ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಆಲ್ರೆಡಿ ಎಲ್ಲಿದ್ದೀರಿ, ಥರ್ಡ್ ವರ್ಲ್ಡ್ ವಾರ್ ಅಲ್ಲೇ ಇದ್ರಿ, ನಮಗೇನಾಗ್ತಾ ಇಲ್ಲ ನಮಗ್ ಗೊತ್ತಾಯ್ತಲ್ಲ ಅಷ್ಟೇ ಅಲ್ವರ, ಇನ್ನೇನಿಲ್ಲ ರೀ ಫ್ಯಾಕ್ಟ್ ಅಲ್ವರ. ನೋಡ್ಬೇಕ್ರೆ ಆಲ್ರೆಡಿ ಎಲ್ಲಿದ್ದೀವಿ ನಾವು, ದೇವ್ರ ಚಿತ್ರ ಎಜೇಕಿಯೇಲ್ 38:39 ದೇವ್ರ ಚಿತ್ರ ಯಾವ ಸಮಯದಲ್ಲಿ ನೋಡೋಣ ಅಲ್ವರ. ಅದರಲ್ಲಿ ಬ್ಯೂಟಿಫುಲ್ ಪ್ರಾಫಸ್ ಅಲ್ಲಿ ರಷ್ಯಾ ಬರ್ತಾರೆ, ಸೌದಿ ಅರೇಬಿಯಾ ಬರ್ತಾರೆ, ಫ್ರಾನ್ಸ್ ಬರ್ತಾರೆ, ನೋಡೋಣ ಇದೆಲ್ಲ ಹೆಂಗ್ ಬರ್ತಾರೆ. ಇವತ್ತು ಆಲ್ರೆಡಿ ವರ್ಲ್ಡ್ ಸಿಚುವೇಶನ್ ನಡೀತದೆ, ಸೌದಿ ಅರೇಬಿಯಾ ಬಂದ್ಬಿಟ್ಟು ಅಮೇರಿಕನ್ ಜೊತೆ ಸೇರ್ಕೊಂಡು ನೀನು ಬಿಡ್ಲೇ ಬೇಡ ಇರಾನ್ ಧ್ವಂಸ ಮಾಡ್ಕೊಂಡು ಕೂತ್ಬಿಟ್ಟಿದೆ ಅದ್ರ. ಅದಕ್ಕೆ ಸೌದಿ ಅರೇಬಿಯಾ ಎಲ್ಲೂ ಇಲ್ದಿರೋರು ಈ ಪಿಕ್ಚರ್ಗೆ ಏನಾಗೋರೆ ಬಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ. ನಮಗೇನಪ್ಪ ಪಾಠ ಅಂದ್ರೆ ಟೈಮ್ ಈಸ್ ವೆರಿ ಶಾರ್ಟ್ ಅದರ. ನಾವೇನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ರಕ್ಷಣೆ ಸಾಧಿಸ್ಕೊಬೇಕೋ ಬೇಡವಾ. ಅಲ್ಲ ಸಾಧಿಸ್ಕೊಬೇಕು ಅಂತಂದರೆ ನಮ್ಗಿರೋದು ಒಂದೇ ಟಾರ್ಗೆಟ್. ಏನು ಟಾರ್ಗೆಟು? ಹಾಂ, ಟಾರ್ಗೆಟ್ ಹೇಳ್ರಿ. ಗುರಿ ಗೊತ್ತಿಲ್ದಿರ ಓಡ್ತಾ ಇದ್ದೀರಾ, ಜಾನ್ಬೋದ್ ನಗ್ತಾರೆ. ಗುರಿ ಏನು ನೋಡಿಕೊಂಡು ಓಡೋದು, ಯಾ ಕಡೆ ಓಡೋದು? ಸರಿ, ವಾಕ್ಯ ಓದ್ರಿ. ಫಿಲಿಪಿಯರು, ಟೈಮ್ ಆಗಿರಂದ ನಾನು ಜಾಸ್ತಿ ಟೈಮ್ ತೊಗೊಳಲ್ಲ. ಎರಡೆರಡು ವಾಕ್ಯ ಫಿಲಿಪಿಯರು, ಮೂರನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ.
ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ
ಇದೇ
ಎಣಿಸಿಕೊಳ್ಳುವುದಿಲ್ಲ.
ರೀ ನನ್ನ ಟೆಸ್ಟಿಮೋನಿ ಇವತ್ತು, ಅದೇ ರೀ. ಇವತ್ತು ಕೂಡ ಇಷ್ಟು ವರ್ಷ ಸತ್ಯಲ್ಲಿದ್ದೀನಿ, ದೇವರ ಒಂದು ಕಿರೀಟನ ಹಿಡ್ಕೊಂಬಿಡಿದೆ ಅಂತ 100% ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಅಲ್ರ, ಯೋಚನೆ ಬಿಡಿ, ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನೀವೇ ಹೇಳ್ರಿ, ಮನಸ್ಸಾಕ್ಷಿ ಇದೆ. ನಾವೆಲ್ಲರೂ ಸತ್ತರೆ ಇವತ್ತು ದೇವ್ರ ಸಿಂಹಾಸನ ಪಕ್ಕದಲ್ಲಿ ಬಲಾ ನಂಬಿಕಸ್ತನ ಅಂತ ಒಳ್ಳೆ ಆಳ್ ನೀನು ಬಾ ಧನ್ಯ ಸೌಭಾಗ್ಯದಲ್ಲಿ ಕೂತ್ಕೋ ಅಂತಂದ್ಬಿಟ್ಟು ಹೇಳೋ ರೀತಿಯಲ್ಲಿ ನಾವೆಲ್ಲ ಇದ್ದೀರಾ? ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರೆ, ಏನು ಹೇಳ್ತೀನಿ ನಾನು, ನಾನು ಹಿಡಿದುಕೊಂಡೇನಂತೋ ಈವರೆಗೂ ಎಣಿಸಿಕೊಳ್ಳುವುದಿಲ್ಲ.
ಆದರೆ ಒಂದು,
ಆದರೆ ಒಂದು
ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟೆ.
ನೋಡ್ರ, ಆದ್ರೆ ಒಂದು ಮಾಡ್ತೀನಿ, ಹಿಂದಿನ ಸಂಗತಿಗಳನ್ನೆಲ್ಲ ಮರೆತು ಬಿಟ್ಟು
ಅವುಗಳನ್ನು ಹಿಡಿಯುವುದಕ್ಕೆ,
ಮುಂದಿನವಳನ್ನ ಹಿಡಿಯುವುದಕ್ಕೆ
ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ.
ನೋಡ್ರ, ನಮ್ಮ ಮುಂದೆ ಇಟ್ಟಿರುವಂತ ಬಿರುದನ್ನು ಗುರುತು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಓಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರ ಐ ಪ್ರೆಸ್ ಟುವರ್ಡ್ಸ್ ದ ಮಾರ್ಕ್ ಫಾರ್ ದ ಪ್ರೈಸ್ ಅಂತ ಹೇಳ್ತಾರೆ. ಏನ ಗುರಿ ಮಾಡ್ಕೊಂಡು ಓಡ್ತಾ ಇದ್ದೀನಿ, ಅಲ್ಲರ ವಾಕ್ಯದಲ್ಲಿ ಮತ್ತು
ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ.
ಇಂಗ್ಲೀಷಲ್ಲಿ ಹಂಗೆ ಬಂತ, ಕನ್ನಡದಲ್ಲಿ ನೋಡಿ ಏನಂದ್ರೆ, ನಾನು ಬಿರುದನ್ನು ಗುರಿ ಮಾಡಿಕೊಂಡು, ಏನದು, ರೇಸ್ ಓಡ್ತಾ ಇರ್ತಾರೆ, ಎಕ್ಸಾಂಪಲ್ ರನ್ನಿಂಗ್ ರೇಸ್ ಓಡ್ತಾ ಇರ್ತಾರೆ, ಅಲ್ಲಿ ಪ್ರೈಸ್ ಇಟ್ಟಿರ್ತಾರೆ ಗೋಲ್ಡನ್ ಕಪ್, ಅವ್ನು ರೇಸ್ ಓಡ್ಬೇಕಾದ್ರೆ ಆ ಪ್ರೈಸ್ ನೋಡ್ಕೊಂಡು ಓಡ್ತಾನ, ಹಂಗೆ ಓಡ್ದೆ ಸಿಗ್ತದ? ಮತ್ತೇನು ನೋಡ್ಕೊಂಡೋಗ್ಬೇಕು, ಏನು ಗುರಿ? ಹಾಂ, ಅದೇ ಏನು, ಎಲ್ಲ ಕರೆಕ್ಟು, ಪಾಯಿಂಟಿಗೆ ಬನ್ನಿ ಕರೆಕ್ಟಾಗಿ. ಏನು ಏನು ಮಾರ್ಕ್ ಏನು? ನೋಡಿ ಜಾನ್ ಬದ್ರೆ ಹೇಳಿ ನೋಡಿತೀರಿ, ಅದರ ಕ್ರಿಸ್ತನ ಸ್ವರೂಪ ತಲೆಯಲ್ಲಿ ಕೂತಿರ್ಬೇಕು, ಡ್ರಿಲ್ ಹೊಡೆದ್ಬಿಡ್ಬೇಕು ತಲೆಯಲ್ಲಿ, ಬೋರ್ ಹೊಡೆದಂಗೆ ಇಡ್ಬೇಕು ನಿಮ್ಮ ತಲೆಯಲ್ಲಿ. ವಾಟ್ ಈಸ್ ಅವರ್ ಟಾರ್ಗೆಟ್? ಏನು ಇನ್ನೊಂದ್ಸಲ ಜೋರಿಗೆ ಕೇಳ್ರಿ ಎಲ್ಲರೂ, ಜೋರಿಗೆ ಕೇಳಬೇಕು, ನಮ್ಮ ಟಾರ್ಗೆಟ್ ಏನು? ಎಸ್, ದಟ್ ಈಸ್ ಅವರ್ ಟಾರ್ಗೆಟ್. ಆ ಟಾರ್ಗೆಟ್ ಮುಟ್ಕ್ರೆ ಆಟೋಮೆಟಿಕ್ ಎಲ್ಲಿಟ್ಟಿರೋ ಕಿರೀಟ ಇಲ್ಲೇ ಇರಲಿ, ಆಟೋಮೆಟಿಕ್ ಇಲ್ಲಿ ಬರ್ತದೆ. ಹಾಗೆ ನಾವು ಏನು ನೋಡ್ಕೊಂಡು ನೋಡ್ಬೇಕು, ಗುರಿ ಅದು ಕ್ರೈಸ್ಟ್ ಲೈಕ್ನೆಸ್, ಅದು ನಮ್ಮ ಟಾರ್ಗೆಟ್. ಅದನ್ನ ಹಿಡ್ಕೊಂಡು ಓಟ ಓಡಿದ್ರೆ ಪ್ರೈಸ್ ಆಟೋಮೆಟಿಕ್ ನಮ್ಗೆ ಬರ್ತದೆ ರೀ. ನಾವು ಪ್ರೈಸ್ ನೋಡ್ಕೊಂಡು ಓಡ್ಬಾರ್ದು, ಆ ಪ್ರೈಸ್ ಯಾವನ ಎತ್ಕೊಂಡ್ಬಿಡ್ತಾನೆ, ಅವನ ಕಾಲು ಕದಿಯಾನ, ಇವನ್ ಕೈ ಕೆತ್ತನ, ಅದೆಲ್ಲ ನೀವು ಏನು ಮಾಡಿದ್ರು ದೇವ್ರ ಕೈಯಿಂದ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ಅಪೋಸ್ತಲ ಪೌಲ್ ಹೇಳ್ತಾರೆ, ನಾ ಒಳ್ಳೆ ಹೋರಾಟವನ್ನು ಹೋರಾಡಿದ್ದೀನಿ, ದೇವ್ರು ನನಗೂ ಸಹಿತಾರೆ, ನನಗೆ ಮಾತ್ರ ಅಲ್ಲಪ್ಪ, ಯಾರೆಲ್ಲ ನಂಬಿಕಸ್ತರಾಗಿದ್ದಾರೋ ಯಾರು ನಿಮ್ಮ ಕೈ ಕಿತ್ಕೊಳಕ್ ಸಾಧ್ಯ ಇಲ್ಲ, ನಿಮಗೆ ಕೊಟ್ಟೇ ಕೊಡ್ತಾರೆ. ಅದರಿಂದ ನೀವು ಎಚ್ಚರಿಕೆಯಿಂದ ಏನಾಗಿರ್ಬೇಕು, ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು ಕರ್ತನ ಈ ಪ್ರೀತಿ. ಅದರಿಂದ ಇನ್ನು ಮುಂದಕ್ಕೆ ಬರೋ ದಿನಗಳಲ್ಲಿ ಸಮಾಧಾನ ಖಂಡಿತವಾಗೂ ಇರಲ್ಲ, ಆದರೆ ದೇವ್ರ ಸಮಾಧಾನ ನಿಮ್ಮೆಲ್ಲರ ಸಂಗಡ ಇರೋದಾಗೆ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು, ಲಾರ್ಡ್ ಬ್ಲೆಸ್.
ಪ್ರೀತಿಯ ಸಹೋದರ ಸಹೋದರಿಯರೇ, ಸಮಯೋಚಿತವಾದಂಥ ಪ್ರವಾದನೆ ದೇವರ ವಾಕ್ಯ. ಅದಕ್ಕೆ ಸತ್ಯವೇದದಲ್ಲಿ ಇರ್ತಕ್ಕಂಥ ಸತ್ಯ ಸಂಗತಿಗಳೆಲ್ಲ ವಿಚಾರವಾಗಿ ದೇವರು ನಮಗೆ ಕಾಲಾನುಕಾಲ ಆ ಪ್ರವಾದಿಗಳ ಮೂಲಕವಾಗಿ ಮತ್ತು ಸತ್ಯ ಸಂಗತಿಗಳನ್ನು ಎಲ್ಲ ವಿಚಾರಗಳನ್ನು ಸತ್ಯವಾಕ್ಯದಿಂದಲೇ ನಮಗೆ ಬಿಡಿಸಿ ಹೇಳ್ತಾ ಇರತಕ್ಕಂಥದ್ದು. ಇದನ್ನು ಅರಿತಂಥ ನಾವುಗಳು ಯಾವ ರೀತಿಯಾಗಿ ಬಾಳ್ಬೇಕು ಎಂಬುದಾಗಿ ಕೂಡ ಕಡೆಯದಾಗಿ ಹೇಳಿದ್ರು. ಹಾಗಾಗಿ ಇಂಥ ಒಂದು ಸತ್ಯ ಮಾತುಗಳಿಗೆ ನಾವು ಸರಿಯಾಗಿ ನಡೆದುಕೊಂಡವರಾಗಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೂಡ ಕೇಳ್ಕೊತೀವಿ. ಈಗ ಈ ಒಂದು ಪಾಠವನ್ನು ಸಿದ್ಧತೆ ಮಾಡಿಕೊಟ್ಟಂಥ ಸಹೋದರರು ಕೂಡ ಸಭೆ ಪರವಾಗಿ ವದನಗಳನ್ನು ಹೇಳುತ್ತಾ ಈಗ ಎಂದ ಕಾಲತಿಲಂ ಎಂದ ನೇರತಿಲಂ ಎಂಬತಕ್ಕಂಥ ಹಾಡನ್ನು ಹಾಡಿಕೊಳ್ಳುವುದರ ಮೂಲಕವಾಗಿ ನಾವು ಮುಂದೆ ಮುಂದುವರಿಯೋಣ. ಹಾಂ, ಸಾರಿ ಸಾರಿ, ಬುಕ್ ರಿಲೀಸ್ ಇದೆ. ಒಂದು ಹಾರ್ಟ್ ಕಮ್ಯುನಿಕೇಷನ್ ವಿತ್ ಜೀಸಸ್ ಎಂಬತಕ್ಕಂಥ ಈ ಒಂದು ಬುಕ್ ರಿಲೀಸ್ಗೆ ಹಿರಿಯ ಸಹೋದರಾದಂಥ ಸಹೋದರ ಜಯಪ್ರಸಾದ್ ಅವರನ್ನು ಮುಂದಕ್ಕೆ ಕರೆಯುತ್ತೇವೆ.
ಕ್ರಿಸ್ತನಲ್ಲಿ ಪ್ರಿಯರೇ, ಈಗ ಒಂದು ಪುಸ್ತಕದ ಬಿಡುಗಡೆಯ ಒಂದು ಸಣ್ಣ ಕಾರ್ಯಕ್ರಮ. ನಾವು ಕಳೆದ ತಿಂಗಳು 22ನೇ ತಾರೀಕು ಹಾರ್ಟ್ ಕಮ್ಯುನಿಕೇಷನ್ ವಿತ್ ಜೀಸಸ್ ಅನ್ನುವಂಥ ಒಂದು ಪುಸ್ತಕ ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ತಮಿಳ್ ಭಾಷೆಯಲ್ಲಿ ಬಿಡುಗಡೆ ಮಾಡಿದ್ವು. ಅದರ ಕನ್ನಡ ಆವೃತ್ತಿ ಅದನ್ನು ಆಗ ನಮಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ಕೃಪೆಯಿಂದ ಇವತ್ತು ನಾವು ಅದನ್ನು ಬಿಡುಗಡೆ ಮಾಡೋದಕ್ಕೆ ಅನುಕೂಲವಾಗಿದೆ. ಈ ಪುಸ್ತಕದ ಕಿರು ಹೊತ್ತಿಗೆಯನ್ನು ಪ್ರಾರ್ಥನೆಯ ಮೂಲಕ ಬಿಡುಗಡೆ ಮಾಡಬೇಕೆಂದು ನಾನು ನಮ್ಮ ಹಿರಿಯ ಸಹೋದರ ಅಂತ ಪುಟ್ಸುಂದರ ಸಹೋದರನ್ನು ನಾನು ಬೇಡ್ಕೊಳ್ತೇನೆ.
ಪ್ರಾರ್ಥನೆ ಮಾಡೋಣ. ಪ್ರೀತಿ ಬಯನು ಕೃಪಾ ಭರಿತರು ಆಗಿರುವ ಪರಲೋಕದ ನಮ್ಮ ತಂದೆಯಾದ ಯೆಹೋವನೇ, ನಿಮ್ಮ ಅಪಾರವಾದ ಪ್ರೀತಿ ಕೃಪೆ ಕರುಣೆಗಳಿಂದ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿಟ್ಟು ಕಳೆದೆಲ್ಲ ದಿನಗಳು ನಮ್ಮನ್ನು ಕಾದು ಕಾಪಾಡಿ ಇದನ್ನು ಉದಯದಿಂದ ಈವರೆಗೂ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಪರಿಶುದ್ಧ ವಾಕ್ಯಗಳನ್ನು ಓದಿ ಧ್ಯಾನಿಸುವಂಥ ಅದರಲ್ಲಿ ಅಡಕವಾಗಿರುವ ಸತ್ಯಾಂಶಗಳನ್ನು ತಿಳ್ಕೊಳ್ಳುವಂಥ ಕೃಪಾ ಸಮಯವನ್ನು ನಮ್ಮ ಜೀವಿತಕ್ಕೆ ಮತ್ತೊಮ್ಮೆ ಅನುಗ್ರಹಿಸಿ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿಮ್ಮ ಪರಿಶುದ್ಧ ನಾಮಕ್ಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೆ, ಈ ದಿನದಲ್ಲಿ ಈ ಒಂದು ಒತ್ತಿಗೆಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿದ್ದಂಥ ಈ ಒಂದು ಪುಸ್ತಕದ ಒತ್ತಿಗೆಯನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇದನ್ನು ಕನ್ನಡ ಓದುವಂಥ ಎಲ್ಲ ಮಕ್ಕಳಿಗೆ ಅವರವರ ಸ್ವಂತ ಭಾಷೆಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಆಳವಾಗಿ ಅದನ್ನು ತಿಳ್ಕೊಂಡು ಆ ವಾಕ್ಯಗಳನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಅನುಷ್ಠಾನಕ್ಕೆ ತಂದು ಆ ಮೂಲಕವಾಗಿ ಆತ್ಮಿಕ ರೀತಿಯಲ್ಲಿ ಬಲಗೊಳ್ಳುವಂಥ ಒಂದು ಕೃಪೆಯನ್ನು ಕೊಟ್ಟು ಈ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದ್ದಾರೆ. ಈ ಒಂದು ಪುಸ್ತಕವನ್ನು ಭಾಷಾಂತರಿಸಿದ ಎಲ್ಲ ಸಹೋದರರನ್ನು, ಇದನ್ನು ಅಚ್ಚು ಹಾಕಿಸಿದಂಥ ಎಲ್ಲ, ಸಹಾಯ ಮಾಡಿದಂಥ ಎಲ್ಲ ಸಹೋದರರನ್ನು ಕೂಡ ದೇವರು ಆಶೀರ್ವದಿಸಿ ಅವರ ಮೂಲಕವಾಗಿ ಈ ಒಂದು ಒತ್ತಿಗೆ ಹೊರಬರುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ ಹೇಳ್ತವೆ. ಕರ್ತನೆ, ಇದರಿಂದ ಅನೇಕ ಆತ್ಮಗಳಿಗೆ ಆತ್ಮಿಕ ಲಾಭ ಉಂಟಾಗುವಂತೆ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ಏಕದೇವರಾಗಿರುವ ನಿಮ್ಮನ್ನು ಆತ್ಮೀಯತೆಯಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸ್ತೇವೆ. ಆಮೇನ್.
ಪುಸ್ತಕದ ಶಿರೋನಾಮೆ ಕನ್ನಡದಲ್ಲಿ ಯೇಸುವಿನೊಡನೆ ಹೃದಯದ ಒಡನಾಟ. ಈ ಒಂದು ಪುಸ್ತಕವನ್ನು ನಾನು ಬಿಡುಗಡೆ ಕೊಡುತ್ತೇನೆ. ಇದರಿಂದ ಅನೇಕ ಆತ್ಮಗಳಿಗೆ ದೇವರು ಆತ್ಮಿಕ ಪ್ರಯೋಜನ ಉಂಟು ಮಾಡಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿ ಅವರ ಜೀವಿತವನ್ನು ಒಂದು ಫಲಪ್ರದವಾಗಿ ಮಾಡಲಿ ಎಂಬುದಾಗಿ ನಾನು ಆರೈಸುತ್ತೇನೆ.
ಸಹೋದರ, ಈ ಉದ್ಘಾಟನೆ ಮಾಡೋದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದರ ಪ್ರತಿಯನ್ನು ನಾವು ಈ ಲಾಂಜ್ನಲ್ಲಿ ಇಡ್ತೇವೆ. ಅದನ್ನು ಓದಕ್ಕೆ ಓದುವಂಥ ಆಚೆ ಇಚ್ಛೆ ಉಳ್ಳಂಥವ್ರು ಅದನ್ನು ಪಡ್ಕೊಳ್ಬೇಕಂತ ನಾನು ಕೇಳ್ಕೊಡ್ತೇನೆ.
ಥ್ಯಾಂಕ್ ಯು ಬ್ರದರ್. ಈಗ ತಮಿಳು ಹಾಡನ್ನು ಎಂದ ಕಾಲತ್ತಿಲಂ ಎಂದ ನೇರತ್ತಿಲಂ ಎಂಬತಕ್ಕಂಥ ಹಾಡನ್ನು ಆಡಿಕೊಳ್ಳುವುದ್ರ ಮೂಲಕವಾಗಿ ಕೃಷ್ಣನಲ್ಲಿ ಸ್ನೇಹಿತರೆ, ಈಗ ಊಟದ ಸಮಯ ಸರಿಯಾಗಿ 45 ನಿಮಿಷ ಮಾತ್ರ, ಅದಕ್ಕೆ ಮೇಲೆ ತಗೊಂಬಾರ್ದು. ಇನ್ನೊಂದು ಸಬ್ಜೆಕ್ಟ್ ಇದೆ, ದಯಮಾಡಿ ಎಲ್ಲರೂ ಕೊನೆವರೆಗೂ ಇದ್ದು ಈ 4ನೇ ವಾರ್ಷಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಇದ್ದರೆ ಕೊನೆಯವರೆಗೂ ಇದ್ದು ಎಲ್ಲರೂ ಇದನ್ನು ಮುಕ್ತಾಯಗೊಳಿಸುವಂತೆ ಕೇಳ್ಕೊತೀವಿ. 2 ಕೌಂಟ್ರಿ ಇದೆ, ಒಂದು ವೆಜಿಟೇರಿಯನ್, ಇನ್ನೊಂದು ನಾನ್ ವೆಜ್ ಇದೆ. ಪ್ರತ್ಯೇಕವಾಗಿ ಮಹಿಳೆಯರು ಬೇರೆ, ಮತ್ತು ಸ್ತ್ರೀಯರು ಬೇರೆ, ಮತ್ತು ಗಂಡಸರು ಬೇರೆ ಬೇರೆಯೇ ಆಗಿ ಹೋಗಿ ಸಾಲಾಗಿ ನಿಂತು ಸಮಯ ಪಾಲನೆಯಿಂದ ಈ ಒಂದು ಸರಿಯಾದ ನಿಗದಿಯಾಗಿರ್ತಕ್ಕಂಥ 45 ನಿಮಿಷ ಅಷ್ಟೇ, ದಯಮಾಡಿ ಇದನ್ನು ಸಹಕರಿಸುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ದಯಮಾಡಿ ಹೋಗ್ಬೋದು.